ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಚ ನಯನೋಸೌ ಶ್ರೀಪತಿರ್ಮಾನವೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ದಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮನಿಕೃಂದತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ ಪೃಥ್ವೀಮಂಡಲಮಧ್ಯಸ್ಥಾ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಪರಮ ಪವಿತ್ರವಾದಂತಹ ಚಾತುರ್ಮಾಸ್ಯ ಕಾಲ ಇವತ್ತಿನಿಂದ ಪ್ರಾರಂಭ. ನಮ್ಮ ಸಾಧನೆಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಕಾಲ, ದೇಹ, ದೇಶ ಮತ್ತು ಕಾಲ. ಒಂದು ಸ್ಥಳ ನಮಗೆ ಬೇಕು, ಅದಕ್ಕೆ ದೇಶ, ಭರತಖಂಡದಂಥ ದೇಶ. ಆಮೇಲೆ ಸಾಧನೆಗೆ ಅವಕಾಶ ಬೇಕು, ಅದಕ್ಕೊಂದು ಉಪಕರಣ ಬೇಕು. ಅಧಿಷ್ಠಾನಂ ಅಂತ ಭಗವಂತ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಅಧಿಷ್ಠಾನ ಒಂದು ಬೇಕು ಜೀವನಿಗೆ. ದೇಹ ದೇಹ ಆಮೇಲೆ ಒಳ್ಳೆಯ ದೇಶ, ಭರತಖಂಡದಂಥ ದೇಶ. ಇನ್ನು ಬೇಕಾಗಿದ್ದು ಕಾಲ. ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು 12 ತಿಂಗಳೂ ಶ್ರೇಷ್ಠನೇ ಸಾಧನೆಗೆ. 12 ತಿಂಗಳು ಸಹ ಶ್ರೇಷ್ಠವೇನೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಕೂತಿರ್ತಾನೆ, 3 ತಾಸು ಕೊಟ್ಟಿರ್ತಾನೆ, ಯಾವ ಕ್ಷಣ ಶ್ರೇಷ್ಠ ಅದನ್ನೇ ನೆಡಬೇಕು ಅವನಿಗೆ. 3 ತಾಸಲ್ಲಿ ಪ್ರತಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಇಂಪಾರ್ಟೆಂಟ್, ಯಾವುದೂ ವ್ಯರ್ಥ ಅಲ್ಲ. ಆದರೆ ಬರ್ತಾ 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 ಸ್ಪೀಡಪ್ ಮಾಡಬೇಕಾಗುತ್ತೆ. ಕೊನೆಗೆ ಹೋಗ್ತಾ ಕೊನೆ ಒಂದು 5-10 ನಿಮಿಷ ಭಾರಿ ಫ್ರೆಶಸ್ ಆಗುತ್ತೆ ಅವನಿಗೆ. ಅದೇ ರೀತಿಯಲ್ಲಿ ಚಾತುರ್ಮಾಸ್ಯ ಕಾಲ ಅಂದರೆ ಹಾಗೆ ವರ್ಣನೆ ಮಾಡಿ ಹೇಳ್ತಾರೆ. ಇಡೀ 12 ತಿಂಗಳುಗಳಲ್ಲಿ ಅತಿ ಹೆಚ್ಚು ಪುಣ್ಯ ಕೊಡತಕ್ಕಂಥ ಮಾಸ ಅಂತ ಹೇಳಿದರೆ ಮಾಘ ಮಾಸ. ಮಾಘ ಮಾಸಕ್ಕೆ ಬಹಳ ಪ್ರಾಧಾನ್ಯ ಉಂಟು. ಉಳಿದ ತಿಂಗಳಲ್ಲಿ ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳನ್ನು ಮಾಘ ಮಾಸದಲ್ಲಿ ಮಾಡಿದರೆ ಅದರ ಕೋಟಿ ಕೋಟಿ ಪಟ್ಟು ಹೆಚ್ಚು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಶ್ರೇಷ್ಠವಾದ ಮಾಸ ವೈಶಾಖ ಮಾಸ. ಮಾಘ ಮಾಸದಲ್ಲಿ ಮಾಡೋ ಪುಣ್ಯಕ್ಕಿಂತ ಇಲ್ಲಿ ಮಾಡಿರೋ ಪುಣ್ಯಕ್ಕೆ ಇನ್ನೂ ಹೆಚ್ಚು ಬೆಲೆ ಅಂತ ಹೇಳಿದ್ದಾರೆ. ಹೀಗೆ ಮಾಘ ಆಮೇಲೆ ವೈಶಾಖ, ಅದಕ್ಕಿಂತ ಶ್ರೇಷ್ಠ ಯಾವುದು ಅಂದರೆ ಚಾತುರ್ಮಾಸ್ಯ ಕಾಲ ಅಂಥೇಳಿ. ಒಟ್ಟು 12 ತಿಂಗಳಲ್ಲಿ 8 ತಿಂಗಳು ಆ ಕಡೆ ಹೋಯಿತು. ಆಮೇಲೆ 6 ತಿಂಗಳು ಹೋದ ಮೇಲೆ ಮಾಘ ಮಾಸ, ಆಮೇಲೆ ವೈಶಾಖ ಮಾಸ, ಉಳಿದ 4. ಒಟ್ಟು 6 ತಿಂಗಳು ಆ ಕಡೆಗೆ, 6 ತಿಂಗಳು ಈ ಕಡೆಗೆ. ಅದರಲ್ಲಿ ಮಾಘ ಆಮೇಲೆ ವೈಶಾಖ ಆಮೇಲೆ ಚಾತುರ್ಮಾಸ್ಯ. ಆ ಚಾತುರ್ಮಾಸ್ಯದಲ್ಲೂ ಕೂಡ ಮೊದಲ ಮಾಸಕ್ಕಿಂತ 2ನೇ ಮಾಸ ಶ್ರೇಷ್ಠ, ಅದಕ್ಕಿಂತ 3ನೇ ಮಾಸ ಶ್ರೇಷ್ಠ, ಅದಕ್ಕಿಂತ 4ನೇದು. ಅದರಲ್ಲೂ ಕೂಡ ಕೊನೆ ದಿವಸ ಇನ್ನೂ ಶ್ರೇಷ್ಠ. ಅದರಲ್ಲಿ ಕೊನೆಗೆ ಬರುತ್ತಲ್ಲ, ಅದು ಇದು ಶಯನಕಾಚಿ ಉತ್ಥಾನ ದ್ವಾದಶಿ, ಅತ್ಯಂತ ಶ್ರೇಷ್ಠವಾದ ಕಾಲ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದರೆ ಹೆಚ್ಚೆಚ್ಚು ನಾವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಈ ಕಾಲದ ಅವಕಾಶವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಕಾಲ ಬೇರೆ ಯಾವುದೂ ಅಲ್ಲ, ಸ್ವತಃ ಭಗವಂತನೇ ನಿಯಾಮಕ. ಅದಕ್ಕೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಕಾಲ 2 ರೀತಿಯಲ್ಲಿ, ಕಾಲ ಅನ್ನೋದು ಒಳ್ಳೆಯದಕ್ಕೂ ಅರ್ಥ, ಕೆಟ್ಟದ್ದಕ್ಕೂ ಅರ್ಥ. ಕಾಲ ಕಲ ಕಾಮಧೇನೋ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಕಲ ಕಾಮಧೇನೋ, ಸಾಧನೆಗೆ ಅತ್ಯಂತ ಕಾಮಧೇನುವಿನಂತೆ ವರ್ತನೆ ಮಾಡ್ತಕ್ಕಂಥದ್ದು ಪುಣ್ಯವಂತರಿಗೆ ಕಲ ಕಾಮಧೇನು, ಅಯೋಗ್ಯರಿಗೆ ಕಲ ಬಂಧನೆ, ಪಾಪಕಾರ್ಯ ಮಾಡಿದಾಗ ಬಂಧನ. ಬರೆಯೋನಿಗೆ ಅದು ಬಾರಿಸ್ಕೊಡುತ್ತೆ, ಸುಮ್ಮನೆ ಎದ್ದೋ ತಪ್ಪು ಬರೆಯೋನಿಗೆ ಮಾರ್ಸ್ ಕಳೆಯುತ್ತದ್ದು. ಅದು ಪಾಸಾಗೋದಕ್ಕೂ ಆ ಕಾಲ ಬೇಕು, ಫೇಲಾಗೋದಕ್ಕೂ ಆ ಕಾಲ ಬೇಕು. ಅದು ಹೇಗೆ 3 ತಾಸು ಅವರಿಗೆ ಜೀವನದಲ್ಲಿ ಡೆಸಿಸಿವ್ ಅಂತ ಕರಿತೇವೆ. ಹಾಗೆ ಕಾಲ ಅನ್ನೋದು ಯೋಗ್ಯರಿಗೆ ಕಾಮಧೇನುವಿನಂತೆ ಸಹಕಾರ ಕೊಡತಕ್ಕಂಥದ್ದು, ಅಯೋಗ್ಯರಿಗೆ ಬಂಧಕವಾದಂಥದ್ದು. ಅಂಥ ಕಾಲವನ್ನು ಸದುಪಯೋಗ ಮಾಡಿಕೊಳ್ಬೇಕಾದ್ರೆ ತುಂಬ ವಿವೇಕ ಬೇಕು. ಓದಿ ಬಂದಿರೋದಿಲ್ಲ ವಿದ್ಯಾರ್ಥಿ, ಪರೀಕ್ಷೆಯಲ್ಲಿ ಕೂತಿರ್ತಾನೆ, ಏನೂ ಓದಿಲ್ಲ, ಹೊರಗೋಗಲು ಟೈಮ್ ನೋಡ್ತಾ ಕೂತಿರ್ತಾನೆ ಅಷ್ಟೇ. ಯಾವಾಗ ಅರ್ಧ ಗಂಟೆ ಆಗುತ್ತೆ ಹೊರಗೆ ಹೋಗ್ಬೇಕು, ಮೊದಲು ಬಿಡೋದಿಲ್ಲ, ಆದ್ದರಿಂದ ಕಾಯ್ತಾ ಕೂತಿರ್ತಾನೆ. ಮೈ ನೋಡೋದು ಹೇಳೋದು, ನೋಡೋದು ಹೇಳೋದು ಅಷ್ಟೇ. ಅವನು ಹೊರಗೆ ಹೋಗ್ಲಕ್ಕೆ ನೋಡ್ತಾ ಇರ್ತಾನೆ ಅಷ್ಟೇ. ಇವನು ನೋಡ್ತಾನೆ, ಬರೆಯೋದಕ್ಕೆ ನೋಡ್ತಿರ್ತಾನೆ. ಬರೆಯೋದಕ್ಕೆ ನೋಡೋ ಉದ್ದೇಶ ಆದಷ್ಟು ಬೇಗ ಅದನ್ನು ಫುಲ್ಲಿ ಅವೇಲ್ ಮಾಡ್ಕೋಬೇಕು ಅಂತೇಳಿ. ಇವನ ಉದ್ದೇಶ ಅವಾರ್ಡ್ ಅವನು ಅವೇಲ್ ಮಾಡ್ಕೊಳ್ಳೋದು, ಅವನು ಅವಾರ್ಡ್ ಮಾಡ್ಕೊಳ್ಳೋದು. ಇವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇವತ್ತಿನ ದಿವಸ 99% ಜೀವನವನ್ನು ಹಾಳು ಮಾಡಿಕೊಳ್ಳೋದೇ ಜಾಸ್ತಿ. ಎಲ್ಲ ಕಾಲನೂ ಹಾಳು ಮಾಡ್ಕೋತಾರೆ, ಕೆಲವು ಕಾಲ ಹೆಚ್ಚು ಹಾಳು ಮಾಡ್ಕೋತಾರೆ. ಚಾತುರ್ಮಾಸ್ಯ ಕಾಲದಂಥ ಪವಿತ್ರ ಕಾಲ ಉಪಯೋಗ ಮಾಡಿಕೊಡ್ತಕ್ಕಂಥದ್ದು ತುಂಬ ವಿವೇಕಿಗಳ ಲಕ್ಷಣ. ಚಾತುರ್ಮಾಸ್ಯ ಅಂತ ಏನು ಮಹತ್ವ ಅಂತ ಮುಂದಿನ ಪ್ರಶ್ನೆ. ಯಾತಕ್ಕೆ ಎಷ್ಟು ಮಹತ್ವ ಬಂತು ಅಂದರೆ, 8 ತಿಂಗಳು 4 ತಿಂಗಳು, ಆ 12 ತಿಂಗಳಲ್ಲಿ 8 4 ಚಾತುರ್ಮಾಸ್ಯ 4, ಈ 4 ತಿಂಗಳು ಭಗವಂತನಿಗೆ ಒಂದು ಯೋಗ ನಿದ್ರೆಯ ಕಾಲ ಅಂತ ಕರೀತಾರೆ. ಯೋಗ ನಿದ್ರೆಯ ಕಾಲ ಆದ್ದರಿಂದ ಬಹಳ ಶ್ರೇಷ್ಠವಾದಂಥ ಕಾಲ. ಅದು ಹೇಗೆ ಬಂದನೆ ಮತ್ತೆ ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಬೇಕು. 12 ತಿಂಗಳಲ್ಲಿ 4 ತಿಂಗಳು ನಿದ್ರೆಯ ಕಾಲ ಅಂದರೆ, ನಮ್ಮ 24 ಅವರ್ಸಲ್ಲಿ 4×2 8 12×2 24 4×2 8 8 ತಾಸು ನಿದ್ರೆಗೆ. ಇವತ್ತು ಸೈಂಟಿಫಿಕಲಿ 8 ತಾಸು ನಿದ್ರೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಕಡಿಮೆ ಮಾಡಿದರೂ ತೊಂದರೆ, ಹೆಚ್ಚು ಮಾಡಿದರೆ ಇನ್ನೂ ತೊಂದರೆ ಅಂತ. ಹೆಚ್ಚು ನಿದ್ರೆ ಮಾಡೋದು ಸರಿಯಲ್ಲ, ಕಡಿಮೆ ನಿದ್ರೆ ಮಾಡೋದು ಸರಿಯಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋಭವತಿ ದುಃಖ ಅಂತ ಭಗವದ್ಗೀತೆಯ ಮಾತು. ಯುಕ್ತ ಸ್ವಪ್ನಾವಬೋಧಸ್ಯ, ಸಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ, 8 ತಾಸು ಐಡಿಯಲ್. ಇದನ್ನು ತೋರಿಸೋಕ್ಕೂ ಕೂಡ ಭಗವಂತ ಹಾಗೆ ಮಾಡಿದ್ದ. ಯೋಗ ನಿದ್ರೆ ಅಂದರೆ ಏನು? ನಿದ್ರೆ ಅಂದರೆ ಅರ್ಥ ಆಗ್ತದೆ. ಯೋಗ ನಿದ್ರೆ ಅಂದರೆ ಏನು? ಯೋಗ ಅಂದರೆ ಕೂಡಿಸೋದು ಅಂತ ಅರ್ಥ. ಯೋಗ ಅಂದರೆ ಕೂಡೋದು. ಯಾವುದೋ ವಿಷಯ ತಪ್ಪೇ ಹೋಯಿತು, ಯೋಗ ಇಲ್ಲ ಅಂತ ಹೇಳ್ತಾರೆ, ಅದೇ ಕನೆಕ್ಟ್ ಆಗಲಿಲ್ಲ ಅಂತ ಅರ್ಥ. ಇದು ಯೋಗ ನಿದ್ರೆ. ಯೋಗ ಅಂದರೆ ಎರಡು ರೆಪ್ಪೆ, ಕಣ್ಣು ರೆಪ್ಪೆ ಮುಚ್ಚುತ್ತಾರಲ್ಲ ಅದಕ್ಕೆ ಯೋಗ ಅಷ್ಟೇ. ಮಲಗೋ ನಿದ್ರೆ ದೇವರು ಮಾಡೋದಿಲ್ಲ, ಕಣ್ಣು ರೆಪ್ಪೆ ಮುಚ್ಚಿದ್ರೆ ಮಾತ್ರ ಮಾಡ್ತಾರೆ, ಅದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ. ಅದು ಯೋಗ ನಿದ್ರೆ. ನಮ್ಮ ನಿದ್ರೆಯೇ ಯೋಗ. ನಿದ್ರೆ ಮಾಡಿಬಿಟ್ರೆ ಕತೆ ಮೋದು ಎಲ್ಲ ಮರ್ತು ಕೂತು ಬಿಡ್ತಾರೆ, ಅದು ನಿದ್ರೆ ಅಲ್ಲ. ಯೋಗ ನಿದ್ರೆ ಭಗವಂತನ ವೈಶಿಷ್ಟ್ಯ. ಅದನ್ನಾದರೂ ಯಾತಕ್ಕೆ ಮಾಡ್ತಾನೆ ಅಂದರೆ, ದೇವತೆಗಳಿಗೆ ವಿಶ್ರಾಂತಿ ಕೊಡಬೇಕು. ದೇವತೆಗಳು 8 ತಿಂಗಳು ಅವಿಶ್ರಾಂತವಾದ ಕೆಲಸ ಮಾಡಿರ್ತಾರೆ, ಅವರಿಗೆಲ್ಲ ವಿಶ್ರಾಂತಿ ಕೊಡಬೇಕೀಗ. ಆ ದೇವತೆಗಳ ಸ್ವಭಾವ ಏನು ಅಂದರೆ, ದೇವರು ಮುಂದೆ ಕೂತಿದ್ದಾಗ ಅವರು ವಿಶ್ರಾಂತಿ ಮಾಡೋದಿಲ್ಲ. ಸ್ವಾಮಿಗಳು ಕೂತಿರ್ತಾರೆ, ಪಕ್ಕದಲ್ಲಿ ತೂಗಿಸ್ಲಿಕ್ಕಾಗತ್ತಾ? ದೂರ ಹೋಗಿ ತೂಗಿಸ್ಬೇಕು, ಅಲ್ಲಿ ತೂಗಿಸ್ಲಿಕ್ಕಾಗೋದಿಲ್ಲ. ಎದುರಿಗೆ ಮಾಡೋದು ಡಿಸೆಂಟ್ ಅಲ್ಲ, ಕ್ಲಾಸಲ್ಲೇ ಮಲಗಿದರೆ ಹಾಗೋ ಹಾಗೆ. ದೇವರು ದೇವತೆಗಳು ಮಲಗೋದಿಲ್ಲ, ಅದಕ್ಕೇನು ಮಾಡ್ತಾನಂತೆ, ತಾಳು ಕಡುಬು ಚೆನ್ನಾಗಿ ಮಾಡ್ತಾರೆ, ಅವಾಗ ಇವರು ನಿದ್ರೆ ಮಾಡ್ತಾರಂತೆ. ಓ, ದೇವರು ಮಲಗಿದ್ದಾನೆ ಅಂತ ಇವರು ನಿದ್ರೆ ಮಾಡ್ತಾರೆ ಅಂತ ಪದ್ಧತಿ ಅದು. ಅಂದರೆ ದೊಡ್ಡವರ ಅವಕಾಶ ಕೊಡಲಿಕ್ಕೋಸ್ಕರ ಮಾಡ್ತಾನೆ. ದೇವರಿಗೆ ನಿದ್ರೆ ಇಲ್ಲ, ದೇವರಿಗೆ ಯಾವ ದೋಷಗಳೂ ಇಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿ ದೂರಂ. ನಿದ್ರೆ ಎಂಬುದು ಗುಣ ಅಲ್ಲ, ದೋಷ ನಿದ್ರೆ ಅದು. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ, ನಿದ್ರಾಲಸ್ಯ, ನಿದ್ರಾ ಆಲಸ್ಯ ಬರ್ಕೊಡ್ತಕ್ಕಂಥ ಸುಖವನ್ನು ತಾಮಸ ಅಂತ ಕರೆದಿದ್ದಾರೆ. ಪರಮಾತ್ಮ ಸಕಲ ದೋಷ ದೂರ ಅಂದಮೇಲೆ ನಿದ್ರೆ ಅವನಿಗಿಲ್ಲ. ಆದರೆ ನಿದ್ರೆ ಮಾಡಬೇಕು, ಉಳಿದವರು ಹೇಳೋದಿಲ್ಲ. ಅದಕ್ಕಾಗಿ ಯೋಗ ನಿದ್ರೆಯನ್ನು ಮಾಡ್ತಾನೆ, ಕಣ್ಣು ಮುಚ್ಕೊಂಡಾಗ ಮಾಡ್ತಾನೆ. ಇದು ನಮಗೆ ಅನ್ವಾಂಟೆಡ್ ಪೀಪಲ್ ಬಂದಾಗ ಕಣ್ಣು ಮುಚ್ಕೋತಾರಲ್ಲ, ಹಾಗೆ ನಿದ್ರೆ ಬಂದ ನಿದ್ರೆ ಬಂದಾಗ ಮಾಡೋದು. ಅದೇ ರೀತಿಯಲ್ಲಿ ಬೇಕಾದವ್ರು ಬಂದಾಗ ನೋಡೋ ರೀತಿ ಬೇರೆ, ಬೇಡವಾದವ್ರು ಬಂದಾಗ ನೋಡೋ ರೀತಿ ಬೇರೆ. ಮನುಷ್ಯ ಪರಮಾತ್ಮ ಆ ರೀತಿ ಮಾಡಿ ದೇವತೆ ಏನು ವಿಶ್ರಾಂತಿ ಕೊಟ್ಟ ಅಂತ ಪ್ರಶ್ನೆ. ಏನು ವಿಶ್ರಾಂತಿ ಕೊಟ್ಟಾಗಾಯಿತು? ಈ ಸಾಧನ ದೇಹದಲ್ಲಿ 24 ತತ್ವಾಭಿಮಾನ ದೇವತೆಗಳಿದ್ದಾರೆ, ಅದಕ್ಕೆ ವಿಶ್ರಾಂತಿ ಇಲ್ಲ. ಅದಕ್ಕೆ ವಿಶ್ರಾಂತಿ ಕೊಟ್ಟರೆ ಕಣ್ಣು ಕೈಕಾರಿಗಳು ಹೋಗ್ಬಿಡುತ್ತೆ, ಪ್ರಾಣದೇವರಿಗೆ ಕೊಟ್ಟರದ್ದು ಮೂಲ ಸತ್ತು ಹೋಗ್ತಾನೆ ಮನುಷ್ಯ. ಯಾವುದಕ್ಕೆ ವಿಶ್ರಾಂತಿ ಅಂದರೆ, ಕೆಲವು ಕಾರ್ಯಗಳಿಗೆ ವಿಶ್ರಾಂತಿ, ಕೆಲವು ಕಾರ್ಯಗಳಿಗೆ ವಿಶ್ರಾಂತಿ ಕೊಡ್ತಾರೆ. ಏನು ಕಾರ್ಯಗಳು ಅಂದರೆ, ಈ ಚೌಲ, ಉಪನಯನ, ಗೃಹಪ್ರವೇಶ, ವಿವಾಹ ಮೊದಲಾದವುಗಳನ್ನು ಈಗ ಮಾಡಬಾರದು, ಅದಕ್ಕೋಸ್ಕರ ವಿಶ್ರಾಂತಿ. ಅದು ಎಲ್ಲ ಈ ಶುಭ ಕಾರ್ಯಗಳು ಅಂತ ಏನು ಕರೀತಾರೆ, ಅದು ವಿಶ್ರಾಂತಿ ಕೊಡೋದಕ್ಕೋಸ್ಕರ ಭಗವಂತ ಮಾಡಿದ ವ್ಯವಸ್ಥೆ ಇದೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಇವನ್ನು ಮಾಡಬಾರದು ಅಂತ ಅರ್ಥ. ಉಪನಯನ, ವಿವಾಹ, ಚೌಲ, ಗೃಹಪ್ರವೇಶ, 4 ಬಹಳ ಮುಖ್ಯವಾದ ಕೆಲಸಗಳು. ಏನು ಮಾಡಿದರೂ ಮಾಡೋಕ್ಕೆ ಹೋಗಬಾರ್ದು ಚಾತುರ್ಮಾಸ್ಯದಲ್ಲಿ. ಆದರೆ ನಮ್ಮ ಪಂಚಾಂಗದಲ್ಲಿ ಚಾತುರ್ಮಾಸ್ಯದಲ್ಲೇ ಜಾಸ್ತಿ ಆಗಿರ್ತಾರೆ. ಗೃಹಪ್ರವೇಶದ ಎಲ್ಲ ಪುಣ್ಯಕಾರರು ಇದರಲ್ಲೇ ಹಾಕಿಬಿಡ್ತಾರೆ. ತಪ್ಪದು, ಮಾಡಿ ನಿಷಿದ್ಧ. ಅದು ಅದು ಕಾರಣ ಕೊಡ್ತಾರೆ. ಕಲ್ಯಾಣ ದೇವತಾ ದೃಷ್ಟಿಹೀನಾನಾಂ ಕಲ್ಯಾಣಂ ಕುತಃ, ವರಾಹದೇವರ ಮಾತಿದ್ದು. ಚಾತುರ್ಮಾಸ್ಯ ಮಾತು ವರಾಹದೇವರು ಹೇಳ್ತಾರೆ, ಈ ಕಾಲದಲ್ಲಿ ಮಾಡಬಾರದು, ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಏನಾಗುತ್ತೆ ಕೆಟ್ಟದು ಅಂದರೆ, ಮರಣವಾಗುತ್ತೆ ಅಂತ ಹೇಳ್ತಾರೆ, ನೆನಪಿರಬೇಕು. ವಧುವರರಲ್ಲಿ ವಿವಾಹವಾದರೆ ಮರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಅದೊಂದು ಕಾರಣ ಇದು. ತುಂಬ ಚಾತುರ್ಮಾಸದಲ್ಲಿ ಮದುವೆ ಮಾಡ್ತಾರೆ, ಬೇಕಾಷ್ಟು ಮಾಡ್ತಾರೆ. ನೀವು ಗಮನಿಸಿ, ಬ್ರಾಹ್ಮಣರು ಮಾಡ್ತಾರೆ, ಬೇರೆ ಜಾತಿಯವರು ಮಾಡೋದಿಲ್ಲ. ಅವ್ರಿಗೆ ಚಾತುರ್ಮಾಸ ಭಾರಿ ದೊಡ್ಡದು ಅವರಿಗೆ. ಅವ್ರು ಏನು ಮಾಡಿದ್ರು ಮಾಡೋದು, ಇವ್ರು ಏನು ಮಾಡಿದ್ರು ಬಿಡೋದಿಲ್ಲ, ಹಾಗೆ ಮಾಡ್ತಾರೆ ಸಾಮಾನ್ಯವಾಗಿ. ಅದಕ್ಕೆ ಏನಾಗುತ್ತೆ, ಮೃತಿ ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಮೃತಿ ಆಗಿಲ್ಲ ಅಂತ ಕೇಳಿದರೆ, ಡೈವರ್ಸ್ ಆಗೋದು ಮೃತಿ ಇದ್ದಾಗ ಲೆಕ್ಕ ತಾನೆ, ಅವ್ರ ಪಾಲಿಗೆ ಡೆಡ್ ಲೈಫ್ ಅದು. ಆ ದೃಷ್ಟಿಯಿಂದ ಇವತ್ತು ಎಷ್ಟೋ ಜನಕ್ಕೆ ಹೇಳಿರ್ತೇನೆ, ಮಾಡಬೇಡಿ ಅಂತ. ಆದರೂ ಏನೋ ಆಚಾರ್ಯ ಭಾಳ ಕಷ್ಟ ಅನಿವಾರ್ಯ, ಹುಡುಗ ಹಠ ಹಿಡಿದಿದ್ದಾರೆ ಅಂತ ಇವರು ಏನೋ ಮಾಡಿ ಛತ್ರ ಬುಕ್ ಮಾಡಿದ್ದು ಶುರು ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ಬರ್ತಾರೆ, ಡ್ರೈವರ್ ಸಾಹೇಬ್ ಅಂತ ಹೇಳಕ್ಕೆ ಬಂದುಬಿಡ್ತಾರೆ. ಆಮೇಲೆ ಇದು ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣ ಅದೊಂದು ಕಾರಣ. ಈ ಏಕಸ್ಯ ಏಕಮೇವ ಕಾರಣ, ಒಂದಕ್ಕೊಂದೇ ಕಾರಣ ಅಲ್ಲ. ಇದು ಒಂದು ಕಾರಣ, ಇದು ಒಂದು ಕಾರಣ. ಅಡುಗೆ ರುಚಿ ಆಗಲಿಕ್ಕೆ, ರುಚಿ ಕೆಡಲಿಕ್ಕೆ ನೂರಾರು ಕಾರಣ ಇರಬಹುದು. ಅದರ ಒಂದು ತರಕಾರಿ ಸರಿದಿರೋದು ಒಂದು ಕಾರಣ ಹೇಗೋ, ಆ ರೀತಿಯಲ್ಲಿ ಚಾತುರ್ಮಾಸದಲ್ಲಿ ವಿವಾಹ ನಿಷಿದ್ಧ, ಗೃಹ ಪ್ರವೇಶ. ಒಬ್ರಿಗೆ ಹೇಳಿದ್ದೆ ಮಾಡಬೇಡಿ ಅಂತ ಹೇಳಿದೆ, ಕೇಳಲಿಲ್ಲ ಅವ್ರು, ಇಟ್ಕೊಂಡು ಮುಹೂರ್ತ. ಬೆಳಿಗ್ಗೆ ಗೃಹ ಪ್ರವೇಶ, ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಹೋಗೇಬಿಟ್ರು. ಆ ಕಾಲಕ್ಕೇನೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಒಳ್ಳೇದಲ್ಲ ಒಳ್ಳೇದಲ್ಲ, ಶಾಸ್ತ್ರ ಹೇಳ್ತದೆ ಬೇಡ ಅಂತ ಹೇಳಿದರೆ ಹಠ ಹಿಡಿತಾರೆ. ಕೆಲವರು ಮಾತ್ರ ಕೇಳ್ತಾರೆ, ಕೆಲವು ಲಗ್ನ ಬದಿಗೆ ಪ್ರಿಂಟ್ ಮಾಡಿಸ್ಬಿಟ್ಟಿರ್ತಾರೆ, ಕೊಡ್ಲಕ್ಕೆ ಬರ್ತಾರೆ. ಇದು ಹೇಗೆ ಮಾಡ್ಬೋದು ಅಂತ ಕೇಳ್ತಾರೆ. ಬರೋದಿಲ್ಲ ಅಂತ ಅಷ್ಟ ಪೂರ್ತಿ ಚೇಂಜ್ ಮಾಡಿದವರಿದ್ದಾರೆ, ಛತ್ರ ಕ್ಯಾನ್ಸಲ್ ಮಾಡಿದವರಿದ್ದಾರೆ, ಕೊಟ್ಟಿದ್ದು ವಾಪಸ್ ಕೊಡೋದಿಲ್ಲ ಬೇಡ ಅಂತ ಬಿಟ್ಟವರಿದ್ದಾರೆ. ಹೋಗಿದ್ದೇನು ಅತಿಪ್ಪ ಸಾರ್, ಜೀವನ ಉಳಿತಲ್ಲ ಅದು ಮುಖ್ಯ. ಅದೇ ರೀತಿಯಲ್ಲಿನೇ ಗೃಹ ಪ್ರವೇಶ ಮುಂದಾಕಿದವರು ಇದ್ದಾರೆ, ಪಾಪ ಅಂದರೆ ಎರಡು ಗುಂಪಿನವರು ಇರ್ತಾರೆ. ಆದರೆ ಹೆಚ್ಚು ನಾವು ಅನರ್ಥಕ್ಕೆ ನೂರಾರು ಕಾರಣದಲ್ಲಿ ಒಂದು ಮುಖ್ಯವಾದ ಕಾರಣ, ಚಾತುರ್ಮಾಸ್ಯ ಕಾಲದಲ್ಲಿ ನಿಷಿದ್ಧವಾದ ಕೆಲಸ ಅಂತ ಇರುತ್ತೆ, ಅದು ಎಂದೂ ಮಾಡಲಿಕ್ಕೆ ಹೋಗಬಾರ್ದು. ಅದು ನಾವು ಮಾಡಿದ ಶಾಸ್ತ್ರ ಅಲ್ಲ, ದೇವರು ಮಾಡಿದ ಶಾಸ್ತ್ರ. ಅದು ನಮಗೆ ದೇಹ ಕೊಟ್ಟ ದೇವರು, ನಮಗೆ ಎಲ್ಲ ಇಂದ್ರಿಯ ಕೊಟ್ಟ ದೇವರು. ಏನು ಹೇಳ್ತಾನೆ ಕೇಳಬೇಕೋ ಇಲ್ವೋ, ವೆಹಿಕಲ್ ಕೊಟ್ಟಿರ್ತಾರೆ, ಅವರ ಜೊತೆಗೆ ಹೇಳ್ತಾರೆ. ಮೊದಲು 1,000 ಕಿಲೋಮೀಟ್ರ್ ಇಷ್ಟು ಓಡಿಸ್ಬೇಕು ನೀವು, ಆಮೇಲೆ 2,000 ಕಿಲೋಮೀಟ್ರ್, ಹೀಗೆ ಎಲ್ಲ ಆ ಪ್ರಕಾರ ಓಡಿಸಿದ್ರೆ ಅವ್ರ ಜವಾಬ್ದಾರರು. ಇವನು ಉಚ್ಚಾಪಟ್ಟೆ ಓಡಿಸ್ಬಿಟ್ರೆ ಏನೋ ರೂಲ್ಸ್ ಫಾಲೋ ಮಾಡಿಲ್ಲ, ನಾವು ಜವಾಬ್ದಾರಲ್ಲ ಅಂತ ಹೇಳಿಬಿಡ್ತಾರೆ. ವಾಚ್ ಗ್ಯಾರಂಟಿ ಇದು ಕೊಟ್ಟಿರ್ತಾರೆ ಪಾಪ, 2 ವರ್ಷ ತೊಗೊಂಡು ಎತ್ತಿ ಹೋಗಿಬಿಡ್ತಾರೆ ನೆಲಕ್ಕೆ, ಪುಡಿ ಪುಡಿ ಗ್ಯಾರಂಟಿ ದುಡ್ಡು ಕೊಡಿ ಅಂತ ಕೇಳಿದರೆ. ಮೇಂಟೈನ್ ಮಾಡಿದರೆ ಗ್ಯಾರಂಟಿ, ನೀವು ಅಗೇನೆಷ್ಟು ರೂಲ್ಸ್ ಹೋದ್ರೆ ಗ್ಯಾರಂಟಿ ಇಲ್ಲ ಅದಕ್ಕೆಲ್ಲ ಕೂಡ. ಅದಕ್ಕೇನೆ ಕೃತಜ್ಞದಲ್ಲಿ ಲಕ್ಷ ವರ್ಷ ಪೂರ್ತಿ ಬದುಕ್ತಿದ್ದೆ, ಲಕ್ಷ ವರ್ಷ ಆಯುಷ್ಯ ಅವರಿಗೆ. ಯಾತಕ್ಕೆ ಯಾರು ಧರ್ಮ ತಪ್ಪೋರೇ ಇಲ್ಲ, ಎಲ್ಲ ಧರ್ಮಿಷ್ಠರು ಪೂರ್ತಿ ಲಕ್ಷ ವರ್ಷ ಬದುಕ್ತಿದ್ರು. ಕೃತಜ್ಞದಲ್ಲಿ ತೀರ್ಥಯಾಗದಲ್ಲಿ 10,000 ವರ್ಷವೂ ಬದುಕ್ತಿದ್ದರು, ದ್ವಾಪರಯುಗದಲ್ಲಿ 1,000 ವರ್ಷವೂ ಬದುಕ್ತಾಯಿತ್ತು. ಕೊನೆ ಕಾಲ ಕೆಡ್ಲಕ್ಕೆ ಶುರುವಾಯಿತು. ಅತಿಸಕ್ತಾಹ ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯುಹು, ಆಚಾರ್ಯರ ಮಾತು. ಕಲಿಯುಗದಲ್ಲಿ ಮನುಷ್ಯನಿಗೆ ಯಾವ ನಿಬಂಧನೆಗಳೂ ಇಲ್ಲ, ಆದ್ದರಿಂದ ಅವನ ಸಾಬು ಬದಲಾದ ಬಗಡೆ ವ್ಯವಸ್ಥೆನೇ ಇಲ್ಲ, ಅಂತ ಅವ್ಯವಸ್ಥೆ ಬರುತ್ತೆ. ಇದು ಅರ್ಥ ಮಾಡಿಕೊಂಡು ಚಾತುರ್ಮಾಸ್ಯ ಅನ್ನೋದನ್ನು ನನ್ನ ಆಪ್ಷನಲ್ಲಿ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇದು ಕಂಪಲ್ಸರಿ ವ್ರತಗಳಲ್ಲಿ ಸೇರಿದೆ. ಏಕಾದಶಿ ಹೇಗೆ ಕಂಪಲ್ಸರಿನೋ, ಕೃಷ್ಣಾಷ್ಟಮಿ ಹೇಗೆ ಕಂಪಲ್ಸರಿನೋ, ಚಾತುರ್ಮಾಸ್ಯ ವ್ರತ ಕಡ್ಡಾಯವಾದ ವ್ರತ. ಏನು ಮಾಡಬೇಕು 4 ತಿಂಗಳು ಅಂತ ಪ್ರಶ್ನೆ. ಏನು ಮಾಡಬೇಕಾಗಿದ್ರೆ ಕಡ್ಡಾಯ ವ್ರತ ಅಂದರೆ, ಬಹಳ ಮುಖ್ಯವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ನಿಯಮ ಉಂಟು. ಆಹಾರ ನಿಯಮ ಬಹಳ ಪ್ರಧಾನವಾದ ನಿಯಮ ಇದರಲ್ಲಿ. ಮೊದಲ 1 ತಿಂಗಳು ಪೂರ್ತಿಯಾಗಿ ಶಾಖ ವ್ರತ, ಯಾವ ತರಕಾರಿನೂ ಬರೋದಿಲ್ಲ, ಯಾವ ತರಕಾರಿಗಳು ಬರೋದಿಲ್ಲ, ನಿಷಿದ್ಧ ಅಂತ ಹೇಳ್ಕೊಂಡು ತರಕಾರಿ ಎಲ್ಲ ಬಿಟ್ಟುಬಿಡಬೇಕು. ಬೇಳೆಗಳು ಬರುತ್ತೆ, ಬೇಳೆಗಳಲ್ಲಿ ಕೆಲವು ನಿಷಿದ್ಧ, ಆದರೆ ತರಕಾರಿಗಳು ಎಲ್ಲ ನಿಷಿದ್ಧ. ಆದರೆ 4ಕ್ಕೆ ದೋಷ ಇಲ್ಲ. ಅತಸಿ ತುಳಸಿ ಚೈವ ಧಾತ್ರಿ ಚೂತಫಲಂ ತಥಾ ಅಂತ ಪುರಾಣದ ಮಾತನ್ನು ಚಲಾರಿ ಆಚಾರ ಉಲ್ಲೇಖ ಮಾಡ್ತಾರೆ. ಅತಸಿ ಅಗಸೆ ಸೊಪ್ಪು ಬರುತ್ತೆ, ತುಳಸಿ ದೇವ್ರ ಪೂಜನೆ ಕೆಟ್ಟೋಗಿ ನಿಂತೋಗ್ಬಿಡುತ್ತೆ, ತುಳಸಿ ಬಂದೇ ಬರುತ್ತದೆ. ಆಮೇಲೆ ಧಾತ್ರಿ ನೆಲ್ಲಿ ಬರುತ್ತೆ, ಆದರೆ ವಿಶೇಷ ಅಂದರೆ ಅದು ಹೊಸ್ತು ಬರೋದಿಲ್ಲ, ಹಳೆಯದು ನೆಲ್ಲಿ ಚೆಟ್ಟು ಅಂತೀವಲ್ಲ ಅದು ಬರುತ್ತೆ ಹೊರತು ಹೊಸ ನೆಲ್ಲಿಕಾಯಿ ಉಪಯೋಗಿಸಬಾರ್ದು. ಆದರೆ ಮಾವು ಹಾಗಲ್ಲ, ಚೂತ ಫಲಂ ತದ ಮಾವಿನ ಹಣ್ಣೆ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಯಾವ ಹಣ್ಣುಗಳು ಬರೋದಿಲ್ಲ ಅಂದ್ಬಿಟ್ಟು ಯಾವ ಹಣ್ಣುಗಳು ನಿಷಿದ್ಧಾರೆ. ಇದು ಚಲಾರಿ ಆಚಾರ್ಯ ಕೊಟ್ಟ ಸ್ಮೃತಿವಾಕ್ಯ. ಆದ್ದರಿಂದ 4ಕ್ಕನ್ನು ಬಿಟ್ಟು ಉಳಿದ ವಸ್ತುಗಳನ್ನು ಈ ಪಲ್ಯ ಹಣ್ಣು ಮತ್ತು ತರಕಾರಿದೊಳಗೆ ಬರೋದಿಲ್ಲ. ಇದು ತರಕಾರಿ ಶಬ್ದಕ್ಕೆ ಹಣ್ಣು ಅಂತ ಕೂಡ ಅರ್ಥ, ಗಡ್ಡೆ ಗೆಣಸು ಕೂಡ ಬರೋದಿಲ್ಲ ಅದನ್ನ ಅರ್ಥ. ಗಡ್ಡೆ ಗೆಣಸು ಆಲೂಗಡ್ಡೆ ಬರೋದಿಲ್ಲ, ಇವು ಗೆಣಸು ಬರೋದಿಲ್ಲ, ಅದೆಲ್ಲ ಇಟ್ಟಿದ್ದಾನೆ. ತರಕಾರಿ ಶಬ್ದಕ್ಕೆ ಬರೀ ಶಾಖ ಅಂತ ಅರ್ಥ ಅಲ್ಲ, ಶಾಖಂ ದಶವಿಧಂ ಸ್ಮೃತಂ ಅಂತ ಕರೆದಿದ್ದಾರೆ. 10ಕ್ಕೂ ಶಾಖ ಅಂತ ಕರಿಬೇಕಂತ, ತೊಗಟೆ ಆಗ್ಬೋದು, ಚಿಗರಾಗ್ಬೋದು, ದಿಂಡಾಗ್ಬೋದು, ಇದು ಯಾವುದೂ ಬರೋದಿಲ್ಲ. ಆದ್ದರಿಂದ ಉಪಯೋಗಿಸಬಾರ್ದು 1 ತಿಂಗಳು. ಮತ್ತೊಂದು ವಿಶೇಷ ಅಂದರೆ ಚಾತುರ್ಮಾಸ್ಯ ಶುರುವಾಗೋದು 1 ಇವತ್ತರಿಂದ ಶುರುವಾಗೋದು ಚಾತುರ್ಮಾಸ್ಯ. ಕೆಲವು ಆಷಾಢದ ಚಾತುರ್ಮಾಸ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ, ಆಷಾಢ ಚಾತುರ್ಮಾಸ್ಯ ಅಲ್ಲ. ಆಷಾಢದಲ್ಲಿ ಏಕಾದಶಿಯಿಂದ ಚಾತುರ್ಮಾಸ್ಯ ಶುರುವಾಗೋದು, ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಯಾಕೆ ಪರಮ ಇವತ್ತು ಶಯನ ಏಕಾದಶಿ ಅಂತ ಹೆಸರು, ದೇವರು ನಿದ್ರೆಯನ್ನು ಯೋಗ ನಿದ್ರೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ದಿವಸ ಶಯನ ಏಕಾದಶಿ. ಸರಿಯಾಗಿ 4 ತಿಂಗಳು, ಅದು ಉತ್ಥಾನ ದ್ವಾದಶಿ. ಆ ದೃಷ್ಟಿಯಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇವತ್ತಿನಿಂದ ಚಾತುರ್ಮಾಸ್ಯ ಪ್ರಾರಂಭ. ನಿನ್ನೆವರೆಗೂ ಮುಹೂರ್ತ ಇತ್ತು, ದಶಮಿವರೆಗೂ ಮುಹೂರ್ತ ಇದೆ, ಏಕಾದಶಿಯಿಂದ ಮುಹೂರ್ತಗಳಿರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತಿನಿಂದ ಉಪವಾಸ ವ್ರತ ಪ್ರಾರಂಭ ಮಾಡಬೇಕು. ಏಕಾದಶಿ ಅಂತೂ ಸರಿಯೇ ಸರಿ. ನಾಳೆ ಬೆಳಗ್ಗೆಯಿಂದ ಶಾಖವ್ರತ ಪ್ರಾರಂಭ, ನಿನ್ನೆ ದಿವಸ ಚಾತುರ್ಮಾಸ ವ್ರತ ಸಂಕಲ್ಪ ಮಾಡಬೇಕು, ಇವತ್ತಿನ ದಿವಸ ಒಂದು ದೇವರ ಪ್ರತಿಭೆಯನ್ನು ಮಲಗಿಸಿಡಬೇಕು. ಮನೆ ಎಲ್ಲ ಪ್ರತಿಭೆ ಮಲಗಿಸ್ಬಾರ್ದು, ಪೂಜೆ ನಿಂತು ಹೋಗಿಬಿಡುತ್ತೆ. ಆಮೇಲೆ ಒಂದು ಸಾಂಕೇತಿಕವಾಗಿ ಒಂದು ದೇವರ ಪ್ರತಿಭೆಯನ್ನು ಮಲಗಿಸ್ಬಿಡ್ಬೇಕು. ಅದು ಪೂಜೆ ಮಾಡಿದ ಮೇಲೆ ಕೊನೆಗೆ ಮಲಗಿಸ್ಬಿಟ್ರೆ ಅದನ್ನು ಮತ್ತೆ ನಾವು 4 ತಿಂಗಳಾದಮೇಲೆ ಮತ್ತೆ ಅದಕ್ಕೆ ಪೂಜೆ ಮಾಡೋದು. ಅಲ್ಲಿವರೆಗೆ ಆ ಪ್ರತಿಮೆ ಮಾತ್ರ ದೂರ ಇರಬೇಕು, ಪ್ರತ್ಯೇಕ ಸಂಪುಟದಲ್ಲಿ ಹಾಕಿಟ್ಬಿಟ್ರೆ ಆಯಿತು. ಆಮೇಲೆ ನಾಳೆ ಬೆಳಗ್ಗೆ ಸಂಕಲ್ಪ ಚಾಕವ್ರತ ವ್ರತ ಸಂಕಲ್ಪ, ಸರಿಯಾಗಿ ಒಂದು ತಿಂಗಳು ಪೂರ್ತಿಯಾಗಿ. ಇದು ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ, ಶ್ರಾವಣ ಮಾಸ ಶುಕ್ಲಪಕ್ಷದ ಏಕಾದಶಿವರೆಗೂ ಕೂಡ ವ್ರತ ಇದೆ. ಅವತ್ತಿನ ದ್ವಾದಶಿಗೆ ವ್ರತ ಮುಗಿದು ಹೊಸ ವ್ರತ ಶುರುವಾಗುತ್ತೆ. ಅವತ್ತಿನ ದಿವಸದಿಂದ ದಧಿವ್ರತ ಪ್ರಾರಂಭ, ಮೊಸರಿನ ವ್ರತ. ಒಂದು ತಿಂಗಳು ಮೊಸರು ಉಪಯೋಗಿಸಾಗಿಲ್ಲ, ಮತ್ತು ಮೊಸರಿನಿಂದ ಮಾಡಿದ ಪದಾರ್ಥ ಯಾವುದು ಡೈರೆಕ್ಟಾಗಿ ಮಾಡಿದ್ರೆ ಉಪಯೋಗಿಸಾಗಿಲ್ಲ. ಮಜ್ಜಿಗೆ ಮಾಡಬಹುದು, ಮಜ್ಜಿಗೆ ಅಂದರೆ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಫಾರ್ಮ್ ಆಗೋದನ್ನು ದೋಷ ಅಲ್ಲ. ಆದರೆ ಡೈರೆಕ್ಟಾಗಿ ಮೊಸರಿಂದ ಶ್ರೀಖಂಡ ಅಂತ ಮಾಡ್ತಾರೆ, ಬರೋದಿಲ್ಲ. ಬರೀ ಮೊಸರಿ ಸಕ್ಕರೆ ಹಾಕಿ ತಿಂದರೆ ಅದು ಬರೋದಿಲ್ಲ, ಡೈರೆಕ್ಟ್ ಮಾಡೋದು ಯಾವುದು ಬರೋದಿಲ್ಲ. ಮಜ್ಜಿಗೆ ಅದು ರೂಪಾಂತರವಾದ್ದರಿಂದ ಅದು ಬರುತ್ತೆ. ಮಜ್ಜಿಗೆ ರೂಪಾಂತರ ಅಂತ ನಾವು ಹೇಳೋದು ಆಯುರ್ವೇದ ವೈದ್ಯ ಹೇಳುತ್ತದೆ. ಕೆಲವು ಜ್ವರಗಳು ಬೈತಾ ಇದೆ ಬಂದಾಗ ಮಜ್ಜಿಗೆ ಮೊಸರು ತಗೊಂಡ್ರೆ ಭಾರಿ ಅಪಾಯಕರ, ಅದು ಉಲ್ಬಣಿಸಿಬಿಡುತ್ತೆ ರೋಗ. ಮಜ್ಜಿಗೆ ತೊಗೊಂಡ್ರೆ ಆಗಲ್ಲ, ಅದ್ರ ಗುಣನೇ ಬೇರೆ, ಮಜ್ಜಿಗೆ ಗುಣನೇ ಬೇರೆ, ಮೊಸರಿನ ಗುಣನೇ ಬೇರೆ. ಆದ್ದರಿಂದ ದ್ರವ್ಯನೇ ಬೇರೆ ಅದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಹಾಲಿಂದನೇ ಮೊಸರು ಮಾಡಿರೋದು, ಮೊಸರಿಂದನೇ ಮಜ್ಜಿಗೆ ಮಾಡೋದು. ಕಾಫಿಗೆ ಹಾಲಿಲ್ಲ, ಮಜ್ಜಿಗೆ ಹಾಕೊಂಡು ಕುಡಿತೀರಿ ಆಗಿದ್ರೆ ಬೇರೆ ತೊಗೊಂಡಾಗಾಯ್ತಲ್ಲ. ಇಲ್ಲಿ ಮಜ್ಜಿಗೆ ಹಾಕೊಂಡು ಕುಡಿದಾಗಿದ್ರೆ ಚೇಂಜ್ ಆಗಿಲ್ಲ ಅಂತ ಆಗ್ತದೆ, ಮೊಸರು ಮಜ್ಜಿಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಬೇರೆ ವ್ರತ ಅಂಬೋದಕ್ಕೆ ಸ್ಪಷ್ಟ ನಿದರ್ಶನ. ವೈಜ್ಞಾನಿಕವಾಗಿಯೂ ಸತ್ಯ, ಶಾಸ್ತ್ರ ಪ್ರಕಾರವೂ ಸತ್ಯ. ಅದು ಇದನ್ನು ಅರ್ಥ ಮಾಡಿಕೊಂಡು ಮೊಸರು ಮೊಸರಿನ ಪದಾರ್ಥ ಶ್ರಾವಣ ಶುದ್ಧ ದ್ವಾದಶಿಯಿಂದ ಭಾದ್ರಪದ ಶುದ್ಧ ದ್ವಾದಶಿವರೆಗೂ ಅದು ಬರೋದಿಲ್ಲ. ಅವತ್ತಿನಿಂದ ಅದು ಮುಗಿದು ಕ್ಷೀರವ್ರತ ಪ್ರಾರಂಭ. ಕ್ಷೀರವ್ರತ ಮತ್ತೆ ಒಂದು ತಿಂಗಳು, ಭಾದ್ರಪದ ಶುಕ್ಲ ದ್ವಾದಶಿಯಿಂದ ಆಶ್ವಿಜ ಶುಕ್ಲ ದ್ವಾದಶಿವರೆಗೂ ಕೂಡ ಮೊಸರು ಉಪಯೋಗಿಸಾಗಿಲ್ಲ. ಮೊಸರಿಂದ ಮಾಡಿದ ಪದಾರ್ಥ ಡೈರೆಕ್ಟ್ ಹಾದಿಲಿಂದ ಮಾಡಿದ ಪದಾರ್ಥ ಅದು ಮೊಸರು ಬರುತ್ತೆ, ವಿಕಾರ ಬೇರೆ ಆಗಿಬಿಡುತ್ತದೆ. ಆದರೆ ಇದು ಬರುತ್ತೆ, ಅಲ್ಲಿ ಮೊಸರಿಂದ ಪೇಡೆ ಗಿಡ ಮಾಡ್ತಾರೆ, ಬರೋದಿಲ್ಲ. ಅದು ಡೈರೆಕ್ಟ್ ರೂಪಾಂತರ ಹೊಂದಿರೋದಿಲ್ಲ, ಆದ್ದರಿಂದ ಅದು ನಿಷಿದ್ಧ. ಹಾಲಿನಿಂದ ಡೈರೆಕ್ಟ್ ಪಾಯಸ ಮಾಡ್ತಾರೆ, ಬರೋದಿಲ್ಲ. ಕೀರು ಇತ್ಯಾದಿ ಮಾಡಿ ಹಾಲಿನಿಂದ ಮಾಡಿದರೆ ಬರೋದಿಲ್ಲ. ಆಮೇಲೆ ಕೊನೆಯ ವ್ರತ ಅದು ಎರಡು, ಒಂದು ತರಕಾರಿ ಹಣ್ಣು ಎರಡು ಬಿಡಬೇಕಾಗ, ತರಕಾರಿ ಬಿಡಬೇಕು ಹಣ್ಣು ಬಿಡಬೇಕು, ಧಾನ್ಯ ಬಿಡಬೇಕು ಹಣ್ಣು ಬಿಡಬೇಕು. ಧಾನ್ಯಗಳಲ್ಲಿ ದ್ವಿದಳ ಧಾನ್ಯ ಬಿಡಬೇಕು. ದ್ವಿದಳ ಅಂತ ಯಾವುದಿರುತ್ತೋ ಅದನ್ನು ತಗೊಳ್ಳಾಗಿಲ್ಲ. ದ್ವಿದಳ ಅಂದರೆ ಏನು, ಅದು ಡೆಫಿನೇಷನ್ ಕೊಡ್ತಾರೆ. ದ್ವಿದಳ ಅಂತ ಯಾವುದ್ರೂ ಕರೆಕ್ಟಾಗಿ ಅರ್ಥ ಮಾಡಿ ದ್ವಿದಳ ಆಗಿಬಿಡುತ್ತೆ, ಹಾಗಲ್ಲ. ಒಂದು ಬಂಡೆ ಮೇಲೆ ಇಟ್ಟು ಒಂದು ಕಾಳನ್ನಿಟ್ಟು ಇನ್ನೊಂದು ಬಂಡೆ ಕಲ್ಲು ತೊಗೊಂಡು ಹೊಡೆದ್ರೆ ಮಧ್ಯೆ ಸರಿಯಾಗಿ ಬ್ರೇಕಾದರೆ ಅದನ್ನು ದ್ವಿದಳ ಅಂತ ಕರಿಬೇಕು. ಎಲ್ಲೆಲ್ಲೋ ಹೊಡೆದ್ರಲ್ಲ, ಕೆಲವು ತೆಗೆದುಕಾಯಿ ಹೊಡೆದ್ರೆ ಪುಡಿ ಪುಡಿ ಆಗಿರುತ್ತೆ, ಆ ರೀತಿ ಹೊಡೆದ್ರಲ್ಲ. ಕರೆಕ್ಟಾಗಿ ಅರ್ಧ ಹೊಡೆಯೋದು ಬೇರೆ, ಪುಡಿ ಪುಡಿ ಮಾಡೋದು ಬೇರೆ. ಆ ರೀತಿ ಹೊಡೆದಾಗ ಅದು ದ್ವಿದಳ ಅಂತ ಕರೀತಾರೆ. ಧಾನ್ಯದಲ್ಲೇ ಬಿಟ್ಟುಬಿಡಬೇಕಾದ. ಆಮೇಲೆ ಹಣ್ಣುಗಳಲ್ಲಿ ಬಹುಬೀಜ ಹಣ್ಣು ತಗೋಬಾರ್ದು, ಹಣ್ಣುಗಳಲ್ಲಿ ಬಹುಬೀಜ, ಧಾನ್ಯಗಳಲ್ಲಿ ದ್ವಿದಳ ಧಾನ್ಯ. ಯಾಕೆ ಹೇಳಿದ್ ಎರಡು ಹೇಳಿದ್ರೆ ಗೊತ್ತಾಗುತ್ತೆ. ದ್ವಿದಳ ಹಣ್ಣು ಅಂತಲ್ಲ, ದ್ವಿದಳ ಧಾನ್ಯ ಬಹುಬೀಜದ ಹಣ್ಣು ಎರಡೂ ನಿಷಿದ್ಧ. ಈಗ 4 ತಿಂಗಳು ಮಾಡಿದ ಮೇಲೆ ಆಕಾಶ ಕಾರ್ತಿಕ ಶುದ್ಧ ದ್ವಾದಶಿಯಿಂದ ಇವರತ್ತ 4 ವ್ರತನೂ ಮುಗಿದಾನೆ. ಅವತ್ತು ಉತ್ಥಾನ ದ್ವಾದಶಿ, ಅವತ್ತಿನಿಂದ ಮಾಮೂಲಾಗಿ ಊಟ. ಮಾಮೂಲಾಗಿ ಊಟ ಈರುಳ್ಳಿ ಬೆಳ್ಳುಳ್ಳಿ ಬರುತ್ತೆ ಅಂತ ಅರ್ಥ ಅಲ್ಲ, ನಿಷಿದ್ಧವಾದ ಅಲ್ಲದ್ದಲ್ಲಿ ಬಿಟ್ಟಿರೋದು ನಾವೀಗ, ಅದು ಮಾಮೂಲಾಗಿ ಬರುತ್ತೆ ಅಷ್ಟೇ ಹೊರತು ನಿಷಿದ್ಧ ಕೆಲವು ಶಾಶ್ವತ ನಿಷಿದ್ಧವು ಚಾತುರ್ಮಾಸದಲ್ಲಿ ನಿಷಿದ್ಧ ಅಲ್ಲ. ಎಲ್ಲ ಕಾಲಕ್ಕೂ ನಿಷಿದ್ಧ ಪದಾರ್ಥ ಬಿಟ್ಟುಬಿಡಬೇಕು. ಇದು ಮಾಡಲೇಬೇಕು, ಮಾಡಬಹುದು ಅಲ್ಲ, ಮಾಡಲೇಬೇಕು. ಏನು ಫಲ ಏನು ದೋಷ ಹೇಳುತ್ತಾರೆ, ಏನು ದೋಷ ಇದಕ್ಕೆ ಅಂದರೆ, ಯಾರು ಶಾಖ ವ್ರತವನ್ನು ಮಾಡೋದಿಲ್ಲ, ಮೊದಲನೇ ವ್ರತ ಮಾಡೋದಿಲ್ಲ, ಹೃದಯ ಶಲ್ಯಂ ಮಮ ಅರ್ಪಿತಂ ಅಂತ ಭಗವಂತ ಹೇಳ್ತಾನೆ, ವರಾಹದೇವರು ಹೇಳ್ತಾರೆ. ನನ್ನ ಎದೆಗೆ ಈಟಿ ತಗೊಂಡು ಚುಚ್ಚದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಏನೂ ಆಗೋದಿಲ್ಲ, ಆದರೆ ದೇವರಿಗೆ ಆ ರೀತಿ ಮಾಡಿದ ಪಾಪ ನಮಗೆ ಬರುತ್ತೆ. ಆದ್ದರಿಂದ ಎಂದೂ ಶಾಖ ವ್ರತವನ್ನು ಮಾಡದೇ ಇರಬಾರ್ದು. ಅದು ಹೇಗೆ, ಈಟಿಯಿಂದ ಚುಚ್ಚೋದಕ್ಕೂ ಈ ತರಕಾರಿ ತಿನ್ನೋದಕ್ಕೆ ಏನು ಸಂಬಂಧ ಅಂತ ಕೇಳಬಹುದು. ಅದಕ್ಕಿಷ್ಟೇ, ಯಾರೋ ಒಂದು ಮಾತು ಹೇಳಿರ್ತಾರೆ, ಕೇಳೋದಿಲ್ಲ. ಹೇಳಿದವನು ಏನಾಗುತ್ತಾಗ ಮನಸ್ಸಿನ ನೋವಾಗುತ್ತೆ, ಅದಕ್ಕೆ ಮನಸ್ಸು ನೋಯಿಸೋ ಶಲ್ಯ ಅಂತ ಕರೀತಾರೆ. ಮನಕ್ಕೆ ಶಲ್ಯಪ್ರಾಯವಾದದ್ದು ಅಂತ ಹೆಸರು. ದೇವರು ಶಾಸನ ಮಾಡಿರೋದೆಲ್ಲ ಯಾರು, ದೇವರು. ಶ್ರುತಿ ಸ್ಮೃತಿಗಳೆಲ್ಲ ಏನು, ದೇವರ ಮಾತುಗಳು. ಶ್ರುತಿ ಸ್ಮೃತಿ ಹರೇರಾಜ್ಞೆ, ದೇವರ ಮಾತುಗಳನ್ನು ಮೀರಿದಾಗ ಮಾತು ಹೇಳಿದರೆ ಏನಾಗುತ್ತೆ, ನೋವಾಗುತ್ತೆ. ಅದಕ್ಕೆ ಹೃದಯ ಶಲ್ಯಂ ಅಮಾರ್ಪಿತಂ, ನನ್ನ ಮನಸ್ಸಿಗೆ ಎದೆಗೆ ನೀವು ಚೂರಿ ಹಾಕಿದಷ್ಟು ಪಾಪ ನಿಮಗೆ ಬರುತ್ತೆ ಅಂತ ಭಗವಂತ ಹೇಳಿದ. ದಧಿವ್ರತವನ್ನು ಯಾರು ಮಾಡೋದಿಲ್ವಲ್ಲ ಅವರಿಗೆ ಗೋಮಾಂಸ ಭಕ್ಷಣ, ಗೋಮಾಂಸದಿಂದಷ್ಟು ಪಾಪ ಬರುತ್ತೆ. ಮೊಸರು ತಿಂದುಬಿಟ್ರೆ ಆ ವ್ರತದಲ್ಲಿ, ಎರಡನೇ ವ್ರತದಲ್ಲಿ ಗೋಮಾಂಸದಿಂದಷ್ಟು ಪಾಪ. ಉಪವಾಸ ತಿಂಬೋರಿಗೆ ಏನು ಅರ್ಥ ಆಗ್ತದೆ ಬಿಡಿ ಬಿಡಿ ಅದು ತಿಂದಾಗೆ ಆಯ್ತು ತಿಳ್ಕೊಂಡ್ರೆ ಭಾರಿ ಇರ್ತವೆ. ವರಂ ಸಮಾತೃಗಮನಂ ವರಂ ಗೋಮಾಂಸ ಭಕ್ಷಣ, ಮಾಂಸ ಭಕ್ಷಣ ನಿಷಿದ್ಧ. ಕೆಲವರಿಗೆ ಕೆಲವು ಕಾರಣಕ್ಕೆ ವಿನಾಯಿತಿ ಇದೆ, ಆದರೆ ಗೋಮಾಂಸ ಮಾತ್ರ ಯಾರೂ ತಿನ್ನ ಹಾಗಿಲ್ಲ. ಗೋಮಾಂಸವು ಸರ್ವರು ನಿಷಿದ್ಧವಾದಂಥ ಒಂದು ಪದಾರ್ಥವಾದ್ದರಿಂದ ಅಷ್ಟು ಪಾಪ ಆಗ ಮೊಸರು ತಿಂದರೆ ಬರುತ್ತೆ. ಆಮೇಲೆ ಮೂರನೇ ವ್ರತದಲ್ಲಿ ಹಾಲು, ಅದನ್ನು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಸುರಾಪಾನ ಸಮಂ ಸ್ಮೃತಂ, ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತೆ. ಕೊನೆ ವ್ರತದಲ್ಲಿ ಏನಾದರೂ ಅದನ್ನು ದ್ವಿದಳವನ್ನು ಧಾನ್ಯದಲ್ಲಿ ದ್ವಿದಳ ಬಿಡದೆ ಹೋದರೆ, ಹಣ್ಣುಗಳಲ್ಲಿ ಬಹುಬೀಜ ಬಿಡದೆ ಹೋದರೆ ಆಗ ಕೃಮಿಭೋಜನ ಅನ್ನ ನರಕವಾಗುತ್ತೆ ಅಂತ ಹೇಳಿದ್ದಾರೆ. 28 ಮಹಾನರಕಗಳಲ್ಲಿ ಕೃಮಿಭೋಜನ ಒಂದು ನರಕ, ಬರೀ ಕೃಮಿಗಳನ್ನೇ ತಿಂದು ಅವನು ಬದುಕಬೇಕು, ಕೃಮಿಗಳು ಅವನು ತಿನ್ನುತ್ತೆ, ಎರಡೆರಡು ಕೃಮಿಗಳಿಗೆ ಅವನ ಆಹಾರ, ಅವನಿಗೆ ಕೃಮಿಗಳ ಆಹಾರ, ಅದು ಉಗ್ರವಾದ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ 4 ವ್ರತಗಳನ್ನು ತಪ್ಪಿಸಿದರೆ ಮಹಾಪಾಪ, ಅದಕ್ಕೆ ಕಂಪಲ್ಸರಿ ಅಂತ ಆಯಿತು. ಕೆಲವು ವ್ರತಗಳಿರುತ್ತೆ ಮಾಡಿದರೆ ಭಾರಿ ಪುಣ್ಯ, ಬಿಟ್ಟರೆ ಪಾಪ ಅಂತ ಹೇಳೋದಿಲ್ಲ, ಅದು ಕಂಪಲ್ಸರಿ ಅಂತ, ಅದು ಐಚ್ಛಿಕ. ಅದು ಅದರಿಂದ ಪಾಪ ಬರೋದಿಲ್ಲ, ಪುಣ್ಯ ಕಡಿಮೆ ಆಗುತ್ತೆ ಪಾಪ ಬರೋದಿಲ್ಲ. ಆದರೆ ಯಾವುದರ ಚಾತುರ್ಮಾಸ್ಯ ವ್ರತದಲ್ಲಿ ಇದನ್ನು ಮಾಡದೆ ಹೋದರೆ ಪಾಪ ಹೇಳಿರೋದ್ರಿಂದ ಆದ್ದರಿಂದ ಅದನ್ನು ಮಾಡಲೇಬೇಕು ಅಂತ ತುಂಬ ಜನ ಅದನ್ನು ಮರೆತು ಬಿಟ್ಟಿರ್ತಾರೆ. ಇನ್ನೂ ಕೆಲವಿದೆ, ಯಾವ ಐಚ್ಛಿಕ ವ್ರತಗಳು ಅದಾದಮೇಲೆ ನೋಡೋಣಂತೆ. ಇಷ್ಟು ನಾ ಚಾತುರ್ಮಾಸ್ಯ ವ್ರತ ತಪ್ಪದೇ ಆಚರಿಸಬೇಕು. ಆಚರಿಸಿದರೆ ಅದಾಗತ್ತೆ ಇದಾಗತ್ತೆ ಎಂಬುದು ಮೊದಲನೇ ಆರೋಗ್ಯ ಸರಿ ಹೋಗುತ್ತೆ. ಪ್ರತಿ ಸರಿ ಹೇಳಿದೆ ಆ ಮಾತನ್ನು, ಮೊದಲ ತಿಂಗಳಲ್ಲಿ ಈ ತರಕಾರಿ ಯಾತಕ್ಕೆ ಬೇಡ ಅಂತ ಹೇಳ್ತಾರೆ ಅಂದರೆ, ಈಗಾಗಲೇ ತರಕಾರಿ ಬೆಳೆಯೋ ಕಾಲ ಇದೆ, ಹೊಸ್ತ ಬೆಳೆದಿರುತ್ತೆ, ನೋಡೋದಕ್ಕೆ ಒಳ್ಳೆ ಚಿಕ್ಕ ಚಿಕ್ಕ ಚೆನ್ನಾಗಿ ಕಾಣುತ್ತೆ, ಆದರೆ ಅದು ವಿಷಪೂರಿತ ಅಂತ ಹೇಳ್ತಾರೆ. ಅದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಭಾರಿ ಕೆಟ್ಟದದು. ಅದಕ್ಕೆ ಹಳ್ಳಿಗರಿಗೆ ಗೊತ್ತದು, ಅವ್ರಿಗೆ ಈ ವ್ರತ ಗೀತ ಗೊತ್ತಿರೋದಿಲ್ಲ. ಈ ಹಸುಗಳಿಗೆ ಎತ್ತುಗಳಿಗೆಲ್ಲ ಆ ಹುಲ್ಲು ತಿನ್ನಿಸೋದಿಲ್ಲ, ಆ ಹುಲ್ಲು ಅಕಸ್ಮಾತ್ ಇವರು ಆದಷ್ಟು ಪ್ರೊಟೆಕ್ಟ್ ಮಾಡ್ತಾರೆ ತಿನ್ನದಂತೆ. ಬೈಸಾಸ್ ತಿಂದರೆ ಅವು ಸ್ಪಾಟ್ ಡೆತ್, ವಿಷ, ಅಷ್ಟು ಭಯಾನಕವಾದ ವಿಷ ಅದು. ನೋಡೋದಕ್ಕೆ ಅದೇನು ವಿಷ ಅಲ್ಲ, ಆ್ಯಕ್ಚುಲಿ ಪದಾರ್ಥ ಸಸ್ಯ, ಆಗ ತಿಂದರೆ ವಿಷ ಅದು. ನಮಗೆ ಹಸಿ ಬಿಸಿ ತಿಂದರೆ ಆಗತ್ತಲ್ಲ, ಹಾಗೆ ಬೆಂದ ಮೇಲೆ ತಿಂದರೆ ಆಹಾರ ಜೀರ್ಣ ಆಗುತ್ತೆ, ಹಸಿ ಬಿಸಿ ತಿಂದರೆ ಜೀರ್ಣ ಆಗೋದಿಲ್ಲ. ಆದರೆ ಜೀರ್ಣವಾಗಿ ಎಷ್ಟೋ ಹಸುಗಳು ಆಗ ಸತ್ತೋಗೋದು ಕಾಲ ಇದೆ, ಯಾರು ಸರಿಯಾಗಿ ನೋಡ್ಕೊಳ್ಳೋದು, ಅದಕ್ಕೆ ಅದು ಮೂಗುದಾರ ಹಾಕಿಬಿಟ್ಟು ತಿನ್ನಂತೆ ವ್ಯವಸ್ಥೆ ಮಾಡಿರ್ತಾರೆ. ಹೀಗಾಗಿ ಅದು ಸುರಕ್ಷಿತ, ಆದ್ದರಿಂದ 1 ಪೂರ್ತಿ ತಿನ್ನಬಾರ್ದು. ಆಮೇಲೆ ಗೋಮಾಂಸ ಭಕ್ಷಣ ಅಂತ ಅದು ಕರೀತಾರೆ ಗೊತ್ತಾ, ಮೊಸರು ತಿಂದರೆ ಆಗ ಗೋಮಾಂಸದ ಕ್ವಾಲಿಟಿ ಏನಿರುತ್ತೋ ಮೊಸರಲ್ಲಿ ಆ ಕ್ವಾಲಿಟಿ ಬಂದಿರುತ್ತದೆ, ಅದಕ್ಕೆ ಗೋಮಾಂಸ ಭಕ್ಷಣ ಮತ್ತು ಈಕ್ವಲೆಂಟ್. ಅದು ಗೋಮಾಂಸಕ್ಕೆ ಈಕ್ವಲೆಂಟ್ ಆಗಿಬಿಡೋದ್ರಿಂದ ಅದು ತಿನ್ನಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸುರಾಪಾನ, 3ನೇ ವ್ರತದಲ್ಲಿ ಹಾಲಿನಲ್ಲಿ ಮದ್ಯದ ಗುಣ ಕಾಣಿಸ್ಕೊಳ್ಳುತ್ತಂತೆ. ಅದಕ್ಕೇನು ಮದ್ಯಪಾನ ಮಾಡಿದವ್ರು ಅರ್ಧ ಕಡ್ತಾರೆ, ಹುಡುಗರೆಲ್ಲ ಹೇಗಿರ್ತಾರೆ ಅಂದರೆ ತೋಚಿದಾಗ ಮಾಡುತ್ತಾನೆ ಅವರು, ಯಾರ ಮಾತು ಕೇಳೋದಿಲ್ಲ, ತೋಚಿದವನು ಮದ್ಯ ಕುಡಿದವನಿಗೆ ಮಾತು ಕಿವಿಗೆ ಬೀಳೋದಿಲ್ಲ. ಅದೆಲ್ಲ ವ್ರತ ಬೆಳೆದ್ರೆ ಹುಚ್ಚು ಬುದ್ಧಿಯೆಲ್ಲ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಕ್ಷೀರವ್ರತವನ್ನು ತಪ್ಪದೇ ಮಾಡಬೇಕು. ಇನ್ನು ದ್ವಿದಳ ಸಾರ ಕ್ರಿಮಿ ತಿಂದಷ್ಟು ಪಾಪ ಬರುತ್ತೆ, ಕರೆಕ್ಟ್ ಅದು, ಯಾಕೆ ಗೊತ್ತೇನು, ಹಾಗಾದ್ರೆ ಹೊಸ್ತಾಗಿ ಸಸ್ಯ ಬಂದರೆ ಹೊಸ್ತಾಗಿ ಕಾಳು ಬರುತ್ತೆ. ಸಾಮಾನ್ಯ ವ್ಯವಸಾಯ 4 ಈಗ ಸೈಸ್ ಏನೋ ಮಾಡಿಬಿಟ್ಟು ಉಚ್ಚಾಬಟ್ಟಿ ಮಾಡಿಬಿಟ್ಟಿದ್ದಾರೆ. ವ್ಯವಸ್ಥೆ ಪ್ರಕಾರ ಕೃತಿಕದಲ್ಲಿ ಹಾಗಲ್ವಂತೆ, ಅದಕ್ಕೆ 7 ಫಲ ಕೊಡ್ತಿತ್ತಂದು, 7 ಫಲ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೈಬ್ರಿಡ್ ಎಷ್ಟು ಕಷ್ಟಪಟ್ಟರೆ ಫಲ ಬರೋದಿಲ್ಲ. ಆಮೇಲೆ 3 ಬಂತು, 2 ಬಂತು, ಈಗ ಒಂದೇ ಗ್ಯಾರಂಟಿ ಇಲ್ಲ. ಆ ಕಾಲ ಇದೆ, ಇದೇನೋ ಬೆಳೆ ಆರ್ಟಿಫಿಷಿಯಲ್ಲೇ ಬೆಳೆಸ್ತಾರೆ. ಎಷ್ಟು ಪಾಸಿಟಿವೇ ಬೆಳೆಸಿದ್ರು ಕೂಡ ಆಗ ಧಾನ್ಯ ಬಂದಿರುತ್ತಲ್ಲ, ಒಡೆದು ನೋಡಿ ಹುಳುಗಳಿರುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ. 1 ಮುಗಿತು ಹೊರಟೋಯ್ತು, ಸಪೇರ್ ಆಗಿಬಿಡುತ್ತೆ, ಮುಗಿದೋಯ್ತು. ಈ ದೀಪದೊಳಗೆ ಬರುತ್ತಲ್ಲ ಆ ಟೈಪ್, ಮಳೆಗಾಲದಲ್ಲಿ ದೀಪ ಹಾಕಿದ ತಕ್ಷಣ ಸ್ವಲ್ಪ ವಾಪಾತಿ ಬರೋದಿಲ್ಲ, ಆ ಕಾಲದಲ್ಲಿ ಮಾತ್ರ ಬರೋದು, ಹುಳ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ. ಆದ್ದರಿಂದ ಕೃಮಿಭೋಜನೇ, ಕೃಮಿ ತಿಂದಷ್ಟು ಪಾಪ ಬಂತು, ಆ ಎಫೆಕ್ಟ್ ಆಯಿತು, ಸತ್ತ ಮೇಲೆ ಕೃಮಿಗಳೆಲ್ಲ ವಾಪಸ್ ತಿನ್ನುತ್ತೇವೆ ನಾನು ಮತ್ತೆ. ಕೃಮಿಭೋಜನ ಏಟಿ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಆಲ್ವೇಜ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಹೇಳ್ತೇವಲ್ಲ, ರಿಯಾಕ್ಷನ್ ಕೊಡ್ತಾವೆ, ನರಕಕ್ಕೆ ಹೋದಾಗ ತಿಂದು ಹಾಕಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಆಪ್ಷನಲ್ ಅಂತ ತಿಳ್ಕೋಬಾರ್ದು, ಕಂಪಲ್ಸರಿ ಅಂತ ತಿಳ್ಕೊಂಡು ಮಾಡಲೇಬೇಕು ಎಂಬುದು 4 ವ್ರತಗಳ ವಿಶೇಷವಾದ ಹಿರಿಮೆ. ಜೊತೆಗೆ ಎಕ್ಸ್ಟ್ರಾ ವ್ರತಗಳು ಹೇಳ್ತಾರೆ, ಬೇಕಾಷ್ಟು ಎಕ್ಸ್ಟ್ರಾ ವ್ರತ ಮಾಡಬಹುದು. ಅದರಲ್ಲಿ ಧಾರಣೆ ಪಾರಣ ಅಂತ, ಇವತ್ತಿಂದನೇ ಶುರು, ಇವತ್ತು ಧಾರಣೆ ನಾಳೆ ಪಾರಣೆ. ಧಾರಣೆ ಅಂದರೆ ಉಪವಾಸ ಇರೋದು, ಪಾರಣೆ ಅಂದರೆ ಅವತ್ತು ಆಹಾರ ತಗೊಳ್ಳು. ಈ ರೀತಿ ಆಲ್ಟರ್ನೇಟ್ ಡೇಸ್, ಧಾರಣೆ ಪಾರಣೆ, ಧಾರಣೆ ಪಾರಣೆ, ಈ ರೀತಿ ಮಾಡಿದರೆ 1 ಪೂರ್ತಿ ಮಾಡಿಬಿಟ್ರೆ ಅದು 1 ವ್ರತ. ಅದು ಸಾಧ್ಯವಾದರೆ 4 ಮಾಡಿ ಅಂತ ಹೇಳಿಬಿಡ್ತಾರೆ, 4 ಹಾಗೆ ಮಾಡಿಬಿಡಿ. No. 1 ಎಲ್ಲ ಬೇರೆ ಯುಗದಲ್ಲಿ ಸಾಧ್ಯವಾಗ್ತಿತ್ತು, ಅದು ಯಾಕೆ ಗೊತ್ತಾ, ದೇಹದಲ್ಲಿ ಅಂತ 100,000 ಭಾಳ ಗ್ಯಾರಂಟಿ, ಆದ್ದರಿಂದ ಅದು ಸಾಧ್ಯ ಆಯಿತು. ಈಗ ದೇಹಕ್ಕೆ ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ, ಆದ್ದರಿಂದ ಅದು ಕಷ್ಟ. ಆದರೆ ಮಾಡೋರು ಸಿಗ್ತಾರೆ, ಅಲ್ಲಿ 4 ಮಾಡೋರು ಸಿಗ್ತಾರೆ, ಇಲ್ಲ ಅಂತೇನೂ ಅಲ್ಲ. ಅದೇ ರೀತಿ 2ನೇ ವ್ರತ ಯಾವುದು, ಇನ್ನೊಂದೇನು ಗೊತ್ತಾ, ಧಾರಣೆ ಪಾರಣ, 1 ಊಟ ಉಪವಾಸ, 1 ಊಟ, 1 ಉಪವಾಸ, 1 4 ಮಾಡಬಹುದು. 4 ಆಗೋದಿಲ್ಲ ಹೋದಲ್ಲೋ, ಮೊದಲೇ ತಿಂಗಳು ಕೊನೆ ತಿಂಗಳು ಮಾಡ್ಬೋದು, ಒಂದೇ ತಿಂಗಳು ಮಾಡ್ತಾರೆ, ಮೊದಲೇ ತಿಂಗಳು ಮಾಡೋ ಕೊನೆ ತಿಂಗಳಲ್ಲ, ಮೊದಲೇ ತಿಂಗಳೇ ಮಾಡಬೇಕು. ಒಂದೇ ಮಾಡೋದಾದರೆ ಮೊದಲೇ ತಿಂಗಳಿಗೆ ಅಷ್ಟೇ ಚಾನ್ಸ್. ಇದಕ್ಕೇನಂತ ಕರೀತಾರೆ, ಧಾರಣ ಪಾರಣ. ಅಸಾಧ್ಯವಾಗದ ಇನ್ನೊಂದು ವ್ರತ ಇದೆ, ಅದು ಎರಡೆರಡು ದಿವಸ ಉಪವಾಸ, ಒಂದು ದಿವಸ ಆಹಾರ. ಎರಡು ದಿವಸ ಊಟ, ಒಂದು ಎರಡು ದಿವಸ ಉಪವಾಸ, ಒಂದು ದಿವಸ ಆಹಾರ. ಇದೊಂದು ರೀತಿ ವ್ರತ. ಇನ್ನೊಂದು ಮೂರು ದಿವಸಕ್ಕೊಂದಿದೆ, ಮೂರು ದಿವಸ ಉಪವಾಸ, ಒಂದು ದಿವಸ ಊಟ. ಆಮೇಲೆ ಆರು ದಿವಸಕ್ಕೊಂದಿದೆ, ಹನ್ನೆರಡು ದಿವಸ ಒಂದಿದೆ, ಹನ್ನೆರಡು ದಿವಸ ಉಪವಾಸ, ಒಂದು ದಿವಸ ಊಟ. ಅದು ಪರಾಕ ವ್ರತ ಅಂತ ಹೇಳಿದ್ರು, ಪರಾಕ ವ್ರತ. ಆರು ದಿವಸಕ್ಕೂ ಪರಾಕ ವ್ರತ, ಅದು ಅರ್ಧ ಪರಾಕ, ಸೆಮಿ ಪರಾಕ. ಇದು ಮೂರು ದಿವಸ ಹೊಡೆದ್ರೆ ಒನ್ ಫೋರ್ತ್ ಪರಾಕ ಆಯ್ತು. ಹಾಗೆ ಇದು ನೋಡಿದ್ರೆ ಇದು ಷಷ್ಠಕಾಲ ಭೋಜನ ಅಂತ ಕರೀತಾರೆ. ಷಷ್ಠಕಾಲ ಭೋಜನ ಅಂದರೆ ಸಿಕ್ಸ್ತ್ ಮೀಲ್. ಆರು ದಿವಸಕ್ಕೆ ಎರಡನ್ನು ತೊಗೊಂಡ್ರೆ ಸಿಕ್ಸ್ತ್ ಬರೋದ್ರಿಂದ ಆರನೇ ದಿವಸ ಆರನೇ ಊಟ ತಗೋತಾನೆ, ಉಳಿದು ಬಿಡ್ತಾನೆ. ಆ ರೀತಿ ಮಾಡೋದಕ್ಕೆ ಚಿಕ್ಕ ಪರಾಕ, ಪರಾಕ ಮಿನಿ ಅರ್ಧ ಪರಾಕ, ಪೂರ್ಣ ಪರಾಕ. ಹನ್ನೆರಡು ದಿವಸದ ವ್ರತ. ಇದೆಲ್ಲ ಬೇರೆ ಯುಗದಲ್ಲಿ ಸಾಧ್ಯವಾದಂಥ ವ್ರತಗಳು. ಈ ಯುಗದಲ್ಲಿ ಸಾಧ್ಯವಾದಷ್ಟು ಮಾಡೋಷ್ಟು ಮಾಡಿದ್ರು ಕೂಡ ಸಾಕು. ಇದೆಲ್ಲ ಉಪವಾಸಕ್ಕೆ ಸಂಬಂಧಪಟ್ಟಂತೆ ವ್ರತಗಳು. ಇನ್ನು ಕೆಲವು ಆಹಾರದಲ್ಲಿ ಯಾವ್ದಾರು ಒಂದೊಂದು ಬೇಕಾದ್ರೆ ಬಿಟ್ಬಿಡ್ಬಹುದು. ಉಪ್ಪು ತಿನ್ನೋದಿಲ್ಲ, ನಾಲ್ಕು ತಿಂಗಳು ಉಪ್ಪು ಇಟ್ಟುಬಿಡಿ. ಡಾಕ್ಟ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ವ್ರತ ಕೇಳಿಬಿಟ್ರೆ. ಪೂರ್ತಿ ಬಿಡಿ ಅಂತ ಹೇಳ್ತಾರೆ ಅವರು. ನಾಲ್ಕು ತಿಂಗಳು ಬಿಟ್ಟರೆ ಎಷ್ಟೋ ಬಿ ಪಿ ಕಡಿಮೆ ಆಗಿಬಿಡುತ್ತೆ. ಇಟ್ಟು ಬಿಡೋದ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಅನೇಕರಿಗೆ, ಅದು ತಪ್ಪಷ್ಟೆ. ಉಪ್ಪಿಲ್ಲದೆ ಇರಬೇಕಾದ ಗಾಬರಿ ಆಗಿಬಿಡ್ತಾರೆ. ನಾಲ್ಕು ದಿವಸ ಬಿಟ್ಟು ನೋಡಿ, ಆಮೇಲೆ ಉಪ್ಪು ತಿನ್ನೋದು ಕಷ್ಟ ಆಗುತ್ತೆ. ಮೊದಲು ಉಪ್ಪು ಮೊಸರನ್ನ ಕೊಟ್ಟು ಉಟ್ಟು ಬಿಟ್ಟು ನೋಡಿ, ನಾಳೆಯಿಂದ ಎರಡು ದಿವಸ ಊಟ ಸೇರಲ್ಲ ನಿಮಗೆ, ಮೊಸರು ತಿನ್ನಕ್ಕಾಗೋದಿಲ್ಲ. ನಾಲ್ಕು ದಿವಸ ಮೊಸರಾಕಿ ಉಪ್ಪಾಗಿರೋ ತಿನ್ನಕ್ಕೆ ಬರೋದಿಲ್ಲ, ಆ ರೀತಿ ಆಗುತ್ತೆ. ಅದ್ರ ಬಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಅದ್ರ ಮಾಡಿ ನೋಡಿ, ಎಷ್ಟೋ ರೋಗ ಆಟೋಮೆಟಿಕ್ ಎಲಿಮಿನೇಟ್, ಬಿ ಪಿ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಉಪ್ಪು ಬಿಟ್ಬಿಟ್ರೆ ನೀವೀಗ ನಾಲ್ಕು ತಿಂಗಳು ಬಿಟ್ಟ ಮೇಲೆ, ನಾಲ್ಕು ತಿಂಗಳನ್ನ ತ್ಯಾತಕ್ಕೆ ಕೇಳ್ತಾರೆ ಗೊತ್ತಾ ಕೆಲವನ್ನ, ಆಮೇಲೆ ಅಭ್ಯಾಸ ಆಗದ್ ಬಿಟ್ಟೇ ಬಿಡ್ತಾರೆ. ಬಹಳ ಹಿಂದೆ, ಮೂವತ್ತು ವರ್ಷದ ಹಿಂದೆ ಉಪನ್ಯಾಸ ಮಾಡೋಕ್ಕೆ ಹೇಳಿದಾಗ ಯಾರೋ ಏನು ಮಾಡಿದ್ರು, ಅಯ್ಯೋ ಭಾರಿ ಕಷ್ಟ ಆಗುತ್ತೆ, ಆದರೂ ಕಾಫಿ ಬಿಡೋದು ಭಾರಿ ಕಷ್ಟ, ಏನು ಮಾಡೋದು ಅಂತ ಏನೋ ಶುರು ಮಾಡಿದರು. ಕೊನೆಗೆ ಆಮೇಲೆ ಏನಾಯ್ತು ಗೊತ್ತಾ, ಕುಡಿಯೋದೇ ಕಷ್ಟ, ಅದು ಬಿಟ್ಟೇ ಬಿಟ್ರು ಪೂರ್ತಿ. ಆಮೇಲೆ ಎಂದು ಅದು ಮೂವತ್ತು ವರ್ಷದ ತೊಗೊಂಡೇ ಇಲ್ಲ ಪೂರ್ತಿ, ಆಮೇಲೆ ತೊಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೆಲವು ಅಭ್ಯಾಸಗಳು ಬಿಡಲಿಕ್ಕೂ ಕೂಡ ಸಾಧನೆ. ಉಪ್ಪು ಬದಲಾದವುಗಳು ಪೂರ್ತಿ ಅರಿಷ್ಟ, ಬಿಟ್ಟೇ ಬಿಟ್ಟರೆ ಭಾರಿ ಕ್ಷೇಮ. ಅದೊಂದು ವ್ರತ. ಇನ್ನೊಂದು ವ್ರತ ಇದೆ, ಅವ್ರೇನು ಅಂದರೆ ಮೊದಲೇನು ಬಡಿಸ್ಕೊತಾರಲ್ಲ, ಮದ್ದೆ ಕೇಳಿ ಹಾಕಿ ಸೋಮದಿಲ್ಲ ಮುಗಿದು, ಮೊದಲೇನು ಬಡಿಸ್ಕೊಡ್ತಾರೆ ಅಷ್ಟೇ. ನಮ್ಮ ಥರ ಭಾರಿ ಬುದ್ಧಿ ಅಂದ್ರೆ ಮೊದಲೇ ಜಾಸ್ತಿ ಬಡಿಸ್ಕೊಬಿಟ್ಟಿರ್ತಾರೆ. ಉಳಿಸೋಷ್ಟು ಅದು ವ್ರತ ಅಲ್ಲ, ಅದು ವ್ರತ ಅಂತ ಕರೆಯೋದಿಲ್ಲ ಅದನ್ನು. ಅದು ಯಾಕೆ ಓವರ್ ಈಟಿಂಗ್ ಆಗುತ್ತೆ, ಮದ್ದೆ ಕೇಳಿಸ್ಕೋಬಾರ್ದು, ಜಾಸ್ತಿ ಹಾಕ್ಕೊಡೋದು, ಚೆಲ್ಲಬಾರ್ದು ಅಷ್ಟು ತಿಂದುಬಿಡೋದು, ಕೊನೆ ಓವರ್ ಈಟಿಂಗ್ ಆಗುತ್ತೆ ಅದು. ಅದು ವ್ರತ ಆಗೋದೇ ಇಲ್ಲ, ಡೇಂಜರಸ್ ಆಗಿ ಮಾಡಬಾರ್ದು. ಮೊದಲು ಬೆಳೆಸ್ಕೊಂಡಿದ್ದು ಆಮೇಲೆ ಕೇಳಬೇಕು, ಏನು ಅರ್ಥ ಗೊತ್ತಾ? ಮೊದಲು ಎಷ್ಟು ಬೆಳೆಸ್ಕೊಂಡಿರ್ತಾರೋ, ಮೊದಲು ಬೆಳೆಸ್ಕೋಬೇಕಾದ್ರೆ ಎಷ್ಟು ಬೆಳೆಸ್ಕೋತಾರೋ ಅಷ್ಟೇ ಬೆಳೆಸ್ಕೋಬೇಕು, ಜಾಸ್ತಿ ಬೆಳೆಸ್ಕೊಳ್ಳಾಗಿಲ್ಲ, ಅದ್ರ ಮೇಲೆ ಮ್ಯಾನೇಜ್ ಮಾಡಬೇಕು. ಅದು ವ್ರತ. ಆಗ ವ್ರತ ಅಂತ ಹೇಳಿದ್ರು ವ್ರತ ಅಂತ ಅನಿಸೋದಿಲ್ಲ, ಅಥವಾ ಬೇರೆ ಕಡೆ ಊಟಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಬೇಡ. ಅವರೇನೋ ಮೊದಲು ಬಡಿಸ್ಬಿಡ್ತಾರೆ ಅಷ್ಟೇ, ಮತ್ತೆ ಕೇಳಿ ಹಾಕ್ಸ್ಕೋಬಾರ್ದು, ಮತ್ತೆ ಕೇಳಿ ಹೇಳ್ಬೋದಾಯ್ತು. ಹೀಗಾಗಿ ಪರಾಕ ವ್ರತ. ಇನ್ನೊಂದು ವ್ರತ ಇದೆ, ನಾಲ್ಕು ತಿಂಗಳು ಯಾರು ಮನೆಗೆ ಊಟಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಊಟ ಮಾಡ್ತೇವೆ. ಇದನ್ನೊಂದು ವ್ರತ. ಏಕಾಶಿ ಸೇರಿ ಅಲ್ಲ, ಮತ್ತೆ ಏಕಾಶಿಯವ್ರು ಮನೆಯಲ್ಲೇ ಊಟ ಮಾಡ್ತೀವಿ ವ್ರತ ಅಂತ ತಿಳ್ಕೊಬಾರ್ದು, ಮತ್ತೆ ಎಲ್ಲೂ ಮಾಡಾಗಿಲ್ಲ ಅದನ್ನು. ಆ ರೀತಿ ಮಾಡಿ ಅದೊಂದು ರೀತಿ ವ್ರತ. ನಾಲ್ಕು ತಿಂಗಳು ಭೋಜನ ಬಿಟ್ಟರೆ ಎಷ್ಟು ಹೆಲ್ತ್ ಇಂಪ್ರೂವ್ ಆಗುತ್ತೆ ಗೊತ್ತಾ ಅವರಿಗೆ? ನಿಜವಾಗ್ಲೂ ಚೇಂಜ್ ಗೊತ್ತಾಗುತ್ತೆ, ಚೇಂಜ್ ಗೊತ್ತಾಗುತ್ತೆ ಬಿಟ್ಟರೆ ಎಷ್ಟು ಉಪಯೋಗ ಆಯಿತು ಅಂತೇಳಿ. ಅದೊಂದು ವ್ರತ. ಅಥವಾ ಅಯಾಚಿತ ಭೋಜನ ಅಂತೇಳಿ. ಅಯಾಚಿತ ಅಂದ್ರೆ ಏನು? ಯಾರು ನಾವು ಮನೇಲಿ ಅಡುಗೆ ಮಾಡೋದಿಲ್ಲ, ಬೇರೆಯವ್ರು ಅಕಸ್ಮಾತ್ ಅವರಾಗಿ ಕರೆದ್ರೆ ಹೋಗ್ತೇವೆ, ನಾವಾಗಿ ಹೇಳಿಸ್ಕೊಂಡು ಹೋಗೋದಿಲ್ಲ. ಐ ಎಮ್ ಅವೈಲೇಬಲ್ ಅಂತ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ, ಎಲ್ಲ ಅಡಿಗೆ ಅವರು ಸಿಗುತ್ತಾರೆ, ಸಿಗೋರಿಲ್ಲ ಊಟ ಮಾಡೋರು ಸಿಗುತ್ತಾರೆ ಅಂತ ಬೋರ್ಡ್ ಹಾಕ್ಕೊಳ್ಳೋಗಿಲ್ಲ. ಪೂರ್ತಿ ಇದ್ದು ಹಾಗೆ ಅಕಸ್ಮಾತ್ ಕರೆದ್ರೆ ಹೋಗು, ಕರೀಲಿಲ್ಲ ಹಾಗೆ ಎದ್ದು ಬಿಡೋದು. ಎದುರುಚ್ಛಾ ಲಾಭ ಸಂತುಷ್ಟ, ಅದೊಂದು ರೀತಿಯ ವ್ರತ. ಹೊಸ ಹೊಸ ವೆರೈಟಿಗಳು. ಅಥವಾ ಬರೀ ತುಪ್ಪ ಬಿಡೋ ವ್ರತ, ನಾಲ್ಕು ತಿಂಗಳು ತುಪ್ಪ ಬಿಟ್ಟುಬಿಡಿ. ಹೈ ಕ್ಲಾಸ್ ಅದು ಗೊತ್ತಾಯ್ತು, ಕೊಲೆಸ್ಟ್ರಾಲ್ ಡೌನ್ ಆಗ್ಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅದು ಒಂದು. ಅಥವಾ ಎಣ್ಣೆ ಬಿಟ್ಟುಬಿಡಿ, ಎಣ್ಣೆ ಬಿಟ್ಟುಬಿಡಿ. ಅಥವಾ ಎಣ್ಣೆಗಳಲ್ಲಿ ಯಾವ್ದಾದ್ರು ಒಂದು ಎಣ್ಣೆ ಬಿಡಿ ಕೊನೆ ಪಕ್ಷ. ಎಲ್ಲ ಎಣ್ಣೆ ಬಿಡ್ಲಿಕ್ಕೆ ಆಗೋದಿಲ್ಲ ತಾನೆ, ಇಂಥ ಬರೀ ಕಡಲೆಕಾಯಿ ಎಣ್ಣೆ ಬಿಡ್ತೇನೆ, ಇವೇ ಎಣ್ಣೆ ಬಿಡ್ತೇನೆ, ಆ ರೀತಿ ಅಂದ್ಕೊಳ್ಳಿ. ಅದು ತಪ್ಪಲ್ಲ, ಎಣ್ಣೆಯಲ್ಲೇ ವೆರೈಟಿ. ತುಪ್ಪದಲ್ಲೂ ಅದೇ ರೀತಿಯೇ. ಅದು ಐಚ್ಛಿಕ ವ್ರತಗಳು ಕಂಪ ಮಾಡಲೇಬೇಕು ಅಂತಿಲ್ಲ, ಮಾಡಿದರೆ ಭಾರಿ ಒಳ್ಳೆಯದು, ಮಾಡಬಹುದು. ಆದರೆ ಮೊದಲು ಹೇಳಿದಲ್ಲ, ಶಾಖವ್ರತ ಇತ್ಯಾದಿಗಳು ಆಪ್ಷನಲ್ ಅಲ್ಲ, ಕಂಪಲ್ಸರಿ ಅದು. ಇದನ್ನು ಮಾತ್ರ ಬೇಕಾದ್ರೆ ಮಾಡ್ಬೋದು, ಸಾಕಾರ ಬಿಡ್ಬೋದು, ಅವರವರಿಷ್ಟ. ಅಥವಾ ಇನ್ನೊಂದು, ಇಷ್ಟೇ ಸ್ನಾನ ಮಾಡ್ತಾರೆ ಅಂತ ಸಂಕಲ್ಪ ಮಾಡಿ, ಇಷ್ಟು ಕೊಡರೇ ಮಾಡ್ತಾರೆ, ಅದೊಂದು ರೀತಿ ವ್ರತ. ಮತ್ತೆ ಅಥವಾ ಕೆಲವು ವಿಶೇಷವಾದ ಇಷ್ಟವಾದ ಪದಾರ್ಥ, ಈ ಸ್ವೀಟ್ ನಾಲ್ಕು ತಿಂಗಳು ತಿನ್ನೋದಿಲ್ಲ ಅಂತ ಬಿಟ್ಬಿಡೋದು, ಅದೊಂದು ರೀತಿ ಸಂಕಲ್ಪ. ಅಥವಾ ನಾಲ್ಕು ತಿಂಗಳು ಹಾಲು ಕುಡಿಯೋದಿಲ್ಲ ಅಂತ, ಅದು ತಪ್ಪಲ್ಲ, ಒಂದು ತಿಂಗಳು ಕಂಪಲ್ಸರಿ ಬಿಡಬೇಕು. ಉಳಿದು ಮೂರು ತಿಂಗಳು ಬಿಡೋದಿಲ್ಲ, ಕುಡಿಯೋದಿಲ್ಲ, ಅದೊಂದು ರೀತಿ ವ್ರತ. ಮತ್ತೆ ಬರೀ ಮೊಸರು ಬಿಟ್ಟುಬಿಡ್ತೇನೆ ನಾಲ್ಕು ತಿಂಗಳು, ಅದೊಂದು ರೀತಿ ಮಾಡಬಹುದು. ಯಾವುದೇ ಒಂದು ಇಷ್ಟವಾದ ಪದಾರ್ಥವನ್ನು ಗಯಾಕಿತ್ತೆ ಅದು ಹೋದ ಜನ್ಮಪೂರ್ತಿ ಬಿಡ್ತಾರಲ್ಲ, ನಾಲ್ಕು ತಿಂಗಳು ಮಾತ್ರ ಬಿಡ್ಬೋದು. ಬರೀ ನೆಲದ ಮೇಲೆ ಮಲಗ್ತೇನೆ, ಅದೊಂದು ವ್ರತ. ಮತ್ತೆ ನಾಲ್ಕು ತಿಂಗಳಲ್ಲಿ ಬರೀ ನೆಲದ ಮೇಲೆ ಮಲಗ್ತೇನೆ. ಮತ್ತು ಒಪ್ಪತ್ತು ಊಟ ಮಾಡ್ಬೋದು, ನಾಲ್ಕು ತಿಂಗಳು ಒಪ್ಪತ್ತೇ ಊಟ ಮಾಡ್ತೇನೆ, ಒಪ್ಪತ್ತು ಊಟ ಫಲಹಾರ ಮಾಡ್ತೇನೆ, ಅಥವಾ ಎಲ್ಲರೂ ಫಲಹಾರ ಮಾಡ್ತೇನೆ, ಏನಾದರೂ ಒಂದು ಊಟ ಫಲ ಎರಡೂ ಮಾಡ್ತೇನೆ, ಆದರೂ ಮಾಡಬಾರ್ದಷ್ಟೆ. ಅದು ವ್ರತ ಆಗೋದಿಲ್ಲ, ಅದು ಓವರ್ ಈಟಿಂಗ್ ಆಗುತ್ತೆ. ಈ ರೀತಿ ಮಾಡ್ತಾ ಮಾಡ್ತಾ ಹೋದರೆ ಅತೇಕ ಪುಣ್ಯಕ್ಕೆ ಕಾರಣ. ಇನ್ನೂ ನಮ್ಮ ವಿಶೇಷ ಹೇಳ್ತಾರೆ, ಅಭ್ಯಂಜನ ಸ್ನಾನ ಮಾಡೋದಿಲ್ಲ ನಾಲ್ಕು ತಿಂಗಳು, ಅಭ್ಯಂಜನ ಸ್ನಾನ ನಿಷಿದ್ಧ. ವ್ರತ ಅದು ಒಂದು, ಅದೇ ರೀತಿ ಮಾಡಿ ಅದಕ್ಕೊಂದು ಪುಣ್ಯ ಮತ್ತೆ, ಬರೀ ಅಷ್ಟು ಹೇಳೋದಿಲ್ಲ, ಒಂದು ಲಿಸ್ಟ್ ಕೊಟ್ಬಿಡ್ತಾರೆ. ಬೇರೆ ಈ ವ್ರತಕ್ಕೆ ಏನು ಪುಣ್ಯ, ಈ ವ್ರತಕ್ಕೆ ಏನು ಪುಣ್ಯ ಅಂತ ಕೊಡ್ತಾ ಹೋಗ್ತಾರೆ. ಯಾರು ವಿಶೇಷ ತುಪ್ಪ ಇತ್ಯಾದಿ ತಿಂದ ಬಿಟ್ಬಿಡ್ತೀರಿ ಅಂತ ಹೇಳ್ತಾರೋ ಅದು ಒಳ್ಳೆ ಕಡ್ಡ ಕೊಡ್ತಾರೆ ಅಂತ ಪರಮಾತ್ಮ. ಕರೆಕ್ಟ್, ಜಾಸ್ತಿ ತುಪ್ಪ ತಿಂದರೆ ಕರೆಕ್ಟ್ ಕಡ್ಡ ಹೋಗಿರುತ್ತಾಗಲೇ, ಮತ್ತು ತುಪ್ಪ ಬಿಟ್ಟಿರ್ತಾರಲ್ಲ ಒಳ್ಳೆ ಕಂಠ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಕಂಠ ಸಂಗೀತ ಗೀತ ಮಾಡಿರ್ತಾರಲ್ಲ, ಎಷ್ಟೋ ಜನಕ್ಕೆ ಅಂದ್ಕೊಂಡಿರ್ತಾರೆ ಏನು ಪುಣ್ಯ ಮಾಡಿದ್ದೆ ಅವನು ಅಂತ ಹೇಳ್ತಾರಲ್ಲ, ಯಾವುದೋ ಜನ್ಮದ ಪುಣ್ಯ ಇವತ್ತು ಅವನು ಕೌಂಟ್ ಆಗಿರುತ್ತೆ, ಒಳ್ಳೆ ಸ್ವರ ಬರುತ್ತೆ ಅವನಿಗೆ. ಇದೆಲ್ಲ ಅರ್ಥ ಮಾಡಿಕೊಂಡು ಸಾಧನೆ ಅಂದರೆ ಅದೇ ರೀತಿ ಮಾಡಿ 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 ಸಾಧನೆ ಆಗುತ್ತೆ. ಓವರ್ ನೈಟ್ ಇಂಜಿನಿಯರ್ ಆಗೋದಿಲ್ಲ, ಓವರ್ ನೈಟ್ ಡಾಕ್ಟರ್ ಆಗೋದಿಲ್ಲ, ಓವರ್ ನೈಟ್ ಅಚೀವ್ಮೆಂಟ್ ಆಗೋದಿಲ್ಲ. ಈ ಮಾಡಿ 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 ಕೆಲವು ಈ ಜನ್ಮದಲ್ಲೇ ಬರುತ್ತೆ, ಕೆಲವು ಜನ್ಮಾಂತರಕ್ಕೆ ಉಪಯೋಗ ಆಗುತ್ತೆ. ಬಾರ್ಡ್ ಗ್ರೇಟ್ ಆಗಿರ್ತಾನೆ ಕೆಲವು, ಯಾತಕ್ಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಆಚರಣೆ ಮಾಡಿ 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 ಅವ್ರಿಗೆ ಸಿದ್ಧಿ ಬಂದಿರುತ್ತಲ್ಲ, ತಕ್ಷಣ ಅವರಿಗೆ ಅದೆಲ್ಲ ನ್ಯಾಚುರಲ್ಲಾಗಿ ಬಂದುಬಿಡುತ್ತೆ. ಇದು ಅರ್ಥ ಮಾಡ್ಕೊಂಡು ಐಚ್ಛಿಕವಾಗಿ ಬೇಕಾದ್ರೆ ತ್ಯಾಗ ಮಾಡಬಹುದು. ಬರೀ ನೆಲ ಮೇಲೆ ಮಲಗೋದು, ಸೈಂಟಿಫಿಕಲಿ ಹೇಳ್ತಾರೆ ಗೊತ್ತಾ ಡಾಕ್ಟ್ರು, ಬರೀ ನೆಲ ಮೇಲೆ ಬೆನ್ನೋವೇ ಬರೋದಿಲ್ಲ ನಿಮಗೆ ಅಂತ ಹೇಳಿದ್ದೆ. ಬರೀ ಫ್ಲ್ಯಾಟ್ ಆಗಿರ್ಬೇಕು, ಹೀಗಿರಬಾರ್ದು, ಫ್ಲ್ಯಾಟ್ ಆಗಿದ್ದು ಬಿಟ್ಟರೆ ಎಷ್ಟೋ ಬೆನ್ನಿಗೆ ಎಕ್ಸಸೈಸ್ ಆಗ್ಬೋದು ಮಲಗೋದು. ಏನೇನು ಹೇಳಿದ್ದಾರೋ ಅದಿಷ್ಟು ನಮಗೆ ಔಷಧಿನೇ ಅದು. ವಯಸ್ಸಾಗ್ತಾ ಆಗ್ತಾ ಹೋದಂತೆ ಏನೇನು ಡಿಟೇರಿಯೇಷನ್ ಆಗಬೇಕು ಅದೆಲ್ಲ ಸೆಟ್ರೇಟ್ ಆಗಿಬಿಡುತ್ತೆ. ಅದೇ ವ್ರತ ಬಂದ್ಕೊಂಡು ವ್ರತ ಆಯಿತು, ಆರೋಗ್ಯ ಸುಧಾರಿಸುತ್ತೆ. ಬಹಳ ಮುಖ್ಯವಾಗಿ ಪ್ರೀಡಾಯಾಮೋ ವಾಸುದೇವೋ, ದೇವರು ಪ್ರೀತರಾಗ್ತಾರೆ ಅದು ಫೈನಲ್, ಇವೆಲ್ಲ ಸೆಕೆಂಡರಿ ಫ್ರೂಟ್. ಇದು ಅಲ್ಪ ಫಲಗಳು, ಮಹಾಫಲ ಅಂದರೆ ದೇವರು ಪ್ರೀತರಾಗ್ತಾರೆ. ಯಾವುದು ಹೇಳಿದ ಕೆಲಸ ಮಾಡ್ತಾರೆ, ಅಲ್ಲಿ ಹೋಗಿ ಬಾ ಅಂತ ಹೇಳ್ತಾರೆ ರಾತ್ರಿ 12 ಗಂಟೆ, ಹೋಗಿ ಬಾ ಅಂತ ಹೇಳ್ತಾರೆ, ಹೋಗಿ ಬರೀ ದುಡ್ಡು ಕೊಡ್ತೀರಿ ಅಂತಾರೆ, ಹೋಗಿ ಬರ್ತಾರೆ. ಕೆಲಸ ಆಗುತ್ತೆ ಬಿಡ್ತಾರೆ, ನೋಡೋದಿರೋ ಹೋಗಿ ಬಂದಿದ್ದಕ್ಕೆ ದುಡ್ಡು. ಬಸ್ಸಲ್ಲಿ ಇಂಟರ್ವ್ಯೂಗೆ ಹೋಗ್ತೀರಿ, ಸೆಲೆಕ್ಟ್ ಆಗಲಿ ಬಸ್ ರೀಫಂಡ್ ಕೇಳೋಕ್ಕಾಗುತ್ತಾ? ಬಸ್ ಚಾರ್ಜ್ನ ರೀಫಂಡ್ ಕೊಡ್ತಾರೆ ಯಾರು ಕೂಡ ಕೊಡೋದಿಲ್ಲ. ಅದು ಕೆಲಸ ಆದರೆ ಮುಗಿದೋಯ್ತು ಅಷ್ಟೇ. ಅದರಲ್ಲೆಲ್ಲ ಮಾಡಿ ಆ ದೃಷ್ಟಿಯಿಂದ ಚಾತುರ್ಭಾಷ್ಯ ವ್ರತ ಆಗೋದು ಬಹಳ ಶ್ರೇಷ್ಠವಾದ ವ್ರತ. ಉಳಿದ ಒಂದು ಮಾತು ಹೇಳ್ತಾರೆ ಕೊನೆಗೆ, ಉಳಿದ 8 ತಿಂಗಳಲ್ಲಿ ಏನು ಪುಣ್ಯ ಕಾರ್ಯ ಮಾಡ್ಬೋದಾಗಿತ್ತು ನೀವು, ಅದರಲ್ಲಿ ಈಗ ಮಾಡಿದರೆ ಪುಣ್ಯ ಜಾಸ್ತಿಯಾಗಿ ಬರುತ್ತೆ, ಆ ರೀತಿ ಈಗ ಮಾಡ್ಬೋದು. ಅದು ಎಕ್ಸ್ಟ್ರಾ, ಅದು ಬೇರೆ ವ್ರತದ ಕಾಲದಲ್ಲಿ ಯಾವುದೇ ವ್ರತವನ್ನು ಮಾಡೋದಿದ್ದರೂ ಕೂಡ ಅದನ್ನು ಇದರಲ್ಲಿ ಮಾಡ್ಬೋದು. ಈ ಸತಿ ಭಾರಿ ವಿಶೇಷ ಅಂದರೆ ಚಾತುರ್ಭಾಷ್ಯ 4-5 ತಿಂಗಳು ಚಾತುರ್ಭಾಷ್ಯ ಈ ಸಲ. ಅದು ಹೇಗೆ ಅಂದರೆ 1 ತಿಂಗಳು ಅಧಿಕ ಮಾಸ ಬಂದಿದ್ದರಿಂದ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಅದು ಪುಣ್ಯಕ್ಕೆ ಬದಲೇ ವ್ರತ ಬಂದಿಲ್ಲ, ಹಿಂದೆ ಬಂದಿತ್ತಲ್ಲ ಎಷ್ಟೊತ್ತ ಬಂದಿದೆ ಹಿಂದೆ, 2 ತಿಂಗಳು ಬರೀ ಇದಾಗ್ತಿತ್ತು ತರಕಾರಿ ಬೆಳಗ್ಗೆ, ಆ ಥರ ಪ್ರಸಂಗ ಬಂದಿಲ್ಲ. ಇದು ಮೊಸರು ವ್ರತ 2 ತಿಂಗಳು ಬಂದಿರೋದು, 2 ತಿಂಗಳು ಕೂಡ ಮೊಸರು ಉಪಯೋಗಿಸಾಗಿಲ್ಲ. ಎಷ್ಟೋ ದಿನ ದಿವಸನೇ ಮೊಸರು ಉಪಯೋಗಿಸೋದಿಲ್ಲ ಯಾವುದೋ ಕಾರಣಕ್ಕೆ. ಸೊ 2 ತಿಂಗಳು ಬಿಡೋದೇನು ಆಶ್ಚರ್ಯ ಅಲ್ಲ, ಸುಖವಾಗಿ ಬಿಡ್ಬೋದು, ಅದು ಗೊತ್ತೇ ಆಗೋದಿಲ್ಲ ಅಂತ ಸುಲಭವಾದ ವ್ರತ. ಈ ರೀತಿ ಮಾಡೋದಕ್ಕೆ ಭಾರಿ ಮಹತ್ವ ಇದೆ, ತಪ್ಪದೇ ಮಾಡಬೇಕು. ಯಾವುದಾದ್ರೂ ಒಂದು ದಾರಿ ಎಕ್ಸ್ಟ್ರಾ ಒಂದು ಆರಿಸ್ಕೊಂಡು ಮಾಡಿ, ಇದು ಆಗದೇ ಇದ್ದವರು ಲಕ್ಷ ನಮಸ್ಕಾರ ಹಾಕ್ಬೋದು, ಅದೊಂದು ನಮ್ಮ ವ್ರತ. ಲಕ್ಷ ಪ್ರದಕ್ಷಿಣೆ ಒಂದು ವ್ರತ, ಬರೀ ಲಕ್ಷ ಪ್ರದಕ್ಷಿಣೆ ಹಾಕ್ಬೋದು. ವಾಕಿಂಗ್ ಅಂತೀವಲ್ಲ ಅದೇ ಕಾನ್ಸೆಪ್ಟ್ ಅದು. 4 ತಿಂಗಳಲ್ಲಿ ಲಕ್ಷ ನೀವು ಪ್ರದಕ್ಷಿಣೆ ಹಾಕಿ ಎಷ್ಟು ವಾಕ್ ಮಾಡಿರ್ತೀರಿ ನೋಡಿದ್ರೆ, ಎಷ್ಟೋ ನಿಮಗೆ ಅನುಕೂಲ ಆಗುತ್ತೆ ಆರೋಗ್ಯಕ್ಕೆ. ಲಕ್ಷ ನಮಸ್ಕಾರ ಅದೊಂದು ವಾಕಿಂಗ್, ಮತ್ತೆ ಲಕ್ಷ ನಮಸ್ಕಾರ ಹೇಗೆ ಗೊತ್ತೇನು, ಪೂರ್ತಿ ಸಾಷ್ಟಾಗ ಹಾಕೋದು, ಮತ್ತೆ ಎದ್ದಿಲ್ಲೋದು, ಮತ್ತೆ ಪೂರ್ತಿ ಸಾಷ್ಟಾಗ ಹಾಕೋದು, ಮತ್ತೆ ಎದ್ದಿಲ್ಲೋದು, ಎಷ್ಟು ಎಕ್ಸಸೈಸ್ ಆಗುತ್ತೆ ಗೊತ್ತಾ ನಿಮಗೆ. ಎಂಟತ್ತು ಮಾಡೋದು ಸುಸ್ತು ಹೊಡೆದು ಬಿಡ್ತಾರೆ ಆಗಲೇ, ಡಾಕ್ಟರ್ಸ್ ಹೇಳ್ತಾರಂತೆ. ಪುಣ್ಯಕ್ಕೆ ಅಂದರು ಬಾಧ್ವ ಡಾಕ್ಟರ್ಸ್ ಇದ್ದಾರೆ, ಅವರಿಗೆ ಇದು ಅದು ಎರಡೂ ಗೊತ್ತಿರ್ತದೆ. ಅದಕ್ಕೆ ಅದು ಪುಸ್ತಕ ಬರೆದಿದ್ದಾರೆ. 12 ನಮಸ್ಕಾರ ಯಾರು ಸಾಷ್ಟಾಗ ನಮಸ್ಕಾರ ಹಾಕ್ತಾರೋ ಅವರಿಗೆ ಹಾರ್ಟ್ ವೀಕ್ ಆಗೋ ಚಾನ್ಸಸ್ ಇಲ್ಲ, ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಪೂರ್ತಿ ಮನೆಗೆ ಅಲ್ಲಲ್ಲೇ ಮಾಡಬಾರ್ದು ಅಷ್ಟೇ, ಅದ್ರಲ್ಲಿ ಹೀಗೆ ಅದು ಬಿಟ್ಟರೆ ಆಗೋದಿಲ್ಲ. ಮತ್ತೆ ಫುಲ್ ನಿಂತ್ಕೊಂಡು ಮತ್ತೆ ನಮಸ್ಕಾರ ಮಾಡಬೇಕು. ಆ ರೀತಿ ಮಾಡಿದರೆ ಅದು ಎಕ್ಸಸೈಸ್, ಅದು ಎಕ್ಸಸೈಸ್ ಕಮ್ ನಮಸ್ಕಾರ ಎರಡೆರಡಾಯಿತು. ಬರೀ ಎಕ್ಸಸೈಸ್ ಮಾಡ್ತಾರೆ ಎಲ್ಲ ಹೋಗಿಬಿಟ್ಟು, ಏನು ಪುಣ್ಯ ಇಲ್ಲ ಅದರಿಂದ, ಯಾಕೆ ಬರೀ ಫಿಸಿಕಲ್ ಅಷ್ಟೇ, ಕೃಷ್ಣಾರ್ಪಣ ಬುದ್ಧಿ ಅವೆಲ್ಲ ಇಲ್ಲ. ಇಲ್ಲಿ ಅದೆಲ್ಲ ಇದೆ. ಈಗ ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಾವೃತೇರ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ದೇವರಿಗೆ ಒಂದು ನಮಸ್ಕಾರ ಹಾಕಿದ್ರೇ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತಂತೆ, ಒಂದು ನಮಸ್ಕಾರ ಹಾಕಿದರೆ. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ, ಒಂದು ಸರ್ತೆ ಜೀವವಾರದಲ್ಲಿ ಒಂದು ಸರ್ತೆ ಒಂದು ನಮಸ್ಕಾರ ನೆನಪಿರಲಿ, ದಿವಸಕ್ಕೊಂದು ನಮಸ್ಕಾರ ಅಲ್ಲ, ಜೀವವಾರದಲ್ಲಿ ಒಂದು ಸರ್ತಿ ಒಂದು ನಮಸ್ಕಾರ ಹಾಕಿದರೆ 10 ಅಶ್ವಮೇಧ ಯಾಗ ಮಾಡಿ ಪುಣ್ಯ ಬರುತ್ತಂತೆ. ದಿವಸ ಒಂದು ನಮಸ್ಕಾರ ಹಾಕ್ತಿದ್ರೆ, ದಿವಸಕ್ಕೆ 10 ಹಾಕ್ತಿದ್ರೆ, ಲಕ್ಷಪ್ರದೇಶ ಇದರ ದಕ್ಷ ನಮಸ್ಕಾರ ಇದರಲ್ಲಿ ಹಾಕಿದರೆ, ಚಾತುರ್ಭಾಷದಲ್ಲಿ ಹಾಕಿದರೆ ಭಾರಿ ಪುಣ್ಯ ಬರುತ್ತೆ. ಆದ್ದರಿಂದ ಅದು ಮಾಡಬಹುದು. ಹೋದಂಥ ಪಾಠಕರನ್ನು ಒಬ್ಬರು ಹಾಕಿದರು, ಲಕ್ಷ ನಮಸ್ಕಾರ 4 ತಿಂಗಳಲ್ಲಿ ಹಾಕಿ ಮುಗಿಸಿದ್ರು. ಭಾಳ ಅದರೇ ವ್ರತ ಮಾಡಬೇಕು, ಬೇರೆ ಮಾಡೋಕ್ಕಾಗೋದಿಲ್ಲ. ಲಕ್ಷ ಪ್ರದಕ್ಷಿಣೆ ಬೇರೆ ವ್ರತ, ಲಕ್ಷ ನಮಸ್ಕಾರದಲ್ಲಿ ಪ್ರದಕ್ಷಿಣೆ ಸೇರಿಕೊಂಡಿಲ್ಲ. ಲಕ್ಷ ಪ್ರದಕ್ಷಿಣೆ ಬರೀ ಪ್ರದಕ್ಷಿಣೆ ಲಕ್ಷ ಹಾಕೋದು, ನಮಸ್ಕಾರ ಮಧ್ಯೆ ಮಧ್ಯೆ ಹಾಕ್ಬೋದು, ಅಥವಾ 2 ಕ್ಲಬ್ ಮಾಡ್ಬೋದು. ಒಂದು ಪ್ರದಕ್ಷಿಣೆ, ಒಂದು ನಮಸ್ಕಾರ. ಒಂದು ಪ್ರದಕ್ಷಿಣೆ ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ ಆಯಿತು, ಲಕ್ಷ ನಮಸ್ಕಾರಗಳಾಯಿತು, ಅದನ್ನೂ ಮಾಡ್ಬೋದು. ಅವರವರ ಶಕ್ತಿ ಸಾಮರ್ಥ್ಯ ಅವಕಾಶ ಎಲ್ಲ ನೋಡ್ಕೊಂಡು ಮಾಡಿದರೆ ಅದನ್ನು ಮಾಡೋಕ್ಕೆ ಬರುತ್ತೆ. ಅದು ಆಗಲಿಲ್ಲ ಹೌದಲ್ಲ, ಗೋಪದ್ ಬರುತ್ತ ಅದೆಲ್ಲ ಕಲ ಏನು ತಿನ್ನೋ ಉಣ್ಣೋ ಪ್ರಶ್ನೆ ಇಲ್ಲ ಅದರೊಳಗೆ. ಭಾಳ ಮಿನಿಮಮ್ ಇದರಲ್ಲಿ ಮಾಡ್ಬೋದು. ಗೋ ಆಕಾರ ಬರೆಯೋದು, 33 ಪದ್ಮ ಬರೆಯೋದು, 4 ತಿಂಗಳು ಹಾಕೋದು, ಅದೊಂದು ರೀತಿ ವ್ರತ. ತತ್ವ ಬರುತ್ತೆ. ಪ್ರತಿನಿತ್ಯ ಇಷ್ಟು ದಾರ ಬಾಡ್ತೇನೆ ಅದೋ ದುರತ. ಪ್ರತಿ ಯೂನಿಫಾರ್ಮ್ ಇಷ್ಟು ದಿವಸ ದಾರ ಬಾಡ್ತೇನೆ, ಪ್ರತಿ ದಿವಸ ಬಾಡ್ತೇನೆ ಇಷ್ಟೇ ಬಾಡ್ತೇನೆ, ಅದು ಹೆಚ್ಚು ಬೇಕಾದ್ರೆ ಬಾಡ ಕಡಿಮೆ ಬಾಡಾಗಿಲ್ಲ ಅದೋ ದುರತ. ಅಥವಾ ಗೋದಾರ ದುರತ, ಯಾವ್ದಾದ್ರು ಮಾಡ್ಬೋದು. ಈ ರೀತಿ ಮಾಡಿದರೆ ತುಂಬ ಪುಣ್ಯ ಬಂತು, ಒಳ್ಳೆ ಸಿದ್ಧಿ ಆಗುತ್ತೆ. ಇದೆಲ್ಲ ಯಾಕೆ ಕಷ್ಟಪಡಬೇಕು ಅಂದರೆ ಇದರ ಆಯುಷ್ಯ ಎಷ್ಟು ಪರಮಾವಧಿ 100 ವರ್ಷ ನಮಗೆ. ವೈಕುಂಠ ಎಷ್ಟು ದೂರ ಇದೆ ಯಾರು ಲೆಕ್ಕ ಹಾಕಿ ಕೇಳಿದವರೆ ಇಲ್ಲ, ಯಾಕೆ ಅಂತ ಕೇಳಿದರೆ ಫಿಸಿಕಲ್ ಇದು ಸಿಗೋದೇ ಇಲ್ಲ. ಅದು ಆಕಾಶ ಎಷ್ಟು ದೂರ ಇದೆ ಕೇಳಿದರೆ ಆಗೋ ಹಾಗೆ. ಆದ್ದರಿಂದ ಅದು ಕೊನೆ ಇಲ್ಲ, ಅಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕು ನಾವೀಗ. ಸೊ 100 ವರ್ಷದ ಸಾಧನೆ ಎಷ್ಟು ದಿವಸ ಅಡಿಕ್ವೇಟ್ ಆಗಬೇಕು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರು ಏನು ಮಾಡಿದ್ದಾರೆ, ನಮಗೀಗ ಹೆಚ್ಚೆಚ್ಚು ಅವಕಾಶ ಕೊಟ್ಟಿದ್ದಾರೆ. ಅವೈಲ್ ಮಾಡಿಕೊಳ್ಳೋದು ಚಾತುರ್ಭಾಷ್ಯದ ದೊಡ್ಡ ಸಿದ್ಧಿ, ಆದರೆ ಜೀವನ ಸಾರ್ಥಕವಾಗ್ತದೆ. ಇದು ಒಂದು ಮುಖ ಇದು. ಇದು ಚಾತುರ್ಭಾಷ್ಯದ ಮತ್ತೊಂದು ಮುಖ ಆದರೆ ಅನೇಕ ಹಬ್ಬಗಳು ಬರೋದೆಲ್ಲ ಈ ಕಾಲ, ಎಲ್ಲ ಇಂಡೋರ್ ಗೇಮ್ಸ್ ಅಂತಾರಲ್ಲ, ಇಂಡೋರ್ ಫೆಸ್ಟಿವಲ್ಸ್ ಎಲ್ಲ ಈಗ ಬರುತ್ತೆ. ಹಬ್ಬಗಳು ಶ್ರಾವಣ ಮಾಸ ಬರೀ ಹಬ್ಬಗಳೇ ಶುರು. ಹೊರಗೆ ಹೋಗ ಮಳೆ ಅಲ್ಲ, ಹೊರಗೆ ಹೋಗಾಗಿಲ್ಲ, ಎಲ್ಲ ಒಳಗಡೆನೇ ಮಾಡೋ ಹಬ್ಬಗಳು. ಹೊರಗೆ ಹೋಗೋ ಹಬ್ಬಗಳು ಯಾವುದೂ ಇದರೊಳಗಿಲ್ಲ, ಎಲ್ಲ ಒಳಗಿನ ಹಬ್ಬಗಳೇ. ಮನೆಯಲ್ಲಿ ಹಬ್ಬ ಮಾಡಿಕೊಳ್ಳೋದು, ಇದು ಎರಡಕ್ಕೂ ಸರಿ, ಲೌಕಿಕಕ್ಕೂ ಸರಿ ವೈದಿಕಕ್ಕೂ ಸರಿ. ಹೊರಗೆ ಹೋಗ್ಲಿಕ್ಕೆ ಯಾತಕ್ಕೆ ಸಾಧ್ಯ ಇಲ್ಲ ಅಂದರೆ ಮಳೆಗಾಲ ಆದ್ರಿಂದ ಹೋಗ್ಲಿಕ್ಕೆ ಬರೋದಿಲ್ಲ ಒಂದು ಕಾರಣ. ಇನ್ನೊಂದು ಕಾರಣ, ಯತಿಗಳು ಕೂಡ ಚಾತುರ್ಭಾಷ್ಯ 4 ತಿಂಗಳು ಪೂರ್ತಿ ಓಡಾಡಬಾರ್ದು ಅಂತ ಹೇಳಿಬಿಡ್ತಾರೆ. ಉಳಿದ 8 ತಿಂಗಳು ಓಡಾಡದೇ ಇರಬಾರ್ದು ಅವರು, ಉಳಿದ 8 ತಿಂಗಳು ಓಡಾಡದೇ ಇರಬಾರ್ದು, ಈ 4 ತಿಂಗಳು ಓಡಾಡಲೇಬಾರದು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಯಾತಕ್ಕೆ ಅಂದರೆ ಈ ಮಳೆ ಬಂದ ತಕ್ಷಣ ಏನಾಗುತ್ತೆ, ಹುಳ ಹುಪ್ಪಡಿ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಇವ್ರು ಓಡಾಡ್ತಿದ್ರೆ ಸೊತ್ತು ಸಾಯೋ ಸಂಭವ ಉಂಟು, ಆ ಪಾಪ ಬರಬಾರದು ಅಂತ ಹೇಳಿಬಿಟ್ಟು ಯತಿಗಳಿಗೆ ಏನು ಮಾಡಿದ್ದಾರೆ ಅಂದರೆ ಸಂಚಾರ ನಿರ್ಬಂಧ ಮಾಡಿಬಿಟ್ಟಿದ್ದಾರೆ. ಅಹಿಂಸಾ ಯತಿಗಳ ಮುಖ್ಯವಾದ ಒಂದು ಕಾರ್ಯ, ಹಿಂಸೆ ಆಗಬಾರದು. ದೃಷ್ಟಿಪೂತ ಬ್ರೆಸೇತ್ಪಾದ ಭಾಗವತ ಹೇಳುತ್ತದೆ, ಮರುಸ್ಮೃತಿ ಹೇಳುತ್ತದೆ, ಮಹಾಭಾರತವನ್ನು ಹೇಳ್ತಾರೆ. ಯಾವಾಗಲೂ ಕೂಡ ಸರಿಯಾಗಿ ನೋಡಿ ಕಾಲಿಡಿ, ಯಾತಕ್ಕೆ ಗೊತ್ತಾಗಲಿ ಪ್ರಾಣಿಗಳಿಂದ ನಿಮ್ಮ ಕಾಲಿಗೆ ಸಿಕ್ಕ ಸಾಯಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ಅಹಿಂಸಾ ವಾಹಿಂಸ್ಯಾತ್ ಸರ್ವಾ ಭೂತಾನಿ. ಅದು ಯಾದ್ರ ಭಾಷೆಯಲ್ಲಿ ಸಹಜವಾಗಿ ಹುಳ ಉಪ್ಪಡಿ ಜಾಸ್ತಿ ಓಡಾಡುತ್ತಾದ್ರಿಂದ ಯತಿಗಳು ಓಡಾಡಬಾರದು ನಿಯಮ ಮಾಡಿಬಿಟ್ಟಿದ್ದಾರೆ. ಅದು ಗೃಹಸ್ಥರಿಗೂ ಅನ್ವಯ, ಯತಿಗಳಿಗೆ ಅಷ್ಟೇ. ಆದಷ್ಟು ಗೃಹಸ್ಥರು ಚಾತುರ್ಭಾಷೆಯಲ್ಲಿ ಸಂಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಸಂಚಾರ ಮಾಡಬಾರ್ದು, ಆಫೀಸ್ಗೆ ಹೋಗಬಾರ್ದು, ಹಾಗೆಲ್ಲ ತಿಳ್ಕೊಬಾರ್ದು, ಮತ್ತೆ ಆಫೀಸ್ಗೆ ಹೋಗಬಾರ್ದು, ಇದಕ್ಕೆ ಹೋಗಬಾರ್ದು ಅಲ್ಲ, ಎಕ್ಸ್ಟ್ರಾ ತೀರ್ಥಯಾತ್ರೆ ಇತ್ಯಾದಿ ಚಾತುರ್ಭಾಷೆಯಲ್ಲಿ ಮಾಡಬಾರ್ದು, ನಿಷಿದ್ಧ. ನ್ಯಾಚುರಲಿ ಹೆಡಪ್ ಆಗಿಬಿಡ್ತದೆ, ಎಲ್ಲಿ ಸಿಕ್ಕರೆ ಅಲ್ಲಿ ತುಂಬ ಪ್ರವಾಹ ಇರುತ್ತೆ, ಫ್ಲಡ್ಸ್ ಬಂದಿರುತ್ತೆ, ಹೋದವರು ಅಲ್ಲೇ ಹಾಗಾಗಬಾರ್ದು. ಎಷ್ಟೋ ದಿನ ಪ್ರೋಗ್ರಾಮ್ ಭಾಳ ಪರಿಚಿತ ಆಗೋಗ್ಬಿಡುತ್ತೆ. ಚಾತುರ್ಭಾಷೆಯಲ್ಲಿ ಸಂಚಾರ ಮಾಡಲೇಬಾರದು ನಿಯಮವು, ಯತಿಗಳಿಗೆ ವಿಶೇಷ ನಿಯಮವು. ಮತ್ತೇನು ಮಾಡ್ಬೋದಾಗಿದ್ದರೆ, ರೈತರೆಲ್ಲ ಏನು ಮಾಡ್ತಿದ್ರು, ಹಿಂದಿನ ಕಾಲ ವ್ಯವಸಾಯ ಪ್ರಧಾನವಾದ ಒಂದು ಜೀವನೋಪಾಯ ಆಗಿತ್ತು. 4 ತಿಂಗಳು ಹೊರಗೆ ಓಡಾಡೋಂಗಿಲ್ವಲ್ಲ, ಬಿತ್ತಿಬಿಡ್ತಾರೆ, ಆಮೇಲೆ ಏನು ಕೆಲಸ ಇಲ್ಲ ಅವರಿಗೆ, ಬಿತ್ತಿದ ಮೇಲೆ ಕೆಲಸ ಇಲ್ಲ, ಒಳಗೆ ಮಳೆ ಒಳಗೆ ಹಬ್ಬ ಮಾಡ್ಕೊಂಡಿರೋದು. ಅಷ್ಟೊತ್ತಿಗೆ ಬೆಳೆ ಬಂದಿರುತ್ತೆ, ಚಾತುರ್ಭಾಷೆ ಬೆಳೆ ಬಂದು ಮತ್ತೆ ಶುರುವಾಗಿಬಿಡುತ್ತೆ ಕೆಲಸ. 4 ತಿಂಗಳು ವಿಶ್ರಾಂತಿ, ವಿಶ್ರಾಂತಿ ಹ್ಯಾಕ್ ಕಳಿಬೇಕು ಅವ್ರೀಗ, ಬರೀ ಪಾಠ ಪ್ರವಚನ ಕಳಿಬೇಕು, ಹೇಳಿಕೊಳ್ಳೋಕೆ ಎತಿಗಳು ಬೇಕಲ್ಲ, ಅವ್ರು ಬಂದು ಕೂತಿರ್ತಾರೆ ಅಲ್ಲೇ ಅಲ್ಲೇ ಇರೋದ್ರೆ. ಇವತ್ತೇನು ಮಠಗಳು ಎತಿಗಳು ಅಂತ ಅಷ್ಟೇ ಆಗಿದೆ, ಹಿಂದಿನ ಕಾಲಕ್ಕೆ ಸನ್ಯಾಸ ತುಂಬ ಜನ ಇರ್ತಾ ಇದ್ರು, ಬಿದ್ದು ಸನ್ಯಾಸಿಗಳು ಎತಿಗಳೇ. ಆದ್ದರಿಂದ ಅವ್ರು ಪಾಠ ಪ್ರವಚನಕ್ಕೆ ಅವರನ್ನು ಕರೆಸಿ 4 ತಿಂಗಳು ಅವೈಲ್ ಮಾಡ್ಕೊಳ್ಳೋಕೆ ಬರ್ತಾ ಇತ್ತು. ಅದೆಲ್ಲ ಬಂದು ಬೇಕಷ್ಟು ನೋಡೋಣಂತೆ. ಹೀಗೆ ಯತಿಗಳು ಚಾತುರ್ಭಾಷೆ ಕೂಡಬೇಕು ಪಾಠ ಪ್ರವಚನ ಮಾಡಲಿಕ್ಕೆ, ಯತಿಗಳು ಬಂದು ಇವರು ಕೂಡಬೇಕು ಪ್ರಾಚ ಪ್ರವಚನ ಕೇಳಲಿಕ್ಕೆ. ಹೀಗಾಗಿ ಜ್ಞಾನ ಕಾರ್ಯಕ್ಕೆ ಭಾರಿ ಪ್ರಾಧಾನ್ಯ. ಚಾತುರ್ಭಾಷೆ ಕಾಲ ಅಂದರೆ ಶ್ರವಣ ಮಾಸ ಶುರುವಾಗುತ್ತೆ ನೋಡಿ, ಶ್ರವಣ ಮಾಸ, ಬರೀ ಕೇಳೋದಕ್ಕೆ ಶ್ರವಣ ಅಂತ ಕರೀತಾರೆ. ಶ್ರವಣ ಮಾಡಿ 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 ಹರಿಕಥಾ ಶ್ರವಣ ಮಾಡೋ ನಿರಂತರ ಒಳ್ಳೆ ಸಾಧನೆ ಮಾಡಬಹುದು. ಈಗ ಚಾತುರ್ಭಾಷ್ಯವನ್ನು ಪಾಠ ಪ್ರವಚನಕ್ಕೆ ಜ್ಞಾನ ಕಾರ್ಯಕ್ಕೆ ಹೆಚ್ಚೆಚ್ಚು ಉಪಯೋಗಿಸ್ತಕ್ಕಂಥದ್ದು ಇದರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದಕ್ಕೆ ಇನ್ನೇನು ಮಾಡಿದ್ದಾರೆ, ಹೊರಗೆ ಹೋದರೆ ಈ ವ್ಯವಸಾಯ ಇತ್ಯಾದಿ ಕೆಲಸಗಳಿಲ್ಲ, ಇನ್ನು ಗೃಹ ಪ್ರವೇಶ ಇತ್ಯಾದಿಗಳು ಮಾಡಾಗಿಲ್ಲ, ಆಮೇಲೆ ಮದುವೆ ಮಾಡಾಗಿಲ್ಲ, ಉಪನಯನ ಮಾಡಾಗಿಲ್ಲ, ಚೌಲ ಇಲ್ಲ, ಎಷ್ಟೇ ಬಿಡಿತು ಗೊತ್ತಾ ಅವರಿಗೆ. ಈ ದೈವೆಲ್ಲ ಪಾಠ ಪ್ರವಚನಕ್ಕೆ ಉಪಯೋಗ ಆಗೋದ್ರಿಂದ ಚಾತುರ್ಭಾಷ್ಯ ಕಾಲ ಭಾಳ ಪುಣ್ಯಕರವಾದ ಕಾಲ ಅಂತ ಕೌಂಟ್ ಆಗಲಿಕ್ಕೆ ಅದು ರೀಸನ್. ಅದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಂದು ಓದಕ್ಕದೇ ರೆಸ್ಟ್ ಕೊಟ್ಬಿಡ್ತಾರೆ, ಒಂದು ತಿಂಗಳು ಮುಂಚೆ ಸ್ಟಡಿ ಹಾಲಿಡೇಸ್ ಅದು ಕೊಟ್ಬಿಟ್ಟು, ಪ್ರಿಪ್ರೇಟರಿ ಹಾಲಿಡೇಸ್ ಇರುತ್ತಲ್ಲ ಆ ಟೈಪ್, ಅದು ಬರೀ ಹಾಲಿಡೇಸ್ ಅಲ್ಲ, ಅದು ಬರೀ ಹಾಲಿಡೇಸ್ ಟ್ರಿಪ್ ಹೋಗ್ಬೋದು, ಪ್ರಿಪ್ರೇಟರಿ ಹಾಲಿಸ್ ಹೋಗಾಗಿಲ್ಲ, ಇದೆಲ್ಲ ಪ್ರಿಪ್ರೇಟರಿ ಇದ್ದ ಹಾಗೆ. ಚಾತುರ್ಭಾಷ್ಯ ವ್ರತ ಅನ್ನೋದು ಮೋಕ್ಷ ಸಾಧನೆಗೆ ಒಳ್ಳೆ ತಯಾರಿಯ ವ್ರತ, ಆದ್ದರಿಂದ ಎಚ್ಚರಿಕೆಯಿಂದ ಮಾಡಿದರೆ ಬಹಳಷ್ಟು ಪುಣ್ಯ ಸಂಪಾದನೆ ಮಾಡಬಹುದು. ಆದ್ದರಿಂದ ಮಧ್ಯೆ ಮಧ್ಯೆ ಕೃಷ್ಣ ಮಧ್ಯೆ ಬರೋ ವ್ರತಗಳಲ್ಲಿ ನಮ್ಮ 2 ವ್ರತಗಳು, ಆರಾಧನೆ ರೂಪ ವ್ರತಗಳು ಕೆಲವು, ಇಲ್ಲ ಉಪವಾಸ ವ್ರತಗಳು ಕೆಲವೆಲ್ಲ ಬರುತ್ತೆ. ಕೃಷ್ಣಾಷ್ಟಮಿ ಬರುತ್ತೆ ಕಾಲಕ್ಕೆ, ನಾಗರ ಪಂಚಮಿ ಬರುತ್ತೆ, ಋಷಿಪಂಚಮಿ ಬರುತ್ತೆ, ಅನಂತ ವ್ರತ ಬರುತ್ತೆ, ವರಮಹಾಲಕ್ಷ್ಮಿ ಬರುತ್ತೆ, ಎಲ್ಲ ಇದರೊಳಗೇನೆ ಭಾಳ ಮುಖ್ಯ. ಪಿತೃಕಲ್ಪ ಬರೋದು ಚಾತುರ್ಭಾಷೆಯಲ್ಲಿ, ಇವತ್ತು 15 ದಿವಸ ಪಿತೃಗಳಿಗೆ ಮೀಸಲದು ಮಹಾಲಯ ಕಾಲ ಅಂತಲೇ ಅದಕ್ಕೆ ಹೆಸರು. ಮಹಾಲಯ ಅಮಾವಾಸ್ಯವದೆ ಮಹಾಲಯ ಅಲ್ಲ, 15 ದಿವಸರು ಮಹಾಲಯ ಅಂತಲೇ ಹೆಸರು ಅದಕ್ಕೆ. ಅದು ಮುಕ್ತಾಯ, ಮಹಾಲಯ ಅಮಾವಾಸ್ಯ ಮುಕ್ತಾಯ ದಿವಸ ಅಷ್ಟೇ ಹೊರತು 15 ದಿವಸ ಪಿತೃಗಳ ಕಾಲ ಅದು. ಆಮೇಲೆ ವಿಜಯದಶಮಿ, ನವರಾತ್ರಿ, ದುರ್ಗಾದೇವಿ ಹಬ್ಬ ಅದು, ದುರ್ಗಾದೇವಿ ಹಬ್ಬ ಪರಮಾತ್ಮರ ದುರ್ಗಾರೂಪದ ಹಬ್ಬ. ಆಮೇಲೆ ದೀಪಾವಳಿ ಹಬ್ಬ, ಎಲ್ಲ ನವರಾತ್ರಿಯಲ್ಲೇ ಪೂರ್ತಿ ಬರೋದೆಲ್ಲ ಚಾತುರ್ಭಾಷ್ಯ ಕಾಲದಲ್ಲೇ. ಕೆಲವು ಉಪವಾಸ, ಕೆಲವು ಹಬ್ಬ, ಕೆಲವು ಇಂಥದ್ದೆಲ್ಲ ಸೇರಿಸ್ತಾರೆ. ಡಬ್ಬಿಗೆ ಜಯತೀರ್ಥರ ಆರಾಧನೆ, ರಾಯರ ಆರಾಧನೆ, ಎಷ್ಟೋ ಆರಾಧನೆ ಬರೋದೆಲ್ಲ ಈ ಕಾಲದೊಳಗೆ. ರಾಯರ ಆರಾಧನೆ ಬರೋದು ಬಂದು ಜಯತೀರ್ಥ ಬುದ್ಧಿರ್ ಭಾರವಾರ ಜಯತೀರ್ಥರ ಆರಾಧನೆ. ಶ್ರಾವಣ ಮಾಸ ಯಾವ ಬದ್ರಗಳು ಜಯತೀರ್ಥರ ಆರಾಧನೆ ಆದಮೇಲೆ ಭಾಳ ಮುಖ್ಯವಾದ ಆರಾಧನೆ ರಾಘವೇಂದ್ರ ಸ್ವಾಮಿಗಳು, ಟೀಕಾಕಾರರ ಆರಾಧನೆ, ಟಿಪ್ಪಣಿಕಾರರ ಆರಾಧನೆ. ಹೀಗೆಲ್ಲ ಅರ್ಥ ಮಾಡಿಕೊಂಡು ಸರಿ ಉಪಯೋಗ ಮಾಡಿಕೊಂಡ್ರೆ ಚಾತುರ್ಭಾಷ್ಯ ಒಳ್ಳೆ ಸಿದ್ಧಿಗೆ ಕಾರಣವಾಗತಕ್ಕಂಥ ವ್ರತಾದ್ರಿಂದ ಮಾಡಬೇಕು. ಇದು ಒಂದು ಅಂಶ. ಲಕ್ಷ ಪ್ರದರ್ಶನ ಕೆಲವರು ಮಾಡ್ತಾರೆ, ಲಕ್ಷ ನಮಸ್ಕಾರನೂ ಮಾಡ್ತಾರೆ. ಅವು ಈ ವ್ರತನೇ ಮಾಡೋದಿಲ್ಲ, ಶಾಖ ವ್ರತನೇ ಮಾಡೋದಿಲ್ಲ ಅವರು, ನಿಷಿದ್ಧ ಅದು ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಇದು ಮಿನಿಮಮ್ ವ್ರತನೇ ಮಾಡಿಲ್ಲ ಅವರು. ಕಂಪಲ್ಸರಿ ವ್ರತ ಮಾಡದೆ ಹೋದ್ಮೇಲೆ ಆಪ್ಷನಲ್ ವ್ರತಕ್ಕೆ ಅವಕಾಶ ಇಲ್ಲ. ಎಕ್ಸಾಮ್ದಲ್ಲಿ ಬರೆದಿರ್ತಾರೆ ಆನ್ಸರ್ ಕ್ವಶನ್ ನಂಬರ್ 6 & 4 ಅಂತ ಹಾಕಿರ್ತಾರೆ. ಯಾಕೆಂದರೆ ಅದು ಕಂಪಲ್ಸರಿ, ಅದಕ್ಕೆ ಚಾಯ್ಸ್ ಇಲ್ಲ. ಸೊ ಉಪವಾಸ ವ್ರತಕ್ಕೆ ಶಾಖ ವ್ರತಕ್ಕೆ ಚಾಯ್ಸ್ ಇಲ್ಲ, ಆದ್ರೆ ಏನಾದರೂ ಬಿಟ್ಟು ಮಾಡಿದರೆ ತಪ್ಪಾಗ್ತದೆ. ಆದ್ದರಿಂದ ವಿರಿಭವ್ರತ, ಏಕಾದಶಿ, ಕೃಷ್ಣಾಷ್ಟಮಿ, ಶಾಖವ್ರತ, ದಧಿವ್ರತ, ಕ್ಷೀರವ್ರತ ಪ್ಲಸ್ ಬಹುಬೀಜ, ದ್ವಿದಳದ ಇಷ್ಟು ಮಾಡಲೇಬೇಕು. ಉಳಿದು ಎಕ್ಸ್ಟ್ರಾ ಏನು ಮಾಡೋದ್ರೆ ಮಾಡಿದರೆ ಮಾತ್ರ ಸಾಧ್ಯ, ಇಲ್ಲದೋದ್ರಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲದೇ ಅದ್ರ ಮಾತು ಏಕಾದಶಿ ಪೂರ್ತಿ ಊಟ ಮಾಡಿಬಿಡ್ತಾರೆ, ಆಮೇಲೆ ದೊಡ್ಡದ ಗೌರಿ ಪೂಜೆ ವರಮಹಾಲಕ್ಷ್ಮಿ ಬಾರಂಬಾತ್ ಶುರು ಮಾಡಿಬಿಡ್ತಾರೆ. ಹೇಗೆ ಸಾಧ್ಯ ಆಗುತ್ತೆ? ತಪ್ಪದು. ಯಾವುದೇ ಹಬ್ಬಕ್ಕೂ ಮಿನಿಮಮ್ ಕ್ವಾಲಿಫಿಕೇಷನ್, ಉಪವಾಸ ವ್ರತ ಮಾಡಲೇಬೇಕು ಅನ್ನೋದು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದರೆ ಒಳ್ಳೆ ಸಿದ್ಧಿ ಬರುತ್ತೆ. ಈ ದೃಷ್ಟಿಯಿಂದ ಚಾತುರ್ಭಾಷೆಯವರು ಅರ್ಥ ಮಾಡಿಕೊಂಡು ಮಾಡೋದು ಬಹಳ ಮುಖ್ಯ. ಇದಕ್ಕೆಲ್ಲರು ಇರ್ತಾರೆ, ವ್ರತ ಮಾಡ್ತೇವೆ, ಏನು ಮಾಡ್ತೀರಿ ಅಂದರೆ ದೇವ್ರ ನೈವೇದ್ಯ ಪೂರ್ತಿ ಮಾಡ್ತೇವೆ ಅಂತ ಹೇಳ್ತಾರೆ. ತಮಗಲ್ಲ, ದೇವ್ರ ನೈವೇದ್ಯಕ್ಕೆ ಪೂರ್ತಿ. ಪಾಪ ದೇವ್ರ ರೋಗಿಷ್ಟ, ಅವ್ರಿಗೆ ಪಥ್ಯ, ಇವರು ಫಸ್ಟ್ ಕ್ಲಾಸ್ ಊಟ, ದೇವ್ರಿಗೆ ಕಟ್ಟು ಇಟ್ಟು. ಪಾಪ ದೇವ್ರಿಗೆ ತೆಗೆದಿಟ್ಟಿರ್ತಾರೆ, ಹಿಂದೆ ಹೇಳಿದ್ದಾರೆ ಯಾವುದೋ ಊರಿಗೆ ತೀರ್ಥಕ್ಷೇತ್ರ, ದೊಡ್ಡ ಊರು, ಮಹಾ ಪುಣ್ಯಕ್ಷೇತ್ರ, ಅಲ್ಲಿಗೆ ಹೋಗಿದ್ದು ವ್ರತ ಕೊನೆ ವ್ರತ ಊಟ ಕೊಡುವಂತೇಳಿ ಹೇಳ್ತಾರೆ. ಬಡ ಸೇತ ಬರೋದು ನೋಡೇ ಇದೆಲ್ಲ ವ್ರತ ಅಂತ ಕೇಳಿ ಅವ್ರು ವ್ರತನ, ನಾವು ರಾಯರಿಗೊಂದೇ ಮಾಡಿದ್ದು, ನಮಗಿಲ್ಲ ಅಂತೇಳಿ, ನಮಗಿಲ್ಲ ರಾಯರು ಹತ್ತ ವ್ರತ ಮಾಡಿದ್ದೇವೆ. ಸರಿ, ಅದನ್ನೇ ಸ್ವಲ್ಪ ಹಾಕಿದ್ರೆ ಹಾಕ್ತಾರೆ, ರಾಯರು ಹಾಕ್ತಿರ್ತಾರೋ ದೇವರೇ ಗತಿ, ಬರೀ ಬೆಳೆಸು, ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಯಾರು ತಿಳ್ಕೊಳ್ಳೋದಂತ ಮಾಡಿರಿ, ತಾವು ಊಟ ಮಾಡಿದ್ರೆ ಸರಿಯಾಗಿ ಮಾಡ್ತಾರೆ. ಪಾಪ ರಾಯರಿಗೋಸ್ಕರ ಅಂತ ಹಾಗೆ ಮಾಡಿಬಿಟ್ಟಿದ್ದು, ಆಮೇಲೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಯ್ತು. ಅವ್ರದ್ದು ಮಠದಲ್ಲಿ ಇವೆ ನಡೆದು ಅವ್ಯವಹಾರ ಮಠದೊಳಗೆ ಅಂದಮೇಲೆ ಮನೆಯೊಳಗೆ ಏನಿರಬೇಕು ಲೆಕ್ಕ ಇಟ್ಕೊಂಡು. ದೇವ್ರ ವ್ರತ ಅಲ್ಲ, ನಮಗೆ ವ್ರತ, ನಾವು ಸಾಧಕರು, ನಾವು ದೇವರಲ್ಲ, ದೇವರು ಸಿದ್ಧ, ಸಿದ್ಧದ ಸಿದ್ಧಿ ಸಾಧನ ಪರಮಾತ್ಮ, ಅವನಿಗೆ ವ್ರತ ಬೇಕಿಲ್ಲ. ದೇವ್ರು ಎಷ್ಟು ಕರುಣಾಡೋ ಗೊತ್ತಾ? ಹೀಗೆ ಹೇಳ್ಬೋದಾಗಿತ್ತು ದೇವರು, ನನಗೆಲ್ಲ ಅಡುಗೆ ಮಾಡಿ ನೀವು ಮಾತು ವ್ರತ ಮಾಡಿ ಅಂತ ಹೇಳಬೇಕಾಗಿತ್ತು. ದೇವರು ದೇವರಾಗಿ ಮಾಡಿಲ್ಲ, ನೀವು ತಿರೋದು ಆವತ್ತಿತ್ತೇನೆ ಅಂತ ಹೇಳಿದ್ದಾರೆ. ದೇವ್ರು ಎಷ್ಟು ಅನುಗ್ರಹ ಮಾಡಿದ್ದಾರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಮನೆಯಲ್ಲಿ ಕೆಲವರು ಇರ್ತಾರೆ, ಯಾರಿಗೋ ಜಾಂಡೀಸ್ ಆಗಿರುತ್ತೆ ಮನೆಯಲ್ಲಿ, ಮಕ್ಕಳಿಗೆ ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಾ? ಮನೆಯಲ್ಲಿ ಜಾಂಡೀಸ್ ವಾಸಿ ಆಗೋರು ಯಾರು ಬೋಟ ತಿನ್ಬೋದಿಲ್ಲ. ಯಾತಕ್ಕೆಂದರೆ ನಾವು ತಿಂದರೆ ಅವ್ರು ಬಿಟ್ಟು ತಿನ್ನಬೇಕಾಗತ್ತೆ, ಪಾಪ ಅಂತ ಒಂದು ಹೆಸರು, ಅವ್ರು ಬಿಟ್ಟು ತಿನ್ನಬಾರದು ಅಂತ ಹೇಳೋದಕ್ಕೋಸ್ಕರ ತಾವು ವ್ರತ ಮಾಡ್ತಾರೆ. ಪಾಪ ಅವ್ರು ಜಾಂಡೀಸ್ ವಾಸಿ ಆಗೋವರಿಗೂ ದೇವರು ಯಾವ ತಂದೆ ತಾಯಿಗಿಂತ ಹೆಚ್ಚಾದ್ರಿಂದಾಗೇನೆ ನಾವು ಕೇಳ್ತೇವಲ್ಲ, ಹರಿರೇವ ಜಗತ್ ಪಿತೃಮಾತೃ ಗತಿ. ಅದಕ್ಕೋಸ್ಕರ ದೇವರು ಹೇಳಿದ್ದಾರೆ, ನಿಮ್ಮ ವ್ರತ ನಾನು ಮಾಡ್ತೇನೆ, ಆದ್ದರಿಂದ ನನಗೆ ಅಷ್ಟು ಹೇಳು ಅಂತ ಹೇಳಿ ನಾವೇನು ಮಾಡಿ ನೀರೇ ಮಾಡ್ಕೊ ನಾವು ಬಿಟ್ಟು ಬಿಡ್ತೀವಿ ಅಂತ ಹೊರಟು ಬಿಡ್ತೀವಿ ಮಾಡಿ. ಅದು ತಮ್ಮ ಟೀಕಾರ ಬರೀತಾರೆ, ಪಥ್ಯ ಹೇಳೋದು ರೋಗಿಗೆ. ಅವರು ಡಾಕ್ಟ್ರೆ ನೀವೇ ಪಥ್ಯ ಮಾಡಿದ್ರೆ ಏನು ಮಾಡ್ಬೇಕು? ಅದಕ್ಕೆ ಎಷ್ಟು ದೊಡ್ಡ ಲಿಸ್ಟ್ ಕೊಟ್ಟ ಪಾಪ ಡಾಕ್ಟ್ರು, ರೋಗಿ ಎಲ್ಲ ಕೇಳ್ಕೊಂಡ. ಡಾಕ್ಟ್ರಿ ಔಷಧಿ ರಾತ್ರಿ ಹೋದ್ರೆ ಪಥ್ಯ ನೀವು ಮಾಡಿದ್ರೆ ಏನು ಮಾಡಬೇಕಾಗ? ಔಷಧಿ ತೊಗೊಳ್ಳಲೇ ಪಥ್ಯ ಮಾಡಬೇಕಾದ್ರಿಂದ ಪಥ್ಯ ನಮ್ಮ ಕೆಲಸ, ನಾವು ಮಾಡಲೇಬೇಕಾದ್ದು. ದೇವರು ಕರುಣಾಳವಾದ್ರಿಂದ ಹಾಗೆ ಮಾಡ್ತಾರೆ. ಆದ್ದರಿಂದ ದೇವ್ರಿಗೆ ವ್ರತ ಅಂತ ಅಷ್ಟೇ ತಿಳ್ಕೊಬಾರ್ದು, ಗುರುಗಳಿಗೆ ವ್ರತ ಅಂತ ತಿಳ್ಕೊಬಾರ್ದು, ನಮ್ಮೆಲ್ಲರಿಗೂ ವ್ರತ. ದೇವರು ಅನುಗ್ರಹ ಮಾಡಿ ಅವರು ವ್ರತ ಮಾಡಿದ್ದಾರೆ ಎಂಬುದು ವಿಶೇಷ. ಆದ್ದರಿಂದ ಎದ್ದು ಎಕ್ಸೆಂಪ್ಷನ್ ಕ್ಲೇಮ್ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವರಿಗೆ ದುಃಖ ಆಗ್ತದಾಗ, ಕೆಲವರು ಪಾಪ ಜನೇರಿಕೆ ಕೆಲವರು ಇರುತ್ತೆ, ಕೆಲವರು ಆಯುರ್ವೇದ ಔಷಧಿ ತೊಗೋತಾರೆ, ಅಲ್ಲಿ ಹಾಲು ಕುಡಿಲೇಬೇಕು ಅಂತ ಹೇಳ್ತಾರೆ, ಅದು ಭಾರಿ ಹೀಟ್ ಅದು, ಕೆಲವು ಔಷಧಿ ಭಾರಿ ಹೀಟ್ ಇರೋದು. ಅವರು ಕ್ಷೀರವ್ರತ ಏನು ಮಾಡ್ತಾರೆ ಪಾಪ ಮಾಡೋಕ್ಕೆ ಬರೋದಿಲ್ಲ. ಅವರೇನು ಮಾಡಬೇಕು ಅಂದರೆ ಅವರಿಗೆ ದೋಷ ಇಲ್ಲ. ಶಾಸ್ತ್ರ ಎಷ್ಟು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಅವರಿಗೆ ದೋಷ ಇಲ್ಲ, ನಮಗೆ ಖುಷಿ. ಮೆಡಿಕಲ್ ಸೆಟ್ ಬಿಡ್ತಾರೋ ಪೈಕಿ, ನೀವು ಹಾಲು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಬೇಕಾಗ? ಇದು ಹಾಗೆಲ್ಲ ಮಾಡಬಾರ್ದು. ಇದು ಯಾವುದು ನ್ಯಾಚುರಲ್ಲಿ ದೋಷ ಇದ್ದರೆ ಅವೈಲ್ ಮಾಡ್ತಾರೆ ಹೊರತು ನಾವಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ಇಲ್ಲ, ಅದು ಅವರಿಗೆ ದೋಷ ಬರೋದೇ ಇಲ್ಲ. ಅವರು ವ್ರತ ಬಿಟ್ಟರೆ ತಪ್ಪಲ್ಲ, ಆದರೆ ಆರೋಗ್ಯ ಸರಿ ಎಂದು ಮಾಡಿದರೆ ತಪ್ಪದು. ಅದಕ್ಕೆ ಶಾಸ್ತ್ರ ಒಂದು ಮಾತು ಬರ್ತದೆ, ದಹಿ ಅಶಕ್ಯ ಶಾಸ್ತ್ರ ಚೋದನ, ಯಾವುದನ್ನು ಮಾಡೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ, ಅವ್ರು ಮಾಡಬೇಕು ಅಂತ ಹೇಳೋದಿಲ್ಲ ಶಾಸ್ತ್ರ. ಗೊತ್ತಾಯ್ತಾ? ಹಾರ್ಟ್ ಪೇಷೆಂಟು ಆಪ್ರೇಷನ್ ಮಾಡಿದ್ದಾರೆ, ಜಾಗಿಗೆ ಮಾಡೋದು ಏನು ಮಾಡ್ತಾನೆ ಪಾಪ ಅವರು, ಸಾಧ್ಯ ಉಂಟು ಹೇಳಿದ್ರೆ ಡಾಕ್ಟ್ರೇ ಬೈತಾರೆ, ಬುದ್ಧಿ ಇಲ್ಲ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಆದ್ದರಿಂದ ಅಶಕ್ತರಿಗೆ ಶಾಸ್ತ್ರ ಒತ್ತಾಯ ಮಾಡೋದಿಲ್ಲ, ಆ ಶಕ್ತಿ ಇದ್ದವ್ರು ಮಾತ್ರ ಬಿಡಾಗಿಲ್ಲ, ಆದ್ರೆ ತಪ್ಪದೆ ಮಾಡಲೇಬೇಕು. ಮತ್ತು ಅಶಕ್ತರು ಶಕ್ತರಿದ್ದಾರೆ, ಅಶಕ್ತರ ಹತ್ರ ಮಾಡಿ ಏನು ಮಾಡಬೇಕಾಗ? ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಶಕ್ತಿ ಇದ್ದು ಕೂಡ ಅಶಕ್ತರ ಹತ್ರ ನಡ್ಕೊಂಡ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನು ಪ್ರಾಯಶ್ಚಿತ್ತ? ನಾವು ಖುಷಿಯಾಗುತ್ತೆ, ಮಾಡ್ಕೊಬಿಟ್ರೆ ಆಯ್ತಲ್ಲ, ಆದರೂ ಮಾಡ್ಕೊಬಿಟ್ರೆ ಆಯಿತು ಅಂತ ಹೇಳಿದರೆ ಮಾಡ್ಕೊಳ್ಳಿ. ಒಂದು ದೃಷ್ಟಾಂತ ಹೇಳ್ತೇನೆ ಅಷ್ಟೇ, ಏಕಾದಶಿ ಉಪವಾಸ ಮಾಡಲೇಬೇಕು ಕಂಪಲ್ಸರಿ. ಅಕಸ್ಮಾತ್ ಮಾಡಲಿಕ್ಕಾಗಲಿಲ್ಲ, ಪ್ರಾಯಶ್ಚಿತ್ತ ಇದೆ ಹೇಳ್ತೀವಿ ಅಂತ ಹೇಳ್ತಾರೆ. ಏನು ಪ್ರಾಯಶ್ಚಿತ್ತ ಗೊತ್ತಾ? ನಿಮಗೆ ಶಕ್ತಿಯಿಂದ ಏಕಾಶ ಉಪವಾಸ ಮಾಡಲಿಕ್ಕಾಗದೆ ಹೋದರೆ ಅದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಪಾಪ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದ್ಮೇಲೆ ಏಕಾಶಿ ಬಿಟ್ಟೇ ಬಿಡೋದು, ಪ್ರಾಯಶ್ಚಿತ್ತ ಮಾಡ್ಕೊಂಡು ಸಾಕೊಂಡ್ಕೊಂಡ್ಬಿಡ್ತೇವೆ. ಅದು ಏನು ಪ್ರಾಯಶ್ಚಿತ್ತ ಹೇಳ್ತಾರೆ ಗೊತ್ತಾ? ಒಂದೇಕಾಶಿ ಬಿಟ್ಟರೆ ಲಕ್ಷ ಪ್ರದಕ್ಷಿಣ ನಮಸ್ಕಾರ ಆಗಬೇಕು ಅಂತ ಹೇಳ್ತಾರೆ. ಗೋವಿಂದ ಏಕಾಶಿ ಮಾಡಿದ್ರೆ ಸುಲಭ. ಯಾಕೆ ಗೊತ್ತಾ? 15 ದಿವಸ ಮತ್ತೆ ಬಿಡ್ತಾರೆ ಇವರು. 15 ದಿವಸ ಲಕ್ಷ ಪ್ರದಕ್ಷಿಣೆ ಹಾಕಿರ್ಬೇಕು ಗೋವಿಂದ. ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏಕಾಶಿ ಮಾಡೋದೇ ಸಿಂಪಲ್ ಆಗುತ್ತೆ, ಪ್ರದಕ್ಷಿಣೆಗಿತ್ತ ಅದೇ ವಾಸಿ. ಅದು ಅರ್ಥ ಮಾಡಿಕೊಂಡ್ರೆ ಎದ್ದು ಕೂಡ ಅಶಕ್ತರು ಶಕ್ತರು ಮಾಡಿದರೆ ತಪ್ಪಲ್ಲ, ಶಕ್ತರು ಅಶಕ್ತರಂತೆ ಮಾಡಿದರೆ ಭಾರಿ ತಪ್ಪಾಗುತ್ತೆ. ಎದ್ದು ಹಾಗೆ ಮಾಡಬಾರದು. ಆದ್ದರಿಂದ ಅದು ಕ್ಲೇಮ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಬಹಳ ನಮ್ಮಲ್ಲೂ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಕೋಟಾ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅವ್ರಿಗೆ, ಗೊತ್ತಾಯ್ತಾ? ರಾಂಗ್ ಮೆಡಿಕಲ್ಲಿಯೂ ಹಾಕಿದ್ದಾರೆ. ಯಾರು ಎಕ್ಸಾಮಿನೇಷನ್ ರೋಗ ಇಲ್ಲ ಅಂತ ಗೊತ್ತಾಯಿತು, ಮೆಡಿಕಲ್ ಎಲ್ಲ ಕ್ಲೇಮ್ ಮಾಡಿಬಿಟ್ಟಿದ್ದಾರೆ, ರಿಮೆಂಬರ್ಸ್ಮೆಂಟೆಲ್ಲ ಪೆನಾಲ್ಟಿ ವಾಪಸ್ ತಗೋತಾರೆ ಆಮೇಲೆ, ಗೊತ್ತಾಯ್ತಾ? ಇದು ಶಾಸ್ತ್ರ ಹೇಳಿದ್ದರೆ ನಮ್ಮ ಸರ್ಕಾರನೂ ಮಾಡ್ತಿರೋದು. ಆದ್ದರಿಂದ ಎಂದು ನಾವು ಶಕ್ತಿ ಇದ್ದು ತಿಳುವಳಿಕೆನೂ ಇದ್ದು ತಪ್ಪು ಮಾಡಿದರೆ ಪಾಪ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನಮ್ಮಲ್ಲಿ ದುರಭ್ಯಾಸ, ತಿಳಿದವರಿಗೆ ದೋಷ ಇಲ್ಲ, ಅದು ಬೇರೆ. ಜೊತೆಗೆ ತಿಳಿದವರಿಗೆ ದೋಷ ಇಲ್ಲ, ಸರಿ ಆಗಿದ್ದರೆ ಕೆಟ್ಟ ಇದೆ, ಗೊತ್ತಾಗಲಿಲ್ಲ ತುಳಿದು ಬಿಟ್ಟರೆ ಸುಟ್ಟು ಬಿಡ್ತು. ಗೊತ್ತಾಗದ್ದು ನೋಡಿಬಿಟ್ಟು ಕೆಂಡ ಅಂತ ನನಗೆ ಗೊತ್ತಿದೆ ಕೆಂಡ ಅಂತ ಹೇಳಿ ಅಂತೇಳಿ ತುಳಿದ್ರೆ ಬಿಡುತ್ತಾ? ಅದು ಅಷ್ಟೇ ಸುಡುತ್ತೆ. ದಾಸರು ಕೊಟ್ಟ ಎಕ್ಸಾಂಪಲ್ ಅದು. ಕೆಂಡ ಕಾಡದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಕೆಂಡ ನೋಡಿ ಕಾಲಿಟ್ಟರೂ ಸುಡುತ್ತೆ, ನೋಡದೆ ಕಾಲಿಟ್ಟರೂ ಸುಡುತ್ತೆ. ಸೊ ತಪ್ಪನ್ನು ತಿಳಿದು ಮಾಡಿದ್ರೂ ತಪ್ಪೆ, ತಿಳಿದೇ ಮಾಡಿದರೂ ತಪ್ಪೆ. ಆದರೆ ಸ್ವಾರಸ್ಯ ಆದರೆ ತಿಳಿದು ಮಾಡಿದರೆ ತಪ್ಪು ಜಾಸ್ತಿ. ಅದು ತಿಳಿದವ್ರು ಮಾಡಿ ತಿಳಿದೇ ಇದ್ದವ್ರು ಮಾಡ್ತಾನೆ ಅಲ್ಲ, ಅವನು ತಪ್ಪಿಗಿಂತ ತಿಳಿದು ಮಾಡಿದ ತಪ್ಪಿಗೆ ಶಿಕ್ಷೆ ಜಾಸ್ತಿ ಆದಿರೋದು. ಎಂದು ಕೂಡ ತಿಳಿದವರು ಜಾಸ್ತಿ ಆಚರಣೆ ಮಾಡಬೇಕೇ ಹೊರತು ಅದು ಎಕ್ಸೆಪ್ಷನ್ ಕ್ಲೇಮ್ ಮಾಡ್ಲಿಕ್ಕೆ ಹೋಗಬಾರ್ದು. ಇದಿಷ್ಟು ಚಾತುರ್ಭಾಷ್ಯದ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಒಳ್ಳೆ ಸಿದ್ಧಿ ಕೊಡ್ತಕ್ಕಂಥ ವ್ರತ ಅದು ತಪ್ಪದೇ ಆಚರಣೆ ಮಾಡಿ ಪುಣ್ಯ ಕಟ್ಟಿಕೊಳ್ಳೋಕೆ ಹೋಗಬೇಕು. ಆಗ ನಮ್ಮ ಜೀವನ ಕೌಂಟ್ ಆಗೋದು ಹೇಗೆ ಗೊತ್ತಾ? ಎಷ್ಟು ಚಾತುರ್ಭಾಷ್ಯ ಮಾಡಿದ್ದಾನೆ, ಎಷ್ಟು ಏಕಾದಶಿ ಮಾಡಿದ್ದಾನೆ, ಅದೆಲ್ಲ ಕೌಂಟ್ ಮಾಡ್ತಾ ಹೋಗ್ತಾ. ಎಲ್ಲಿ ಹ್ಯಾಂಡ್ ರೈಟಿಂಗ್ ಸಮೇತ ಆನ್ಸರ್ ಪೇಪರ್ ಕೌಂಟ್ ಆಗುತ್ತೆ ಗೊತ್ತಲ್ಲ. ಆ ರೀತಿಯಲ್ಲಿ ಇವೆಲ್ಲರ ಪ್ಲಸ್ ಪಾಯಿಂಟ್ಸ್ ಇವೆಲ್ಲ, ನಮಗೆ ಮೈನಸ್ ಪಾಯಿಂಟ್ ಅಂತ ತಿಳ್ಕೊಂಡು ತಿಳುವಳಿಕೆ ಇಲ್ಲ ಅಂತ ಅಷ್ಟೇ ಅರ್ಥ. ಇದಿಷ್ಟು ಒಂದು ಭಾಗ. ಅದಕ್ಕೆ ಚಾತುರ್ಭಾಷ್ಯ ವ್ರತ ಒಂದೆರಡು ಪುರಾಣದಲ್ಲಿ ಬಂದಿಲ್ಲ, ಎಷ್ಟು ಪುರಾಣದಲ್ಲಿ ಬರುತ್ತೆ. ಏಕಾದಶಿ ಚಾತುರ್ಭಾಷ್ಯ ಇತ್ಯಾದಿಗಳ ಬಗ್ಗೆ ಎಲ್ಲ ಪುರಾಣದಲ್ಲೂ ಮಾಹಿತಿ ಸಿಗುತ್ತೆ. ಕೆಲವು ಪುರಾಣದಲ್ಲಿ ಸ್ಪಷ್ಟವಾಗಿ ಕೆಲವು ವಿಷಯಗಳನ್ನು ಹೇಳ್ತಾರೆ, ಕೆಲವು ಕಥೆಗಳನ್ನು ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು ಕನ್ಫರ್ಮ್ ಮಾಡ್ತಾರೆ. ಅದು ಮೊದಲಿಗೆ ಒಂದು ಊರು, ಅಲ್ಲಿ ಶಂಭುಕಾಂತ ಒಬ್ಬ ಬ್ರಾಹ್ಮಣ ಅಲ್ಲ, ಅವರು ಶಂಭುಕಾಂತ ಒಬ್ಬ ಇದ್ದ. ಅವರ ಜೀವನ ಭಾರಿ ಕಷ್ಟವಾಗಿತ್ತು, ಮದುವೆಯಾಗಿತ್ತು, ಭಾರಿ ಬಡತನ ಅವರಿಗೆ. ಎಷ್ಟು ಬಡತನ ಅಂದರೆ ಅದಕ್ಕಿಲ್ಲ ಇದಕ್ಕಿಲ್ಲ ಅಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ ಅಂಥ ಬಡತನ. ಹೆಂಡತಿ ಗರ್ಭಿಣಿ ಆಗ್ತಿದ್ಲು, ಮಗು ಹುಟ್ಟೋದು ಸಾಯೋದು, ಮಗು ಹುಟ್ಟೋದು ಸಾಯೋದು. ಅಲ್ಲಿ ಕೇಳ್ತೇವೆ ಅವ್ರು ಬದುಕಿದ್ರು, ಬಹುರು ಮೃತ ಪ್ರಜಾಪಿ ಇದ್ದ ಹಾಗೆ ಮಗು ಇಲ್ಲ ಅಂತ ಕೊರತೆ ಇಲ್ಲ, ಒಂದು ಬದುಕೋದೇ ಇಲ್ಲ, ಹೋಗಲಿ ಐಶ್ವರ್ಯ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಬರೀ ಬಟ್ಟೆಗೆ ತೇಪೆ ಹಾಕಿ ಹಾಕಿ ಬಟ್ಟೆ ಆಗಬೇಕೇ ಹೊರತು ಒಂದು ಬಟ್ಟೆ ಇಲ್ಲ, ಆಹಾರ ಇಲ್ಲ, ಆಮೇಲೆ ವಸ್ತ್ರ ಇಲ್ಲ, ಆರೋಗ್ಯ ಇಲ್ಲ, ಅವ್ರ ವಿಚಿತ್ರ ರೋಗಗಳು ಬೇರೆ, ಮಕ್ಕಳು ಹುಟ್ಟಿ ಸಾಯ್ತಾ ಇರ್ತಾರೆ, ತುಂಬ ದುಃಖ ಆಯ್ತಂತ ಅವನಿಗೆ ಒಂದು ಸೆಟ್ಟಿ ಹೇಳ್ತಾಳೆ. ಸ್ವಾಮಿ, ಇಂಥ ಹೊತ್ತಲ್ಲಿ ಶಾಸ್ತ್ರ ಹೇಳುತ್ತದೆ ಇಂಥ ದಾರಿದ್ರ್ಯ ಇದ್ದ ಕಾಲಕ್ಕೆ ಮನುಷ್ಯ ಬದುಕೇನು ಪ್ರಯೋಜನ ಇಲ್ಲ, ನಾನು ಬಿಟ್ಟು ಬೇರೆ ಕಡೆ ಬೇಕಾದ್ರೆ ಹೋಗಿಬಿಡಬಹುದು, ಆದರೆ ಧರ್ಮ ಅಲ್ಲ ಅದು. ಇವ್ರು ಬಿಟ್ಟು ಹೋಗೋ ಬರೋಸ ನನಗಿಲ್ಲ, ಒಂದೇ ಮಗು ಉಳ್ಕೊಂಡು ಕೊನೆಗೆ ಒಂದು ಮಗು ಉಳ್ಕೊಂಡಿತ್ತಂತೆ ಪಾಪ, ಅದಕ್ಕೂ ವಿಚಿತ್ರ ರೋಗ. ಏನು ಕಷ್ಟಪಡೋದು, ನಾನೀಗ ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ನಾನು ಮಗುವನ್ನು ಬಿಟ್ಟು ಹೋಗ್ತೇನೆ, ಯಾರು ಸಾಕ್ಕೊಳ್ಳಿ, ನಾನು ಹೋಗಿ ನದಿಯಲ್ಲಿ ಯಾರು ಸತ್ತೋಗ್ತೇನೆ ಅಂತ ಹೇಳಿಬಿಡ್ತಾರೆ. ಆಗ ಇವರು ತುಂಬ ದುಃಖ ಆಗುತ್ತೆ, ಏನು ಮಾಡೋದು ಯೋಚನೆ ಮಾಡಿಬಿಟ್ಟು ಗಟ್ಟಿಯಾಗಿ ಕೂಗ್ತಾನೆ. ತನ್ನ ಗತಿ ಹೀಗಾಗಿದೆ, ನನಗೇನು ಮಾಡೋಕ್ಕೆ ಸಾಧ್ಯತೆ ಇಲ್ಲ, ದಯವಿಟ್ಟು ಒಂದು ನನಗೆ ಒಂದು ತಿನ್ನಕ್ಕೂ ಏನೂ ಸಿಕ್ಕಿಲ್ಲ, ಏನಾದರೂ ಯಾರಾದರೂ ಇವತ್ತು ಒಂದು ದಿವಸದ ಪೂರ್ತಿ ಆಹಾರ ಕೊಟ್ಟರೆ ನಾಳೆಯಿಂದ ಹೇಗಾದ್ರು ಸಂಪಾದನೆ ಮಾಡ್ತಾರೆ, ಒಂದು ದಿವಸ ಅನ್ನ ಹಾಕಿ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ಆಗ ಒಬ್ಬ ಹೆಂಗಸು ಬರ್ತಾಳೆ, ಅವಳೊಬ್ಬ ವಿಧವೆ, ಗೌತಮಿ ಅಂತ ಅವಳ ಹೆಸರು. ನೋಡ್ತಾಳೆ, ಭಾರಿ ಕಷ್ಟಪಡ್ತಾ ಇದ್ದಿ, ನನಗೂ ಯಾರೂ ಇಲ್ಲ, ಆದರೆ ನಾನು ಇವತ್ತೊಂದು ದಿವಸ ಊಟ ಹಾಕ್ತೇನೆ, ಆದರೆ ನಾಳೆಯಿಂದ ಹಾಗೆಲ್ಲ ಹಾಕೋದಿಲ್ಲ, ತುಂಬ ಕೇಳ್ಕೊಂಡಿದ್ದೀಯಲ್ಲ, ಇವತ್ತೊಂದು ದಿವಸ ಹಾಕ್ತೇನೆ, ನಾಳೆಯಿಂದ ನೀರೇ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾಳೆ. ಆಗಲಿ ಅಂತ ಹೇಳ್ತಾಳೆ. ಆಗ ರಾತ್ರಿ ಊಟ ಹಾಕ್ತಾಳೆ, ಒಂದು ದಿವಸ ಬೆಳಗ್ಗೆರು ಹಾಕ್ತಾಳೆ ಪಾಪ, ಹಾಕಿ ಇವತ್ತಿನ ಬಟ್ಟೆಗೆ ಕಟ್ಟಿಕೊಡ್ತೇನೆ ಅಂತ ಒಂದು ಬುತ್ತಿ ಕಟ್ಟಿ ಕೊಡ್ತಾಳೆ, ತೊಗೊಂಡು ಹೋಗ್ತಾರೆ. ಇಬ್ಬರು ಹೋಗ್ತಾರೆ, ಅವ್ರೇನು ಕೆಲಸ ಬರೋದಿಲ್ಲ ಅವರಿಗೆ, ಹೋಗಿ ಸೌದೆ ಹೊಡೆದು ಜೀವನ ಮಾಡಬೇಕು ಅಂತ ಹೋಗ್ತಾನೆ. ಸೌದೆ ಹೊಡಿತಾರೆ, ಸಾಕಷ್ಟು ಸೌದೆ ಹೊಡಿತಾರೆ, ಸೌದೆ ರಾಶಿ ಆಗುತ್ತೆ, ಕಟ್ಕೋತಾರೆ ಅದರ ಹೊರೆ ಅಂತೇಳಿ. ಆ ಮಧ್ಯೆ ಹಸಿವೆ ಆಗುತ್ತೆ ಅಂತ ಹಾಕ್ಬಿಡ್ತಾರೆ, ನಡ್ಕೊಂಡು ಬರ್ತಾರೆ. ಭಾರಿ ಹಸಿವು, ಕಾಡು ವಾಪಸ್ ಬಂದು ತುಂಬ ಹಸಿವೆ ಆಗುತ್ತೆ, ಹೊರೆ ಬೇರೆ ಇರುತ್ತೆ, ಮಗು ಬೇರೆ ಅಳ್ತಾ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ತುಂಬ ಆಯಾಸ ದಪ್ಪ ಅಂತ ಬಿದ್ದುಬಿಡ್ತಾರೆ. ಇದು ಎಚ್ಚರದ ಬಿಡ್ತಾರೆ. ಆಗ ಬುರಿ ಅಲ್ಲಿ ಹೋಗ್ತಾ ಇರ್ತಾರೆ, ಕಾಲ ಬಂತ ಬುರಿ ಹೋಗ್ತಿರ್ತಾರೆ, ನೋಡ್ತಾರೆ. ದಾರಿಗಳ ಬಗ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಕರುಣೆ ಅವರು ಕೂಡ ರಾಯರ ಬಗ್ಗೆನೇ ರಾಯರು ಹೇಳ್ತಾರೆ, ಜಗನ್ನಾಥಾಸರು ಬರೀತಾರೆ, ಕಾರುಣ್ಯ ವಾರಿಧಿಯ ಬಾರು ಅಂತ ಕರೀತಾರೆ. ದೇವರುತ್ತು ಪರಮ ಕರುಣಾ ಸಿಂಧು ನೀರೆಂದು ಅಂದರೆ ಸ್ತೋತ್ರ ಮಾಡ್ತಾರೆ. ನೋಡ್ತಾರೆ ಪಾಪ, ಬಾಯಿಲಿ ನೀರು ಹಾಕ್ತಾರೆ, ಇಬ್ಬರಿಗೂ ಎಚ್ಚರಿಕೆ ಬರುತ್ತೆ, ನೀರು ಕುಡಿತಾರೆ, ಏನು ಅಂತ ಕೇಳ್ತಾರೆ. ಸ್ವಾಮಿ, ಅವರು ಬರೀ ನೀರು ಹಾಕಿದ್ದಲ್ಲ, ಆ ಋಷಿಗಳು ಕೊಟ್ಟ ನೀರು ಅಂದರೆ ಹೇಗಿರಬೇಕು? ಹೋಟ್ಲಲ್ಲಿ ಬರೀ ಊಟ, ಮಠದಲ್ಲಿ ಕೊಟ್ಟರೆ ಪ್ರಸಾದ, ಅದು ಬರೀ ಊಟ ಅಲ್ಲ, ಪ್ರಸಾದ ಅಂತ ಕರೀತಾರೆ. ಅಲ್ಲಿ ಒತ್ತರ ಶಕ್ತಿ ಇತ್ತು, ಅದರೊಳಗೆ ಹೊಸ ಚೈತನ್ಯ ಬಂದಾಗ ಆಯ್ತು ಅವರಿಗೆ. ಅದಕ್ಕೆ ಹೇಳ್ತಾರೆ, ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ, ಎಲ್ಲೋ ತಿಂದರೆ ದೇಹಕ್ಕೆ ಮುಟ್ಟುತ್ತಷ್ಟೇ, ಮನಸ್ಸಿಗೆ ಮುಟ್ಟೋದಿಲ್ಲ. ಆದರೆ ಜ್ಞಾನಿಗಳು ಕೊಟ್ಟು ಅನ್ನ ತಿಂದರೆ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ. ಒಳ್ಳೆ ವಿದ್ಯಾವಂತನಾಗ್ತಾನೆ, ಬುದ್ಧಿವಂತನಾಗ್ತಾನೆ, ವಿವೇಕಿಯಾಗ್ತಾನೆ, ಸಜ್ಜದರಾಗ್ತಾನೆ. ಮುಖ್ಯವಾಗಿ ಅವ್ರ ಬುದ್ಧಿ ಹೊಸ ಒಂದು ಬದಲಾವಣೆ ಆದಾಗ ಆಯಿತು, ವಿಚಿತ್ರವಾದ ಸ್ಥಿತಿ ಬಂತು. ಭಾರಿ ಖುಷಿಪಟ್ಟ ಅವರು, ಸ್ವಾಮಿ ಎಷ್ಟು ಅನುಗ್ರಹ ಮಾಡಿದ್ದೀರಿ, ಇವರು ನೋಡಿದರೆ ಗೊತ್ತಾಗ್ತದೆ ಭಾರಿ ದೊಡ್ಡವರು ನೀವು, ದಯವಿಟ್ಟು ನನ್ನ ಸ್ಥಿತಿ ಏನು ಕಾರಣ ಹೇಳ್ತೀರಾ ಅಂತ ಕೇಳ್ತಾರೆ. ಇಷ್ಟು ದಾರಿದ್ರ್ಯಕ್ಕೆ ಯಾಕೆ ಬಂತು? ಈ ಜನ್ಮದಲ್ಲಿ ಏನೋ ತಪ್ಪು ಮಾಡಿದಾಗ ನೆನಪಿಲ್ಲ ನನಗೆ. ಇಷ್ಟು ದಾರಿದ್ರ್ಯ ಯಾಕೆ ಬಂತು? ರೋಗ ಯಾತಕ್ಕೆ ಬಂತು? ಮಗು ಯಾಕೆ ಸತ್ತೋಯ್ತು? ಇದು ಯಾಕೆ ಒಂದೊಂದೇ ಉಳ್ಕೊಂಡಿದೆ? ಹೆಂಡತಿ ಯಾಕೆ ಇಷ್ಟು ಕಷ್ಟಪಡ್ತಾಳೆ? ಎಲ್ಲ ಹೇಳಬೇಕು ಅಂತ ಕೇಳಿದಾಗ ಅವ್ರು ಜ್ಞಾನದೃಷ್ಟಿಯಿಂದ ನೋಡಿದ್ರಂತೆ. ಪಾಪ ನೋಡಿ ತಕ್ಷಣ ಹೇಳ್ತಾರೆ, ನಮಗೆ ಜ್ಞಾನದೃಷ್ಟಿ ಒಂದು ಅರ್ಥ ಆಗ್ತದೆ. ಮೆಡಿಕಲ್ ದೃಷ್ಟಿ ಬೇರೆ, ನಮ್ಮ ದೃಷ್ಟಿ ಬೇರೆ. ಡಾಕ್ಟ್ರ್ ನೋಡ್ತಾರೆ ಕೆಲವು ವಿಷಯ ಹೇಳ್ತಾರೆ, ಎಕ್ಸ್ರೇ ನಾವು ನೋಡ್ತೀವಿ ಏನು ಗೊತ್ತಾಗುತ್ತೆ? ಏ ಚೆನ್ನಾಗಿಲ್ಲ ಫೋಟೋ ಅಂತೀವಿ ಅಷ್ಟೇ, ಗೊತ್ತಾಗೋದಿಲ್ಲ. ಡಾಕ್ಟ್ರಿಗೆ ಅರ್ಥ ಆಗುತ್ತೆ, ಡಾಕ್ಟ್ರಿಗೆ ಎಕ್ಸ್ರೇ ಓದಲಿಕ್ಕೆ ಹೇಗೆ ಬರುತ್ತೋ, ಜ್ಞಾನಿಗಳಿಗೆ ಹಣೆ ಬರ ಕಾಣಿಸುತ್ತಂತೆ. ಎಲ್ಲ ನೋಡ್ತಾರೆ, ನೋಡು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಒಂದು ಊರು, ಅಲ್ಲೊಬ್ಬ ಬ್ರಾಹ್ಮಣ ಇದ್ದ, ಬಹಳ ಒಳ್ಳೆಯವರು, ಆದರೆ ಭಯಂಕರ ಲೋಭಿಯವರು, ಯಾರಿಗೂ ಅನ್ನ ಹಾಕಿ ಗೊತ್ತಿಲ್ಲ ಅವರಿಗೆ. ಭಾರಿ ದುಷ್ಟ, ಆದರ್ಶದಲ್ಲಿ ದುಷ್ಟ, ಕೆಟ್ಟತನ ಮಾಡಬೇಕು ಅಂತಲ್ಲ, ಜಿಪುಣ ಅವರು, ಭಾರಿ ಜಿಪುಣ ಅವರು. ಎಷ್ಟೇ ಸಂಪತ್ತಿದ್ದರೂ ಕೂಡ ಅವ್ರು ಯಾರಿಗೂ ಕೊಡ್ತಿರಲಿಲ್ಲ, ಈ ಭಾರಿ ಶ್ರೀಮತಿಗೆ ಇದ್ದರೂ ಕೂಡ ಹೆಂಡತಿಗೆ ಮಕ್ಕಳಿಗೂ ಕೊಡ್ತಿರಲಿಲ್ಲ. ಬರೀ ಯಾವಾಗಲೂ ಕೂಡ ಅದೇ ಒಂದು ಆಸೆ ಅವರಿಗೆ. ಈ ಮಾಡಿ 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 ತುಂಬ ದಿವಸ ಕಾಲ ಕಳೀತಾ ಇದ್ದಾರೆ. ಹೆಂಡತಿಗೆ ನೋಡಿದರೆ ತಾರ ಥರ ಮಾಡೋಕ್ಕೆ ಅಪೇಕ್ಷೆ, ಪಾಪ ಇವರಿಗೆ ಯಾವ ಅಪೇಕ್ಷೆನೂ ಇಲ್ಲ. ಎಲ್ಲ ಕೂಡಿಡೋದು ಎಷ್ಟು ದುಷ್ಟ ಅಂತ ಕೇಳಿದ್ರೆ ಹೇಳ್ತಾರೆ, ಅವರು ಮನೆಯಲ್ಲಿ ಅಷ್ಟು ಸಂಪತ್ತಿದ್ರು ಮನೆಯಲ್ಲಿ ಅಡುಗೆ ಮಾಡ್ತಿದ್ದಿಲ್ಲ, ಊಟ ಮಾಡ್ತಿದ್ದಿಲ್ಲ, ಯಾರು ಊಟ ಕರೀತಾರಾ ಅಂತ ಕಾಯ್ತಾ ಇದ್ದಂತೆ, ದಿವಸ ಪೂರ್ತಿ ಕಾಯೋದು. ಸೀರೆ ಊಟದ ಹೊತ್ತು ಬೀರಿದ ಮೇಲೆ ಯಾರೋ ಕರೀಲೇ ಇಲ್ವಲ್ಲ ಇವತ್ತು, ಭಾರಿ ದುಃಖ ಪಟ್ಕೊಂಡ್ಬಿಟ್ಟು ಕೊನೆಗೆ ಮನೆ ಅಡುಗೆ ಮಾಡು ಅಂತ ಹೇಳೋದು. ಹೆಚ್ಚು ಮಾಡಬೇಡ, ಬರೀ ಗಂಜಿ ಮಾಡು ಸಾಕು, ಅಷ್ಟೊಂದೇ ಮನೆಯಲ್ಲಿ ವೇಸ್ಟ್ ಆಗಬಾರ್ದಲ್ಲ. ಎಂಥ ಜಿಪುಡ್ ವಿಚಿತ್ರ ಜಿಪುಡರು, ವಿಚಿತ್ರ ಪುರದರ್ಸ ಬದಲು ಹಾಗೇ ಇದ್ರಂತೆ. ಅವರು ಕಾಸು ದಾರ ಮಾಡಿ ಕಿಲುಬು ಕಾಸು ಕೊಡ್ತಿದ್ರು ಅಂತ ಹೇಳ್ತಾರೆ, ಅಷ್ಟರ ಮಟ್ಟಿಗೆ. ಆದರೆ ದೊಡ್ಡ ಜ್ಞಾನಿಗಳಾದ್ದರಿಂದ ದೇವ್ರ ಪ್ರಾರಂಭ ಮುಗಿತು, ಜಗತ್ತಿಗೆ ಉಪಕಾರ ಮಾಡ್ತಕ್ಕಂಥ ದಾಸರೆಂದರೆ ಪುರಂದರ ದಾಸರಯ್ಯ ಆಗ್ಬೋದು. ಇವರಿಗೆ ಅಂಥ ಯೋಗ ಇಲ್ಲ, ಹೆಂಡತಿ ಭಾರಿ ದುಃಖ ಪಡ್ತಾ ಇದ್ದ. ಕೊನೆಗೊಂದು ದಿವಸ ಅವರು ಬೇರೆ ಊರಿಗೆ ಅಂತ ಹೊರಟ, ಯಾಕೆ ಆ ಊರಲ್ಲಿ ಯಾರೂ ಕರೀಲಿಲ್ಲ ಊಟಕ್ಕೆ, ಅವನು ಬೇರೆ ಊರಲ್ಲಿ ಸಿಗುತ್ತಾ ಅಂತ ಹೊಡಿ ಹುಡುಕೊಂಡು ಬಂದಂಥ ಊಟ. ಎಷ್ಟು ಮಟ್ಟಿಗೆ ಅವರು ಕುಡಿಯೋ ಪದ್ಧತಿ ಮಾಡಿಕೊಂಡಿದ್ದ ಬದುಕು ಸಾಕ್ಷಿ ಇದು. ಅಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಪರಡಾದ ಅಂತ ಅವ್ರ ಹೆಸರು, ಪರಡಾದ ಅಂತ ಒಬ್ಬ ತುಂಬ ವಯಸ್ಸಾದವರಲ್ಲ, ತರುಣ ಯುವಕ ಬರ್ತಾನೆ. ಇವಳು ಮನೆಗೆ ಬರ್ತಾರೆ, ಪಾಪ ಅವಳು ನೋಡ್ತಾಳೆ, ಇವಳು ತುಂಬ ಆಯಾಸ ಪಟ್ಟಿದ್ದರು, ನೋಡ್ತಾಳೆ, ಯೋಚನೆ ಮಾಡ್ತಾಳೆ, ಆಚಾರ್ಯ ಬಂದಿದ್ದೀರಿ, ಯಜಮಾನ್ರು ಊರಲ್ಲಿಲ್ಲ, ಆ ಊರಲ್ಲಿದ್ದರೆ ಒಂದು ಏನು ಇವ್ ಕೊಡೋಕೆ ಆಗ್ತಿದ್ದಿಲ್ಲ, ನಾನು ಊರಲ್ಲಿಲ್ಲ, ನನ್ನ ಪುಣ್ಯ, ಇವು ತುಂಬ ಹಸಿವಾದ ಕಾಣುತ್ತೆ, ಅಡುಗೆ ಮಾಡಿ ಹಾಕ್ತಾರೆ ಅಂತ ಅಡುಗೆ ಮಾಡಿ ಹಾಕ್ತಾಳೆ. ಪಾಪ ಬೇಗ ಊಟ ಮಾಡಿ ಬಂದರೆ ಕಷ್ಟ ಅವರು ಅಂತ ಜೊತೆಗೆ ಬೇಗ ಊಟ ಮಾಡಿದ್ದು ಊಟನ ಮುಗಿಸ್ತಾಳೆ. ಕೊನೆ ಕೇಳ್ತಾಳೆ, ಏನು ಬೇಕಾಗಿತ್ತು ನಿಮಗೆ, ಏನಾರು ಅವಶ್ಯಕತೆ ಇತ್ತು ಅಂತ ಕೇಳ್ತಾಳೆ. ಹೌದು, ನಾನು ವಿದ್ಯಾರ್ಥಿಯಾಗಿ ಕಾಶಿಗೆ ಹೋಗಬೇಕು ಅಂದ್ಕೊಂಡಿದ್ದೇನೆ, 12 ವರ್ಷ ಓದಬೇಕು ಅಂತ ಯೋಚನೆ ಮಾಡಿದ್ದೇನೆ, ಆದರೆ ನನಗೆ ಗುರುದಕ್ಷಿಣೆ ಕೊಡಲಿಕ್ಕೆ ಇರಲಿಕ್ಕೆ ಏನು ದುಡ್ಡು ನನಗಿಲ್ಲ, ಅದಕ್ಕಾಗಿ ಸ್ವಲ್ಪ ಧನ ಸಹಾಯ ಮಾಡಿದರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ನಮ್ಮಲ್ಲಿ ಧನಕ್ಕೇನು ಕೊರತೆ ಇಲ್ಲ, ನಮ್ಮ ಯಜಮಾನರು ಕೊಡೋ ಬುದ್ಧಿ ಇಲ್ಲ, ಒಂದು ಕೆಲಸ ಮಾಡಿ ಹೇಗೂ ಬರೆಯಲಿಲ್ಲ ಅವರು, ಅದು ಬರೋದ್ರೊಳಗೆ ಸ್ವಲ್ಪ ದಾರಿ ತೋರಿಸ್ತೇನೆ, ಎಲ್ಲ ಕೂಡಿ ಹಾಕಿದ್ದಾರೆ ಯಜಮಾನರು ಅಂತ ಹೇಳ್ತಾಳೆ. ಹಿಂದಿನ ಕಾಲ ಬ್ಯಾಂಕಿನ ಕಾಲ ಅಲ್ಲ ಅದು, ಎಲ್ಲ ಬರೆಯಲ್ಲೆಲ್ಲ ಕೂಡಿಡೋ ಕಾಲ, ಎಲ್ಲ ಕೂಡಿ ಹಾಕಿದ್ದಾರೆ, ಬೇಗ ತೊಗೊಂಡು ಹೋಗಿಬಿಡಿ ಅಂತ ಕರೆ ಹೋಗ್ತಾರೆ. ತೋರಿಸ್ತಾಳೆ, ತೆಗೆದು ನೋಡ್ತಾಳೆ, ರಾಶಿ ರಾಶಿ ಸಂಪತ್ತು ತಗೋ ಅಂತ ಹೇಳಿದ ತಕ್ಷಣ ತೊಗೊಳಕ್ಕೆ ಹೋಗ್ತಾರೆ, ದೊಡ್ಡ ಹಾವು ಬರುತ್ತೆ ಅಲ್ಲಿಗೆ, ಇದು ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ತೊಗೊಳಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ ಅಂದರೆ ಇದು ನಿನ್ನ ದುಡ್ಡಲ್ಲ ತೊಗೊಳೋದಕ್ಕೆ. ಇವಳು ಹೇಳ್ತಾಳೆ ತೊಗೋಬೋದು ಅಂತ ಕೇಳಿ, ಅವಳು ದುಡ್ಡು ಅಲ್ಲ, ಯಜಮಾನ ದುಡ್ಡು ಕೂಡ ಅಲ್ಲ, ಅವನ ದುಡ್ಡು ಕೂಡ ಅಲ್ಲ, ಇದು ಕೂಡಿಟ್ಟಿರೋದು ಅವನು, ತೊಗೊಳ್ಳೋ ಹಕ್ಕು ಅವನಿಗಿಲ್ಲ, ಆದ್ದರಿಂದ ಯಾರು ಮುಟ್ಟಾಗಿಲ್ಲ ಅಂತ ಹೇಳಿದ್ದಂತೆ. ಮತ್ತು ಯಾರು ದುಡ್ಡಿದು? ಒಬ್ರು ಇದ್ದಾರೆ, ಅವ್ರಿಗೆ ಸೇರಿದ ದುಡ್ಡಿದು, ಅವ್ರು ಅನುಮತಿ ಕೊಟ್ಟರೆ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ರು. ಅನುಮತಿ ಮಾತ್ರ ಕೊಟ್ಟರೆ ಮಾತ್ರ ಕೊಡ್ತೇನೆ, ಅನುಮತಿ ತೊಗೊಂಡು ಹೋಗ್ಬೇಕು, ಹೋಗ್ಬೇಕು ನೀನೀಗ, ಯಾರು ಅನುಮತಿ ಬೇಕು ಅಂತ ಹೇಳ್ತಾರೆ. ಇವರೇ ಶಂಭುಕ ಇದ್ದಲ್ಲ ಶೂದ್ರ, ಅವ್ರ ಹತ್ರ ಹೋಗಬೇಕು, ಅವರು ದುಡ್ಡಿದೆಲ್ಲ ಕೂಡ. ಆ ಬುದುಕಿ ಏನು ಮಾಡಿದ್ಲು ಗೊತ್ತಾ, ಗಾಲವ ಬ್ರಾಹ್ಮಣ ಸಿಗೋದಕ್ಕಿಂತ ಬುದುಕಿ ಹೇಳಿರ್ತಾಳೆ, ನಾಳೆಯಿಂದ ಕೆಲಸ ಮಾಡಬೇಕು ಅನ್ನ ಹಾಕಿದ್ದೇನೆ, ಆದರೆ ಸುಮ್ಮನೆ ಕೇಳ್ತಕ್ಕಂದ್ರೆ ಉಪಯೋಗ ಇಲ್ಲ, ತಿರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿರ್ತಾಳೆ. ಆಗ ಸಂಕಲ್ಪ ಮಾಡ್ತಾರೆ ನೋಡಿ, ಏನು ಸಂಕಲ್ಪ ಅಂದರೆ, ನಾನು ದಿವಸಕ್ಕೆ ಏನೇನು ಸಂಪಾದನೆ ಮಾಡ್ತಾರೋ ಅದರ ಒಂದು ನಾಲ್ಕನೇ ಒಂದು ಭಾಗನ ದಾರ ಮಾಡ್ತಾರೆ ಅಂತ ಹಚ್ಕೊಂಡಿರ್ತಾರೆ. ನಮಗೆ ಅರ್ಥ ಆಗ್ತದೆ ಈಗ ಸಂಪಾದನೆಯಲ್ಲಿ ನಾವು ದಾರ 10% ಕೊಡಬೇಕು 1% ಕೊಡಬೇಕು ಅಂತಲ್ಲ, 8% ಕೊಡಬಾರ್ದು ನಾವು ತಿಳ್ಕೊಂಡಿರೋದು. ಶಾಸ್ತ್ರ ಹೇಳ್ತದೆ 1/4 ಕೊಡಬೇಕಂತ. ಗೌರ್ಮೆಂಟ್ ಟ್ಯಾಕ್ಸ್ಗಿಂತ ಜಾಸ್ತಿ ಅದು, ಇನ್ಕಮ್ ಟ್ಯಾಕ್ಸ್ ಅಷ್ಟಿಲ್ಲ ಗೌರ್ಮೆಂಟ್ದು, ಶಾಸ್ತ್ರದ ಪ್ರಕಾರ ಜಾಸ್ತಿ ಇದೆ. 1/4 ದಾರ ಮಾಡ್ಬೇಕಂತ ಪ್ರತಿಯೊಬ್ಬರು ಕೂಡ ಆ ಸಂಕಲ್ಪ ಮಾಡಿಸಿರ್ತಾಳೆ. ಆ ಸಂಕಲ್ಪ ಮಾಡಿದ್ರ ಪ್ರಭಾವದಿಂದ ಅಕೌಂಟ್ ಶುರುವಾಗಿತ್ತಂತಾಗಲೇ ಇವತ್ತು ಅಲ್ಲಿ ದಾರ ಮಾಡ್ತೇವೆ ಅಂದ್ಕೊಂಡು ಇಲ್ಲಿ ಅಕೌಂಟ್ ಬೆಳೀತಾ ಇದೆ ಈಗಾಗಲೇ. ಅದರಿಂದಾಗಿ ಅವರಿಗೆ ಸೇರ್ಬೇಕಾದ ದುಡ್ಡಿದು, ಅವ್ರು ಒಪ್ಪಿಗೆ ಕೊಟ್ಟರೆ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಿದೆ ಒಪ್ಪಿಗೆ ತೊಗೊಂಡು ಎಲ್ಲಿದ್ದಾರೆ ಅವರು, ಅಡ್ರೆಸ್ ಹೇಳುತ್ತೆ ಪಾಪ ಅದು ಹಾವು, ಸೀದಾ ಹುಡ್ಕೊಂಡು ಹೋಗ್ತಾರೆ. ಆ ವ್ಯಕ್ತಿ ಸಿಗ್ತಾರೆ, ಹೋಗಿ ಕೇಳ್ತಾರೆ ದಾರ ಕೊಡಬೇಕಾಗಿತ್ತು ಕೊಡು ಅಂತ ಕೇಳಿದರೆ, ನಾನು ಹಳೆ ಬಾರ ನಾನೇ ದಾರ ಕೊಡ್ತೇನೆ ನೋಡಿ ಹೇಗಿದ್ದೇನೆ ನಾನೀಗ, ಏನಿಲ್ಲ ತಿರುಗುಲಿ ಮಾಡ್ಕೊಂಡು ಬದುಕ್ತಿದ್ದಾರೆ, ಏನೂ ಇಲ್ಲ ನನಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ದುಡ್ಡಿದ್ರೆ ತಾನೇ ಕೊಡೋದು, ಅವೆಲ್ಲ ಇಲ್ಲ. ಇದ್ರೆ ಕೊಡ್ತಿದ್ದೇವೋ ಇಲ್ಲೋ ಕೊಡ್ತಿದ್ದೆ, ಹಾಗೆ ನನಗೆ ಇಷ್ಟು ಬೇಕಾಗಿದೆ ಕೊಡು ಅಂತ ಹೇಳ್ತಾನೆ. ಇಲ್ಲ ನನ್ನ ಹತ್ರ ಕೊಡ್ತೀರಿ ಸಂಕಲ್ಪ ಮಾಡು ಸಾಕು ತೊಗೊಂಡೋಗ್ತೇನೆ ಅಂತ ಹೇಳ್ತಾನೆ. ಆಯಿತು ಅಂತ ಸಂಕಲ್ಪ ಮಾಡ್ತಾರೆ, ಸೀದಾ ವಾಪಸ್ ಬರ್ತಾರೆ. ಎಷ್ಟು ಐಡಿಯಾಗೋ ಸೀದಾ ವಾಪಸ್ ಬರ್ತಾರೆ. ಅವ್ರು ಅಲ್ಲಿ ಅವ್ರು ಸಹ ಕೃಷ್ಣಾರ್ಪ ಹೇಳಿದ್ದಲ್ಲ ಅನುಮತಿ ತೊಗೊಂಡು ಬಂದಿದ್ದೇನೆ ಈಗ ತೊಗೊಳ್ಬೋದಾ ಅಂತ ಸೀದಾ ಹೋಗ್ತಾರೆ. ಮತ್ತೆ ತೆಗೆದು ನೋಡ್ತಾರೆ, ಆ ಬ್ರಾಹ್ಮಣ ಅವತ್ತು ಊರಲ್ಲಿರೋದಿಲ್ಲ, ಅವ್ರ ಗಂಡ ಅವತ್ತು ಊರಲ್ಲಿರೋದಿಲ್ಲ. ತೆಗೆದು ನೋಡ್ತಾರೆ ಸಂಪತ್ತಿತ್ತು ಕೈಯಾಗಲಿಗೆ ಹೋಗ್ತಾರೆ. ಆಗ ಅದು ಹಾವು ಸುಬ್ಬಡೇ ಇರುತ್ತೆ. ಅವ್ರು ಎಷ್ಟು ಕೃಷ್ಣಾರ್ಪ ಹೇಳಿದ್ನಲ್ಲ ಇವ್ರು ಹೇಗೋ ನೋಡ್ದ, ಜಾಸ್ತಿ ತೊಗೊಬಾರ್ದಂತ ಕೈ ಹಾಕಿದ ಬುಸ್ ಅಂತ ಬಂತು. ಮತ್ತೆ ತೊಗೊಂಡಾಗಿಲ್ಲ ಅದನ್ನು ನೀನೀಗ ಹೆಚ್ಚು ತೊಗೊಂಡ್ರೆ ಕಚ್ಚಾಕ್ಬಿಡ್ತೀರಿ ಅಷ್ಟೇ. ಎಷ್ಟು ಕೃಷ್ಣಾರ್ಪ ಅಷ್ಟೇ ತೊಗೋಬೇಕು ನೀನೀಗ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತದೆ ಅಂದರೆ ಗ್ಯಾರಂಟಿ ಅರ್ಥ ಆಗುತ್ತೆ. ಬ್ಯಾಂಕಿಗೆ ಹೋಗುತ್ತೆ ಎಷ್ಟು ದುಡ್ಡು ಇರುತ್ತೆ ಕೈಗೆ ತೊಗೊಳಕ್ಕೆ ಬರುತ್ತಾರ ಅದರ ನೋಡ್ಬೇಕಷ್ಟೆ, ತೊಗೊಳಕ್ಕೆ ಬರೋದಿಲ್ಲ. ತೊಗೊಳ್ಬೇಕಾದ್ರೆ ಏನು ಮಾಡಬೇಕಾಗ, ಯಾರು ದುಡ್ಡು ಇರುತ್ತೋ ಚೆಕ್ ಕೊಡಬೇಕು. ಅವ್ನು ಓದ್ತಾರೆ, ಅವ್ರಿಗೆ ಎಷ್ಟು ಚೆಕ್ ಕೊಡ್ತಾರೆ, ಅವ್ರಿಗೆ 1,000 ಬೇಕಾದ 100 ಚೆಕ್ ಕೊಡ್ತಾರೆ. ನೋಟ್ಸ್ ಹೇಳ್ಬಾರ್ದ, 100 ಒಂದು ತಿದ್ಕೊಂಡ ಮುಂದೆ ಏನು ಮಾಡ್ತಾರಾಗ, ದೂರು ಕೊಡೋದಿಲ್ಲ. ಇಡೀ ಚೆಕ್ ಇನ್ವ್ಯಾಲಿಡ್ ಆಗುತ್ತೆ, ಗೊತ್ತಾಯ್ತು, ಇಡೀ ಚೆಕ್ ಇನ್ವ್ಯಾಲಿಡ್ ಆಗುತ್ತೆ ಹೊರತು ತೆಗೆದಾಕ್ಬಿಟ್ಟು ಕೊಡೋದಿಲ್ಲ ಅವರು. ಇದು ಅರ್ಥ ಮಾಡಿಕೊಟ್ಟು ಕೃಷ್ಣಾರ್ಪಣ ಎಷ್ಟಂದಿರ್ತಾರೋ ಅಷ್ಟು ಭಾಗ ಮಾತ್ರ ಸೇರುತ್ತೆ. ಕೃಷ್ಣಾರ್ಪಣ ಅರ್ಥ ಆಗೋದಿಲ್ಲ, ಚೆಕ್ನಲ್ಲಿ ಎಷ್ಟು ಬರೆದು ಸೈನ್ ಮಾಡಿದ್ರೆ ಅಷ್ಟು ಮಾತ್ರ ವ್ಯಾಲಿಡ್ ಅದು, ಹೆಚ್ಚು ತೊಗೊಂಡ್ರೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ಕಾರದ ಪಾಲಿಸಿಗಳೆಲ್ಲ ಶಾಸ್ತ್ರದ ಪಾಲಿಸಿಗಳು, ಬೈಯೋದು ಶಾಸ್ತ್ರನ ಫಾಲೋ ಮಾಡ್ತಿರೋ ಶಾಸ್ತ್ರನೇ ಅವರು, ಬೇರೆ ಬರ್ತಾರಲ್ಲ ಶಾಸ್ತ್ರದಲ್ಲಿ ರಿವೋರ್ಟ್ ಇದ್ದಾಗೆ. ಎಷ್ಟು ಅಷ್ಟಕ್ಕೆ ಜಾಸ್ತಿ ತೊಗೊಳಗಿಲ್ವೇ ಇಲ್ಲ ಅವರು, ಅಷ್ಟು ತೊಗೊ ಜಾಸ್ತಿ ಅವ್ರು ಬಿಡೋಲ್ಲ ಅಂತ ಹೇಳ್ತಷ್ಟು ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಏನಿದು ಎಂಥ ಮ್ಯಾಜಿಕ್ ಅಂತ ಯೋಚನೆ ಮಾಡಿಬಿಟ್ಟು ತಿಂದೇನು ಅಷ್ಟೇ ತೊಗೊಂಡು ಹೋಗಕ್ಕೆ ಹೋಗ್ತಾರೆ, ಯಜಮಾನ ಬಂದೇ ಬಿಡ್ತಾರೆ ಅಷ್ಟೊತ್ತಿಗೆ ಅವ್ರ ಮನೆ ಓನರು. ಭಯಂಕರ ಜೀಪಡ, ಎಷ್ಟು ಸಿಟ್ಟು ಬಂದು ಗೊತ್ತಾ ಅವರಿಗೆ, ಎಷ್ಟು ಕಷ್ಟಪಟ್ಟು ಗೂಡಿ ಹಾಕಿದ್ದೇನೆ, ಊಟ ಇಲ್ಲ ತಿಂಡಿ ಇಲ್ಲ ಗೂಡಿ ಹಾಕಿದ್ದೇನೆ, ಇವ್ರು ನೋಡಿದ್ರೆ ಕಂಡವಳಿಗೆ ಕೊಡ್ತಾರೆ ಅಂತ ತಿಳ್ಕೊಂಡು ಬೈತಾರೆ ಹೇಳ್ತೇನೆ, ಬಾಯ ಬಂದಷ್ಟು ಬೈತಾನೆ. ಅವ್ರು ಹೇಳ್ತಾಳೆ, ಸ್ವಾಮಿ ಕತೆ ನಿಮಗೆ ಅರ್ಥ ಆಗೋದಿಲ್ಲ, ನಿಮಗೊಂದು ವಿಷಯ ಗೊತ್ತಿಲ್ಲ, ನೀವೇನು ನಿಮಗೆಂತ ಕೂಡಿ ಹಾಕಿದ್ದೀರಿ, ವಿಶೇಷದೆಲ್ಲ ನಡೀತು ಅಂತ ಎಲ್ಲ ಕತೆ ಹೇಳ್ತಾಳು ಅವಳು. ಆಚಾರ ಬಂದರು ತೊಗೊಳಕ್ಕೆ ಹೇಳಿದೆ, ಹಾವು ಕಾಯ್ತಾ ಇದೆ ತೊಗೊಳಕ್ಕಾಗಲಿಲ್ಲ, ಎಲ್ಲ ಕತೆ ಹೇಳಿದ ಮೇಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅವ್ರಿಗೆ ಸಿಟ್ಟುಗಿಟ್ಟು ಹೋಗಿಬಿಡುತ್ತೆ. ಆಶ್ಚರ್ಯ ಆಗಿಬಿಟ್ಟು ಅಲ್ಲಿಗೆ ಹೋಗ್ತಾನೆ, ಹೋಗಿಬಿಟ್ಟು ಕೇಳ್ತಾನೆ, ಎಲ್ಲ ಹಾವೆ ದಡ್ಡ ಸಂಪಾದನೆ ಇದು, ನಾನು ಕೂಡಿ ಹಾಕಿರೋದು, ನನಗೆ ಸೇರೋದಿಲ್ಲ ಅಂತ ಹೇಳ್ತೀಯಲ್ಲ, ಅದರ ಹಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಯಾವ ನ್ಯಾಯ ಅಂತ ಕೇಳಿದರೆ ಹೇಳ್ತಾಳೆ, ಹೌದು ನಿನಗೆ ಹಕ್ಕಿಲ್ಲ ಅಂತ ಹೇಳ್ತಾಳೆ. ನಿನಗೆ ಹಕ್ಕಿಲ್ಲ, ಒಬ್ರು ಶಂಭೂಕ ಅಂತ ಒಬ್ರು ಇದ್ದಾನೆ, ಅವರು ಕೂಡಿ ಹಾಕ್ತಿದ್ದಾರೆ, ಅವರು ತೊಗೊಳೋದು ನಾಳೆ, ಇವ್ರು ನೀನು ತೊಗೊಳಗಿಲ್ಲ ಇದನ್ನು, ಅವ್ರು ತೊಗೊಳ್ಬೇಕು, ನೀನು ತೊಗೊಳ್ಳೋ ಹಕ್ಕು ನಿನಗಿಲ್ಲ ಅಂತ ಹೇಳಿದ್ದಂತೆ. ಆಗಿರೋ ಆಶ್ಚರ್ಯ ಆಯಿತು, ಯಾಕೆ ಸಾಧ್ಯ ಇಲ್ಲ ಅಂದರೆ ನಿನಗೆ ತಿನ್ನೋ ಯೋಗ ಇಲ್ಲ, ಇನ್ನೊಬ್ಬರಿಗೆ ಕೊಡದವರಿಗೆ ತಿನ್ನೋ ಯೋಗ ಬರೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಎಂದು ಯಾರೇ ತಾರತರ್ಮ ಮಾಡಿಲ್ಲ ಆದ್ದರಿಂದ ತಿನ್ನೋ ಯೋಗ ನಿನಗಿಲ್ಲ, ಅವರು ಮಾಡ್ತಿದ್ದಾರೆ ಅವ್ರಿಗೆ ಯೋಗ ಇದೆ, ಅದಕ್ಕೆ ಅವರೇ ತೊಗೊಬೇಕು, ನೀನು ತೊಗೊಳೋಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಈಗ ನಮಗೆ ಅರ್ಥ ಆಗುತ್ತೆ, ಬ್ಯಾಂಕಲ್ಲಿ ಸುಮ್ಮನೆ ದುಡ್ಡು ಕೇಳೋದು, ಇನ್ವೆಸ್ಟ್ ಮಾಡಿದವರು ದುಡ್ಡು ಕೊಡ್ತಾರೆ ಹೊರತು ಸುಮ್ಮನೆ ದುಡ್ಡು ಕೊಟ್ಟರೆ ಗತಿ ಏನಾಗಬೇಕು. ಅವರು LIC ಪಾಲಿಸಿ ಬಂತು ಯಾರ್ದು ನೋಡಿದ, ಲಕ್ಷಾಂತರ ರೂಪಾಯಿ ಇವ್ರು ಯೋಚನೆ ಮಾಡಿ, ನನಗೂ ಕೊಡಿ ಅಂತ ಹೋದ, ಲಕ್ಷದ ಪಾಲಿಸಿ ಮಾಡಿಸಿದ್ಯಾ, ಪ್ರೀಮಿಯಂ ಕಟ್ಟಿದ್ದ ಅಂತ ಹೇಳ್ತಾರೆ. ಇಲ್ಲ, ಏನು ಉಪಯೋಗ ಇಲ್ಲ, ಪ್ರೀಮಿಯಂ ಪಾಲಿಸಿ ತೊಗೋಬೇಕು, ಪ್ರೀಮಿಯಂ ರೆಗ್ಯುಲರಾಗಿ ಕಟ್ಟಬೇಕು, ಅದಕ್ಕೆ ದಾನ ಅಂತ ಅನ್ಕೋಬೇಕು, ರೆಗ್ಯುಲರಾಗಿ ಮಾಡ್ತಿರ್ಬೇಕು ದಾನನ, ಬಿಟ್ಟುಬಿಟ್ರೆ ಹೋಯ್ತು ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಇವತ್ತು ಅವ್ರು ಮಾಡಿದ್ದಾರೆ, ಅವ್ರಿಗೆ ಬರ್ತಾ ಇದ್ರೆ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಆಶ್ಚರ್ಯವಾಯ್ತಂತೆ, ಪರಮಾಶ್ಚರ್ಯವಾಯ್ತು ಅವರಿಗೆ. ಇದೆಲ್ಲ ಯಾಕೆ ನಡೀತು ಗೊತ್ತಾ, ಹಿಂದಿ ಇನ್ನೂ ಏನಾಗಿದ್ದೆ ಗೊತ್ತಾಯ್ತು, ಅವ್ರ ಕಥೆ ಯಾರು ಗೊತ್ತೇನೆ ಕಥೆ ಇದು, ನಿಂದೇ ಹಿಂದಿ ತಿಳಿದ ಕಥೆ ಹೇಳ್ತಿದ್ದೀರಿ ಅಂತ ಹೇಳುತ್ತೆ. ನಿಂದೇ ಕಥೆ ಇದು, ಹಿಂದಿದ್ದು ನೀರು ಹಾಗೆ ಮಾಡಿದ್ದೆ ಅಂತ ನಿನಗಿಲ್ಲ, ಈಗ ಮಾಡ್ತಿದ್ದೆ ಬುದ್ಧಿ ಬರುತ್ತೆ, ಹಿಂದೆ ಮಾಡಿದ್ದಲ್ಲೇ ಸಿಗ್ತಾ ಇಲ್ಲ ನಿನಗೆ, ನೀನೇನು ಮಾಡಿದ್ದೆ ಗೊತ್ತಾ ಅಂತ ಅವನ ಕಥೆ ಹೇಳುತ್ತೆ. ನೀನೊಬ್ಬ ಬ್ರಾಹ್ಮಣರಾಗಿದ್ದೆ, ನಿನಗೆ ಇಬ್ಬರು ಹೆಂಡಂತರಿದ್ದರು, ಚಿಕ್ಕವಳು ಚಿಕ್ಕವಳು, ದೊಡ್ಡವಳು ವಯಸ್ಸಾಗಿತ್ತು, ನೀನು ಪಕ್ಷಪಾತ ಮಾಡ್ತಾ ಇದ್ದೆ, ಸುರುಚಿ ಸುರೀತಿಯ ಕಥೆ ಬರುತ್ತಲ್ಲ ಹಾಗೆ, ಅದರಿಂದಾಗಿ ದೊಡ್ಡ ಹೆಂಡತಿ ತುಂಬ ದುಃಖಪಟ್ಲು, ಕೊನೆಗೆ ಅವಳು ಮಗು ಆಯಿತು, ನೀರು ನಿನ್ನ ಹೆಂಡತಿ ಇಬ್ಬರು ಸೇರಿ ಕಾಟ ಕೊಟ್ಟಿರಿ ಅವಳಿಗೆ, ಅವಳಿಗೆ ಊಟರೂ ಹಾಕ್ತಿರಲಿಲ್ಲ, ಆಹಾರ ಏನೂ ಕೊಡ್ತಿರಲಿಲ್ಲ, ಕೊನೆಗೆ ಮಗು ಹುಟ್ಟಿತಲ್ಲ, ಇವಳಿ ಮಗು ಹುಟ್ಟಲಿಲ್ಲ, ಅದು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿಲ್ಲಂತೆ ಅವಳು. ಆಗ ಅವಳು ನೋಡ್ಕೋತಾಳೆ ಪಾಪ ಅಪಾಯ ಅಂತೇಳಿ ಮನೆ ಬಿಟ್ಟು ಹೋಗಿಬಿಡ್ತಾ ಅವ್ರ ಮನೆಗೆ ಹೋಗಿಬಿಡ್ತಾಳು. ಹೋಗಿ ಭಗವನ್ನ ಬೆಳೆಸ್ತಾಳೆ, ನಂದಕ ಅಂತ ಅವನ ಹೆಸರು, ನಂದಕ ಅಂತ ಹೆಸರಿಟ್ಟಿರ್ತಾರೆ, ಅಲ್ಲಿ ಬೆಳೆಸ್ತಾಳೆ. ಆ ವೇಳೆ ಇತ್ತಲಾಗಿ ಏನಾಯಿತು ಗೊತ್ತಾ, ಇವ್ರ ವ್ಯವಸ್ಥೆ ನಿಧಾನವಾಗಿ ಇವರ ಸ್ಥಿತಿ ಕಿರಾಯವಾಯಿತು. ಇದ್ದ ಬಂದು ಆಸ್ತಿ ಎಲ್ಲ ಹೋಯಿತು. ಕೊನೆ ರೋಗ ಬೇರೆ ಬಂತು, ಹೆಂಡತಿಗೂ ವಿಚಿತ್ರ ರೋಗ ಬಂತು. ಇಬ್ಬರು ಒಂದಾಳು ಕಂಡು ಹೋಯ್ತು, ಇಬ್ಬರದ್ದು ಕಂಡು ಹೋಯ್ತು, ಗಂಡ ಕಂಡು ಹೋಯ್ತು, ಹೆಂಡತಿ ಕಂಡು ಹೋಯ್ತು. ಏನಿಗೆ ಅಮ್ಮ ತಾಯಿ ಸ್ಥಿತಿ ಬಂತು. ಇವ್ರು ಮೊದಲು ಕೊಡದೆ ಹೋಗಿದ್ದಕ್ಕಾದ ಅನಾಹುತ ತೋರಿಸ್ತಾರೆ. ಎಷ್ಟೋ ಜನ ಸರ್ವಿಸಲ್ಲಿ ಸೇವ್ ಮಾಡಿರೋದಿಲ್ಲ, ಆಮೇಲೆ ಎಷ್ಟು ಫಜೀತಿ ಆಗುತ್ತಲ್ಲ ಆ ಟೈಪ್. ಆಗ ಸೇವ್ ಮಾಡಿಕೊಂಡಿದ್ರೆ ಎಷ್ಟು ಉಪಯೋಗ ಆಗುತ್ತಾಗ. ಇವ್ರು ಸೇವ್ ಮಾಡೋದು ದಾರ ಧರ್ಮ ಮಾಡಿದ್ರೆ ಏನೂ ಅಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದೇವೆ. ದಾರ ಕೊಡೋದು ಅಂದ್ರೆ ಕೊಡೋದಲ್ಲ, ಸೇವ್ ಮಾಡೋದು ಅಂತ ಅರ್ಥ. ಬ್ಯಾಂಕಲ್ಲಿ ದುಡ್ಡು ಇರ್ತಾರೆ, ಬ್ಯಾಂಕಿಗೆ ಕೊಟ್ಟಿಲ್ಲ ಅದರ ಇನ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ, ಅದು ವಿತ್ ಇಂಟ್ರೆಸ್ಟ್ ವಾಪಸ್ ಕೊಡುತ್ತೆ. ದಾರ ಹೇಗೆ ಬ್ಯಾಂಕ್ನಲ್ಲಿ ಇಟ್ಟಿರೋ ವಸ್ತು ಇನ್ವೆಸ್ಟ್ಮೆಂಟ್ ಆಗಿ ನಮಗೆ ಬಡ್ಡಿ ಸಮೇತ ವಾಪಸ್ ಬರುತ್ತೋ, ದಾರ ಅಂಬೋದು ಹಾಗೆ. ದಾರಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಮಧ್ವವಿಜಯದ ಶ್ಲೋಕ. ದಾರ ಇನ್ವೆಸ್ಟ್ಮೆಂಟ್ ದಾನ ಅಂತ ಕರೀತಾರೆ. ಇನ್ವೆಸ್ಟೇ ಮಾಡಿಲ್ಲ ಅಂದರೆ ದಾರ ಪುಣ್ಯ ಬರ್ತಾ ಇಲ್ಲ. ಈಗ ಅಷ್ಟೇ, ಏನು ಮಾಡಬೇಕೀಗ? ಅವ್ರು ಹುಡ್ಕೊಂಡು ಕಂಡು ಬೇರೆ ಹೋಗಿದೆ, ಹುಡ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಕೊತಾ ಹೋದ. ಕೊನೆಗೆ ಜನ್ಮ ಹೇಗೆ ಎಳ್ಕೊಬರುತ್ತೆ ಅಂತ ಹೇಳಿದರೆ, ಅವ್ರು ಎಲ್ಲಿಗೆ ಹೋದ ಗೊತ್ತಾ? ಮೊದಲೇ ಹೆಂಡತಿ ಮಗ ವಾಸ ಮಾಡ್ತಿದ್ರಲ್ಲ, ಅವ್ರ ಮನೆಗೆ ಹೋಗಿದ್ರೆ ಹಬ್ಬ ತಾಯಿ ಅಂತ ಕೇಳ್ತಾನೆ. ಕಂಡು ಬೇರೆ ಇಲ್ಲ, ಎಲ್ಲಿ ಬಂದು ಗೊತ್ತಿಲ್ಲ ಅವನಿಗೆ. ಆ ಹೆಂಡತಿ ಗುರುತು ಹಿಡಿತಾಳೆ ಪಾಪ, ದೊಡ್ಡ ಹೆಂಡತಿ ಅವಳು, ಒಳ್ಳೆ ಭಾರಿ ಒಳ್ಳೆ ಸ್ವಭಾವ, ಸೇರಿ ತಿಳ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಹೇಳ್ತಾಳೆ, ಸ್ವಾಮಿ ನಾನು ನಿಮಗೆ ನನ್ನ ಗಂಡ ಡಬ್ಬ ನಿಮ್ಮನೆಗೆ ಬಂದಿರೋದು, ಬನ್ನಿ ಅಂತ ಕರೆದು ಸೇವೆ ಮಾಡ್ತಾಳೆ ಪಾಪ. ಮಗ ದೊಡ್ಡವರಾಗಿರ್ತಾರೆ ಅಷ್ಟೊತ್ತಿಗೆ, ಅಷ್ಟೊತ್ತಿಗೆ ಅಪ್ಪ ಅಂತ ಹೇಳಿಕೊಟ್ಟಾಗ ಅವರು ಒಳ್ಳೆ ಸದ್ಯದ್ದೇ ಸೇವೆ ಮಾಡ್ತಾರೆ. ರೋಗ ಉಲ್ಬಡಿಸಿಬಿಡುತ್ತೆ, ಬೈಯೆಲ್ಲ ಹುಳು ಆಗುತ್ತೆ ಅವ್ರಿಗೆ, ಕೊನೆಗೆ ಅಂತ್ಯಕಾಲದಲ್ಲಿ ಹುಳು ಆಗುತ್ತೆ. ಮಗ ಅಸಹ್ಯ ಪಡ್ಕೊಳ್ಳೋದಿಲ್ಲ, ಒಳ್ಳೆ ರೀತಿ ಸೇವೆ ಮಾಡಿಬಿಟ್ಟು ಬಹಳಷ್ಟು ಅನುಕೂಲ ಮಾಡಿಕೊಡ್ತಾರೆ. ಕೊನೆಗೆ ಅವರೂ ಸಾಯ್ತಾರೆ, ಅವಳೂ ಸಾಯ್ತಾರೆ. ಹೇಳ್ತಾರೆ, ಇದು ಮಗ ಇದು ಸರಿಯಾಗಿ ನೋಡ್ಕೊಡ್ಲಲ್ಲ, ಕೊನೆಗೆ ಎಷ್ಟು ಪುಣ್ಯ ಬಂತ ಗೊತ್ತೋ ಅವರಿಗೆ? ಒಂದು ರಾಜ್ಯಕ್ಕೆ ರಾಜನಾಗಿ ಹುಟ್ಟಿದ ಅಂತ. ತಂದೆ ತಾಯಿಗಳ ಸೇವೆಯ ಫಲ ಅದು, ಮಾತೃದೇವೋಭವ ಪಿತೃದೇವೋಭವ. ಅಂದರೆ ತಂದೆ ತಾಯಿ ನೋಡ್ಕೋಬೇಕು ಅಂತ ಶಾಸ್ತ್ರ ಸುಮ್ಮನೆ ಹೇಳಲಿಲ್ಲ, ಬುದ್ಧಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆ. ಅದರಿಂದ ಈ ಪಥ್ಯ ಮಾಡೋ ಒಳ್ಳೇದಾಗುತ್ತೆ ಅಂತ ದಾಕ್ಷ ಹೇಳೋದಿಲ್ವಾ? ಆ ರೀತಿ ಹೇಳ್ತಾರೆ. ಅದಕ್ಕೆ ರಾಜನಾಗಿ ಹುಟ್ಟಿದ್ದಂಥವನು, ತಮಾಷೆ ಅಂಥ ಒಂದು ಸಂಪತ್ತು ಬಂತವನಿಗೆ. ನೀವು ಮಾತ್ರ ಈ ರೀತಿ ಮಾಡಿದ್ರೆ ಹಣೆ ಬರ, ಅವನ ರಾಜ್ಯದಲ್ಲಿ ಮತ್ತೆ ದರಿದ್ರಾಗೆ ಹುಟ್ಟಿದ್ದೀರಿ ನೀವು. ಇಲ್ಲಿ ಎಷ್ಟೋ ಜನ್ಮ ಕಳೆದು ಹೋಗಿಬಿಟ್ಟಿದೆ, ಅದಕ್ಕೆ ನೀವು ದುಃಖ ಪಡ್ತಾ ಇದ್ದೀರಿ. ತಗೊಳ್ಳೋ ಹಕ್ಕು ನಿನಗಿಲ್ಲ, ಇದ್ದಾರೋ ದಾರ ಧರ್ಮ ಮಾಡು, ಇದ್ದಾರೋ ಒಳ್ಳೇದಾಗುತ್ತೆ. ಆ ಶಬ್ಬುಕ ನೀವು ಮಗನಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಲ್ಲಿದ್ದಾರಲ್ಲ ಶೂದ್ರ, ಮಗನಾಗಿ ಹುಟ್ಟುತ್ತಾರೆ, ಆಗ ನಿಮಗೆ ಎಲ್ಲ ಸಂಪತ್ತು ವಾಪಸ್ ಬರುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿದ ತಕ್ಷಣ ಆಗ ಅವ್ರಿಗೆ ಅರ್ಥ ಆಯ್ತಂತೆ. ದಾರ ಧರ್ಮ ಮಾಡೋಷ್ಟು ಟೈಮ್ ಇಲ್ಲ ಅವ್ರಿಗೀಗ, ಐದು ಉದ್ಧಾರ ಬೇಕು ಅವ್ರೀಗ. ಯೋಚನೆ ಮಾಡಬೇಡ, ಚಾತುರ್ಮಾಸ್ಯ ಬಂದಿದೆ, ಭಾರಿ ಫಲ ಕೊಡುತ್ತೆ ಮಾಡು ಅಂತ ಹೇಳಿದರೆ. ಸ್ವಲ್ಪ ದಾರ ಮಾಡಿದರೂ ಕೂಡ ಬೇಗ ಫಲ ಕೊಡಿ, ಶೇರ್ ತೊಗೊಂಡಿರ್ತಾರೆ, ಅವ್ರು ಕ್ಲೋಸ್ ಆಗಿಬಿಡುತ್ತೆ. ಎಷ್ಟೋ ಸಲ ಸಡನ್ನ ರೈಸ್ ಆಗಿಬಿಟ್ಟಿರುತ್ತೆ ಗೊತ್ತಾಯ್ತು ಆಗಲೇ, ಅವ್ರು ಕ್ಲೋಸ್ ಮಾಡೋ ಹೊತ್ತಿಗೆ ರೈಸ್ ಸಿಕ್ಕಾಬಿಟ್ಟು ರೈಸ್ ಆಗಿಬಿಟ್ಟಿರ್ತಾಗಲಿ. ಅದರಿಂದ ಸಿಕ್ಕಾಬಿಟ್ಟು ದುಡ್ಡು 10 ರೂಪಾಯಿ ತೊಗೊಂಡಿರ್ತಾರೆ ಶೇರ್ನ, ಅವು 2-3 ಸಾವಿರ ಬೆಲೆ ಆಗಿಬಿಡುತ್ತದೆ. ಎಷ್ಟು ದುಡ್ಡು ಬರುತ್ತೆ ಗೊತ್ತಾಯ್ತಲ್ಲ, ಅಷ್ಟು ಫಾಸ್ಟಾಗಿ ರೈಸ್ ಆಗೋದು. ಇದೆಲ್ಲ ಕಥೆಗಳಲ್ಲಿ ಏನು ಅತಿಶಯೋಕ್ತಿ ಇಲ್ಲ, ಸುಳ್ಳು ಕಲ್ಪನೆಗಳಿಲ್ಲ, ಸರಿಯಾದ ಶಾಸ್ತ್ರೀಯವಾದ ಆಧಾರನ ಕೊಟ್ಟು ಹೇಳ್ತಾರೆ. ಆಗ ಅವರು ಅರ್ಥ ಮಾಡ್ಕೋತಾರೆ, ಇವೆಲ್ಲ ಮಾಡ್ತೀರಿ ಸಂಕಲ್ಪ ಮಾಡಿಬಿಟ್ಟು ಮಾಡಿದ್ದರ ಫಲ ಅದೇ ಜನ್ಮದಲ್ಲಿ ಉದ್ಧಾರವಾಗೋ ಯೋಗ ಬರುತ್ತೆ. ಚಾತುರ್ಭಾಷೆ ಎಫೆಕ್ಟ್ ಈಗ ಗೊತ್ತಾಯ್ತು ನಮಗೆ. ಅವ್ರು ಎಷ್ಟೋ ಜನ್ಮ ಮಾಡಬಹುದಾದ ಸಾಧನೆಯರ ಚಾತುರ್ಭಾಷೆ ಮಾಡಿದ್ರಿಂದ ಅಷ್ಟೆಲ್ಲ ಫಿಲಪ್ ಆಗೋಯ್ತು ಅವ್ರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಉಳಿದ ವರ್ಷ 12 ತಿಂಗಳಿರುತ್ತೆ, ಅದು ಬೆಲೆ ಇದೆ. ಅದು ಎಕ್ಸಾಂಪಲ್ಲಿ 3 ತಾಸು ಇದೆಯಲ್ಲ, ಎಷ್ಟು ಬೆಲೆ ಇರುತ್ತೆ ಅದಕ್ಕೆ. ಆ ಲೈಫನ್ನು ಚೇಂಜ್ ಮಾಡುತ್ತೆ ಅದು. ಆ 3 ಅವರ್ ಸರಿಯಾಗಿ ಬರೋದನ್ನೋ ಲೈಫ್ ಒಳ್ಳೆ ಸೆಟ್ಲ್ ಆಗುತ್ತೆ, ಇಲ್ಲ ಹೋದ್ರೆ ಹಾಳಾಗಿ ಹೋಗಿಬಿಡುತ್ತೆ. ಆ 3 ಅವರ್ಸ್ ಆಗೋ ನಮಗೆ 4 ಮಂತ್ಸ್ ಆಗಿ. ಚಾತುರ್ಭಾಷ್ಯ ಕಾಲ ಒಳ್ಳೆಯ ಸಾಧನೆಯ ಕಾಲ, ಅಷ್ಟು ಅಲ್ಪ ಕಾಲದಲ್ಲಿ ಮಾಡಿದ ಸಾಧನೆ ಅವರಿಗೆ ಉದ್ಧಾರಕ್ಕೆ ಕಾರಣ, ಸದ್ಗತಿಗೆ ಹೋಗಿಬಿಡ್ತಾನೆ. ಇಷ್ಟೆಲ್ಲ ಕೇಳ್ತೇವಲ್ಲ, ಆಗ ಏನು ಮಾಡ್ತೇವೆ ಗೊತ್ತೇ? ನಾವು ಹೊಸ ರೀತಿ ಉಪಯೋಗ ಮಾಡ್ತೇವೆ. ನಮ್ಮ ಕೈಲಾಗೋದಿಲ್ಲ, ಮನೆಯಲ್ಲಿಲ್ಲ ದಾರ ಅಂತ ಹೇಳ್ತೀರಿ, ಮನೆಯಲ್ಲಿ ಏನು ದಾರ ಮಾಡೋದು? ನಾವೀಗ ಅದಕ್ಕೆ ಕಾರಣ ಕೊಡ್ತೇವೆ. ಅದಕ್ಕೊಂದು ಕಥೆ ಹೇಳ್ತಾರೆ, ಅದೇ ದೊಡ್ಡ ದೊಡ್ಡ ಕಥೆಗಳು, ಚಿಕ್ಕದಾಗಿ ಹೇಳೋದಾರೆ ಇಷ್ಟೇ. ತಾರ ಅಣ್ಣ ಒಬ್ಬರು ಇರ್ತಾರೆ, ಅವ್ರಿಗೆ ಒಳ್ಳೆ ಹೆಂಡತಿ, ಇಬ್ಬರು ಭಾರಿ ಒಳ್ಳೆಯವರು, ಭಾರಿ ಭಯಂಕರ ಬಡತನ, ಜೀವನ ಮಾಡೋದೇ ಕಷ್ಟ. ಆಗ ಶ್ರಾದ್ದ ಬರುತ್ತೆ ಅವ್ರ ಅಪ್ಪಂದು ಒಂದು ದಿವಸ. ಆ ಏನು ಮಾಡಬೇಕು ಅಂತ ಗಂಡ ಇದ್ದು ಇಬ್ಬರು ಯೋಚನೆ ಮಾಡ್ತಾರೆ. ಸ್ವಾಮಿ, ನಾವಂತೂ ಉಪವಾಸ ಬಲಗ್ತಾ ಇದ್ವಿ, ಶ್ರಾದ್ದ ಮಾಡದೆ ಇರಾಗಿಲ್ಲ, ಮಹಾ ಪಾಪ ಅದು, ಪಿತೃಗಳು ಉಪವಾಸ ಬಿಡಬೇಕಾಗತ್ತೆ, ಏನಾರು ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನಿದೆ ಮನೆಯಲ್ಲಿ ನೋಡು ಅಂತ ಹೇಳ್ತಾರೆ. ಏನು ಇಲ್ಲ, ಕೊನೆಗೆ ಭಾರಿ ಕಷ್ಟಪಟ್ಟು ಹುಡುಕಿದಾಗ ಒಂದಿಷ್ಟು ಸಾಸಿವೆ ಸಿಕ್ಕುವಂತೆ, ಬರೀ ಸಾಸಿವೆ. ಸ್ವಾಮಿ, ಇದು ಅಷ್ಟೇ ಇರೋದು ಮನೆಯಲ್ಲಿ ತಂದುಕೊಂಡು, ಅದು ಇಷ್ಟೇ ಇಷ್ಟು, ಅದು ಜಾಸ್ತಿ ಇಲ್ಲ, ಕೆಜಿಗಟ್ಟಲೆ ಇಲ್ಲ, ಇಷ್ಟೇ ಇಷ್ಟಿತ್ತಂತೆ. ಒಂದು ಕೆಲಸ ಮಾಡಾಗಿದೆ, ಇದರಲ್ಲೇ ಅಡುಗೆ ಮಾಡಿಬಿಡು, ಇದರಲ್ಲೇ ಪಿಂಡ ಹಾಕೋಣ, ಇದರಲ್ಲೇ ಬ್ರಾಹ್ಮಣ ಭೋಜನ ಮಾಡಿಸೋಣ, ಇಷ್ಟೇ ಮಾಡು ಅಂತ ಹೇಳಿದ್ರಂತೆ. ಅವಳು ಮಾಡಿಬಿಡ್ತಾಳೆ ಪಾಪ. ಬ್ರಾಹ್ಮಣ ಹೇಳ್ತಾರೆ, ಇಬ್ಬರು ಬ್ರಾಹ್ಮಣರು ಬರ್ತಾರೆ, ಇದರೇ ಮಾಡಿದ ಪೂರ್ತಿ ಸಾಧ್ಯ ಎಲ್ಲ ಮುಗಿಸ್ತೆ, ಆದರೆ ಪಿಂಡ ಮಾಡಿಟ್ಟ ಸ್ವಲ್ಪನೇ ಇದ್ದಷ್ಟು, ಕೊನೆಗೆ ಹೋಗಿಬಿಟ್ಟು ಅವ್ರು ಬ್ರಾಹ್ಮಣರು ಕರೆದವರಿಗೆ ಅದನ್ನೇ ಬಡಿಸ್ತೇವೆ. ಸಾಸಿವೆಗೆ ನೇರಲ್ಲಿ ಬರೀ ಸಾಸಿವೆ ಅಷ್ಟೇ, ಈ ಕಟ್ಟುಗಿಟ್ಟಿರುತ್ತಲ್ಲ ಅವೆಲ್ಲ ಏನೇನು ಬೇಕಾಷ್ಟಿರುತ್ತೆ, ಆದರೆ ಸಾಸಿವೆ ಒಂದೇ ಹಾಕಿದಿರುತ್ತೆ. ದೇವ್ರ ಸಂಕಲ್ಪ ನೋಡಿ ಹೇಗಿತ್ತು, ಇವ್ರು ಪ್ರಾಮಾಣಿಕವಾಗಿ ಮಾಡಿದ್ರಲ್ಲ, ಇದ್ದಿದ್ದರೆ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಅಮೃತ ಕಂಡ ಕಡಿಸ್ತಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಡಿಗೆ ಅದನ್ನೇ ತಿಂದಿದ್ದೆ ತಿಂದಿದ್ದೆ, ಖುಷಿ ಆಯ್ತಂತ ಅವರಿಗೆ, ಒಳ್ಳೇದಾಗಲಿ ಆಶೀರ್ವಾದ ಮಾಡಿ ಹೋಗಿಬಿಟ್ಟಿರುತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇಲ್ಲ ಅಂತ ಕೊರಗಬೇಡ್ರಿ, ಇದ್ದಿದ್ದಲ್ಲೇ ಮಾಡಬೇಕೆ ಹೊರತು ಇಲ್ಲ ಅಂತ ಕೊರಗಬಾರ್ದು. ಪಿತೃಕಾರ್ಯ ಹಾಗೆ, ಪಿತೃಕಾರ್ಯ ಯಾವ ಕಾರಕ್ಕೂ ಬಿಡಬಾರ್ದು. ಒಂದು ಮಾತು ಹೇಳ್ತಾರೆ, ನಿಮಗೆ ಯಾರೂ ಆಚಾರ ಸಿಗಲಿಲ್ಲ ಹೌದಲ್ಲ, ನೀವೇ ಮಾಡಿ ಕೊನೆ ಪಕ್ಷ, ಏನೂ ಬರೋದಿಲ್ಲ ಹೌದಲ್ಲೋ, ಬಿಡ್ಡ ಮಾಡಿಟ್ಬಿಡಿ, ಅಷ್ಟಕ್ಕೆ ತೃಪ್ತರಾಗ್ತಾರೆ. ಅದೇ ಅಭ್ಯಾಸ ಮಾಡಬಾರ್ದು, ಮತ್ತೆ ಸಿಗದೆ ಹೋದರೆ ಅಂತ ಹೇಳಿದರು. ಅಷ್ಟೇ ಏನಿರುತ್ತೋ ಅದರಲ್ಲೇ ಮಾಡಿಟ್ಬಿಡಿ, ಒಳ್ಳೇದಾಗತ್ತೆ. ಇದು ಯಾರೋ ಸಿಕ್ಕರೆ ಅದು ಮಾಡೋಕ್ಕಿಲ್ಲ ಹೋದತ್ತಾರೆ, ಮನೇಲಿ ಏನಿಲ್ಲ ಹೋದಲ್ಲೋ, ಊರು ಹೊರಗೆ ಹೋಗಿ ಕಾಡಿಗೆ ಹೋಗಿ ಬಾಯಿ ಬಡ್ಕೊಳ್ಳಿ ಅಂತ ಹೇಳ್ತಾರೆ. ಗೊತ್ತ ಅವ್ರು ಬಾಯಿ ಬಡ್ಕೊಳ್ಳಿ, ನಾನು ಮಗನಾಗಿ ಹುಟ್ಟಿದ್ದೇನೆ, ತಂದೆ ಶ್ರದ್ಧ ಮಾಡಬೇಕು, ಮಾಡಲಿಕ್ಕಿಲ್ಲ ದೇವತೆಗಳೇ, ನನ್ನ ಹಣೆಬಾರ ನೋಡಿದ್ರ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ, ಅಟ್ಟಕಾರ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ. ಗೊತ್ತಾಗಲ್ಲ, ಶ್ರಾದ್ದ ದಿವಸನೇ ಗೊತ್ತಿರೋದಿಲ್ಲ ಮಕ್ಕಳಿಗೆ, ಅಂತ ಮಕ್ಕಳು ಇರ್ತಾರೆ. ಬಿಟ್ಬಿಟ್ರೆ ಆಯೋ ಇದು ದಟ್ಸಲೇ ಅಸ್ ಗಾಡ್ ಅಂದ್ಬಿಡ್ತಾರೆ ಅಷ್ಟೇ ಹೊರತು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟು ಪಾತಕ ಅಂತೂ ಕಷ್ಟಪಟ್ಟು ಮಾಡಿದ್ರೆ ಫಲ ಮುಗೀತು. ಅವತ್ತೇನೇ ಆಗಿದೆ ಗೊತ್ತಾ, ಲಕ್ಷ್ಮೀನಾರಾಯಣ ಮಾತಾಡ್ತಾ ಕೂತಿದ್ದಾರೆ ವೈಕುಂಠದೊಳಗೆ. ಮಹಾಲಕ್ಷ್ಮಿ ಹೇಳಿದ್ರಂತೆ, ಸ್ವಾಮಿ ಎಂಥ ಭಕ್ತ ಇವರು, ಎಷ್ಟು ಸಾತ್ವಿಕ, ಎಷ್ಟು ಕಷ್ಟಪಡ್ತಿದ್ದಾರೆ ಪಾಪ, ನಾನು ಸಂಪತ್ತು ಕೊಟ್ಟು ಬಿಡ್ತೇನೆ ಅಂದಿರುತ್ತವ್ರು. ಭಾಗ್ಯದ ಲಕ್ಷ್ಮಿ ಕೇಳಬೇಕಾ, ಸಂಪತ್ತು ಕೊಟ್ಟು ಬಿಡ್ತೇನೆ ಅಂತಾರೆ. ಆಗ ನಾರಾಯಣ ಹೇಳ್ತಾರೆ, ಲಕ್ಷ್ಮಿ ನಮ್ಮ ನನ್ನ ಭಕ್ತರ ವಿಚಾರ ಗೊತ್ತಿಲ್ಲ ನಿನಗೆ, ಇವ್ರು ಹೀಗಿದ್ರೆ ನಾರ್ಮಲ್ ಇರ್ತಾರೆ, ಅವ್ರು ಯಾರ ಸಂಪತ್ತು ಕೊಟ್ಟರೆ ಹಾಳಾಗಿ ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ ಪರಮಾತ್ಮ. ಹೀಗಿದ್ರೆ ನಾರ್ಮಲ್ ಆಗಿರೋದು, ಇವು ವಾರಾದ ಹುಡುಗರು ಎರಡು ದಿವಸ ಪಂಚಪಂಚ ಪರವಾನ ಮಾಡಿಬಿಟ್ರೆ ಗೋವಿದ ಡುಬುಕಿ ಹೊಡೆದ್ಬಿಡ್ತಾರೆ ಪರೀಕ್ಷೆಯಲ್ಲಿ, ಇಷ್ಟಿಷ್ಟು ಹಾಕಿದ್ರೆ ನಾರ್ಮಲ್ ಇರ್ತಾರೆ. ಆದ್ದರಿಂದ ಕೊಡಬಾರದು ಅಂತ ಹೇಳ್ತಾರೆ ಲಕ್ಷ್ಮಿ. ಇಲ್ಲ ಇಲ್ಲ ಸ್ವಾಮಿ, ನಿಮ್ಮ ಭಕ್ತ ಆದಮೇಲೆ ಯಾರು ಕೊಟ್ಟೆ ಕೊಡ್ತೀರಿ ಅಂದರೆ, ಲಕ್ಷ್ಮಿ ದಾನಂತೂ ಬೇಡ ಅಂತ ಹೇಳ್ತೇನೆ, ನಿರಿಷ್ಟ ಅಂತ ಹೇಳಿದ್ರಂತೆ. ಲಕ್ಷ್ಮೀನಾರಾಯಣರಿಗೆ ಭಿನ್ನಾಭಿಪ್ರಾಯ ತಿಳ್ಕೊಬಾರ್ದು, ನಾಟಕ ಅಷ್ಟೇ ಅದು. ಒಂದು ಆ ಲಕ್ಷ್ಮೀನಾರಾಯಣ ಎಂದೂ ಕೂಡ ವಿರೋಧ ಭಾವನೆಯೇ ಇಲ್ಲ, ಅವ್ರ ವಿರೋಧದ ಕಾನ್ಸೆಪ್ಟೇ ಇಲ್ಲ ಅವರಲ್ಲಿ, ಲೋಕದೃಷ್ಟಿ ಮಾತಾಡ್ತಾರೆ. ಆಯಿತು ಕೊಡು ಅಂತ ಹೇಳ್ತಾರೆ. ಆಗ ರಾತ್ರಿ ಸ್ವಪ್ನ ಅವರು ಮಲಗಿದಾರಲ್ಲ, ಪಟ 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 ಶಬ್ದ ಆಗುತ್ತೆ. ಒಬ್ಬ ಬ್ರಾಹ್ಮಣ ಬರ್ತಾರೆ ಕರೆಸಿನೊಳಗೆ, ಹೇಳ್ತಾರೆ, ಏ ಮಲಗಿದ್ದೀವಿ ಕಷ್ಟಪಡ್ತಿದ್ದೀಯಲ್ಲ ಯಾ, ದಾರಿದ್ರೆ ಅಂತೇಳಿ ಯೋಚನೆ ಮಾಡಬೇಡ, ಇದು ಮಲಗಿದ್ದೀಯಲ್ಲ, ಎದ್ದು ಅಗದು ನೋಡು ಗೊತ್ತಾಗುತ್ತೆ ಅಂತ ಹೇಳಿದರೆ. ಸ್ವಪ್ನ, ಸ್ವಪ್ನಕ್ಕೆ ನಂಬಿಕೆ ಇದೆ, ಸ್ವಪ್ನ ಸತ್ಯವಾಗುತ್ತೆ, ದೊಡ್ಡ ಶಾಸ್ತ್ರ ಅದು. ಹೇಳ್ತಾರೆ, ಅಗದು ನೋಡ್ತಾರೆ ಬಂಗಾರದ ಕೊಡಗಳಲ್ಲಿ, ಅದರ ತುಂಬ ನಾಣ್ಯಗಳು, ಎಷ್ಟು ಆಶ್ಚರ್ಯ ಆಯಿತು ಅಂದರೆ ತೊಗೊಂಡು ನೋಡ್ತಾರೆ, ಭಯಂಕರ ಶ್ರೀಮಂತಿಗೆ, ಓವರ್ ನೈಟ್ ಶ್ರೀಮಂತಿಗೆ, ಕನಕದಾಸರಿಗೆ ಸಿಗ್ತಂತೆ, ಅದಕ್ಕೆ ಕನಕನಾಯಕ ಅಂತ ಹೆಸರಾಯ್ತು. ಆಮೇಲೆ ಅವರಿಗೆ ಮೊದಲ ಹೆಸರು ತಿಪ್ಪಪ್ಪ ಅಂತಿತ್ತು, ಚಿನ್ನದ ಕೊಪ್ಪರಿಗೆ ಸಿಗ್ತಂತೆ ಅವರಿಗೆ, ಅದು ಕನಕದಾಸರು ಅಂತ ಹೆಸರು, ಮುಂದೆ ದಾಸರಾಗ್ತಾರೆ. ಅದು ಸತ್ಯ ಕಲಿಯುಗದಲ್ಲೂ ನಡೆದಿರುತ್ತೆ ಘಟನೆಗಳು, ಎಷ್ಟೋದ್ರೆ ಸಿಗ್ತಾ ಇರುತ್ತೆ ಆ ರೀತಿ ನೋಡ್ತಾರೆ. ಸಂಪತ್ತು ಬಂತು, ಭಯಂಕರವಾದ ಖುಷಿಯಾಯಿತು ಅವರಿಗೆ, ಏನು ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಬರೆ ಆಯಿತು, ಎಲ್ಲ ಆಗೋಯ್ತು. ಚಿಪುಡದಾರ ಬಂದು ಜೊತೆಗೆ ಆಗಲೇ, ಯಾರು ಬರೆ ಕರೆದು ಬಿಟ್ಟುಬಿಡ್ತಾರೆ, ಯಾರ ಬರೆ ಬಂದರೆ ಅವ್ರು ಏನು ಕೊಡ್ತಿರೋದಿಲ್ಲ, ಬರೆ ಬಂದರೆ ಏನು ಕೊಡ್ತಿರೋದಿಲ್ಲ. ಅಕಸ್ಮಾತ್ ಯಾರಾದರೂ ಕೊಡೋ ಪ್ರಸಂಗ ಬಂದರೆ, ಒಂದು ಕಡೆ ಒಬ್ರು ಹೋಗಿದ್ದಂತೆ ಕತೆ ಹೇಳ್ತಾರೆ, ಅವನಲ್ಲಿ ಇನ್ನೊಬ್ಬರು ಕತೆ ಹೇಳ್ತಾರೆ, ಭಾರಿ ಶ್ರೀಮಂತ ಜಿಪುಣ, ಕೊಡೋ ಬುದ್ಧಿ ಇಲ್ಲ, ಯಾರೋ ಒಬ್ಬ ಬ್ರಾಹ್ಮಣ ಬಂದ, ನನ್ನ ಮಗಳು ಮದುವೆ ಮಾಡ್ತಾರೆ, ಭಾರಿ ಬಡವ, ಸಹಾಯ ಮಾಡಿ ಅಂತ ಕೇಳಿದ. ಎಲ್ಲ ಜನ ಸ್ವಲ್ಪ ಸ್ವಲ್ಪ ಏನೋ ಕೊಟ್ಟರು, ಇವರು ಶ್ರೀಮಂತರಲ್ಲ, ಇವರು ಏನು ಕೊಡಬೇಕಾಯ್ತಲ್ಲ, ಕೊಡೋದಿಲ್ಲ ಅಂತ ಏನು ಹೇಳದೆ ಹೋದರೆ ಅವಮಾನ ಆಗ್ತದೆ ಜನಗಳ ಮಧ್ಯೆ, ಕೊಡಲಿಕ್ಕೆ ಬರಸಿಲ್ಲ. ಒಂದು ಉಪಾಯ ಬೇಡ ಆಚಾರ್ಯ, ಬನೆ ಬನ್ನಿ ಏನಾರು ಕೊಡ್ತೀರಿ ಅಂತ ಬಿಡ್ತ, ಬನೆ ಬನ್ನಿ ಏನಾರು ಕೊಡ್ತೀರಿ ಅಂತ ಹೇಳಿದ. ಅವ್ರು ಬರಲಿಕ್ಕೆ ಇಲ್ಲ, ತರ್ಕೊಂಡಿದ್ದ ಪಾಪ ಅವರೇ ಬಂದೇ ಬಿಟ್ಟ ಆಚಾರ್ಯ, ಕೊಡಬೇಕಾಯ್ತಲ್ಲ ಏನಾದ್ರು ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಅಲ್ಲರಿ, ನೀವು ಮದುವೆ ಆಗಿ ಮಕ್ಕಳನ್ನು ಪಡೆದು ಮಗಳ ಮದುವೆ ಮಾಡಬೇಕು, ನಿಮ್ಮ ಜವಾಬ್ದಾರಿ, ಅದಕ್ಕೆ ನಾನೇ ದುಡ್ಡು ಕೊಡಬೇಕು ಅಂತ ಕೇಳ್ತಾರೆ. ಗೊತ್ತಾಯ್ತಾ, ಮಕ್ಕಳು ಹಾಕಿ ಕೇಳ್ತಾರೆ, ಅಪ್ಪ ಅಪ್ಪ ನೀವು ಸಂಸಾರ ಮಾಡಿ ದಂಡ ಹುಟ್ಟಿಸಿದ್ದಕ್ಕೆ ನಾನು ಯಾಕೆ ನಿಮ್ರು ಕಾಪಾಡಬೇಕು, ನಿಮ್ಮ ಮನೆ ಬರ ಅಂತ ಹೇಳೋ ಮಕ್ಕಳು ಸಿಗ್ತಾರೆ ಗೊತ್ತಾ, ಅಂತ ಕಾಲ ಇತ್ತು. ಹಾಗೆ ಹೇಳ್ತಾರೆ, ನಿಮ್ಮ ಮಗಳ ಬಂದು ನಾನು ಯಾಕೆ ಮಾಡ್ಬೇಕು ಹೇಳಿ, ಅದೆಲ್ಲ ಕೊಡೋದಿಲ್ಲ, ಅಲ್ಲಿ ಮರ್ಯಾದೆ ಪ್ರಶ್ನೆ ಬಂತು ಅಂತ ಕೊಡ್ತೇನೆ ಅಂತ ಹೇಳಿದೆ. ನಾನು ಏನೂ ಕೊಡೋದಿಲ್ಲ, ನಟ್ಟು ದಾರಿ ಹಿಡ್ಕೊಂಡು ಹೋಗಿ ಅಂತ ಬೈದು ಬಿಡ್ತಾರೆ. ಆ ಬ್ರಾಹ್ಮಣ ಹೋಗಿಬಿಡ್ತಾರೆ. ಆ ಕೇಸರಿ ಲೆಕ್ಕ ಇವತ್ತು ಅವರಿಗೆ ತುಂಬ ಕಷ್ಟಪಟ್ಟು ಏನೂ ಕೊಡೋದಿಲ್ಲ, ಮನೆ ಬಂದರೆ ಬೈತಾರೆ, ಬಂದರೆ ಅವಮಾನ ಮಾಡ್ತಾರೆ ಜನಗಳಿಗೆ. ಹೆಡ್ತಿ ಹೇಳ್ತಾಳೆ, ಸ್ವಾಮಿ ಹಾಗೆಲ್ಲ ಮಾಡಬೇಡಿ, ದೇವ್ರು ಏನೋ ಕೊಟ್ಟಿದ್ದಾರೆ, ನಿಮ್ಗೆ ಹೆಂಗಸರು ಬುದ್ಧಿನೇ ಎಷ್ಟು, ನಿಮಗೆ ಅರ್ಥನೇ ಆಗೋದಿಲ್ಲ, ದೇವ್ರು ಕೊಟ್ಟಾಗ ಉಳಿಸ್ಕೋಬೇಕು ಕಟ್ಸಾಡ್ಬೇಕು ಅಂತ ಹೇಳ್ತಾನೆ ಪಾಪ. ಇವ್ರು ಆರ್ಗ್ಯುಮೆಂಟ್ ನೋಡಿ, ದೇವ್ರು ಕೊಟ್ಟಿದ್ದಾರೆ ಯಾತು ಕೊಟ್ಟು ದೇವ್ರು ಕೊಟ್ಟರು ಉಳಿಸ್ಕೊಡೋದು ಕೊಟ್ಟಿದ್ದಾರೆ, ಖರ್ಚು ಮಾಡಲು ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅವ್ರು ಸುಮ್ಮನಾಗಿ ಬಿಡ್ತಾಳೆ. ಒಂದು ವರ್ಷ ಮುಗಿತಾ ಬಂತು, ಮತ್ತೆ ಶ್ರಾದ್ದ ದಿವಸ ಬಂತು, ಯಥಾ ಪ್ರಕಾರ ತಂದೆ ಶ್ರಾದ್ದ ಬಂತು. ಆಗ ಹೆಡ್ತಿ ಹೇಳ್ತಾಳೆ, ಸ್ವಾಮಿ ಇದನ್ನಾದ್ರೂ ಚೆನ್ನಾಗಿ ಮಾಡೋಣಂತೆ, ಏನು ಮಾಡಲಿಲ್ಲ ನೀವು ವರ್ಷದೊಳಗೆ, ಇದನ್ನಾದ್ರೂ ಮಾಡೋಣ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾರೆ, ನೋಡು ಇದನ್ನು ಹೋದ ವರ್ಷ ಮಾಡಿದ್ವಲ್ಲ ಆ ರೀತಿಯೇ ಮಾಡೋಣ, ಯಾತಕ್ಕೆ ಗೊತ್ತಾ, ಹೋದ ವರ್ಷ ಆ ರೀತಿ ಮಾಡಿದ ಸಂಪತ್ತು ಬಂತು, ಈ ಸತ್ತು ಆ ರೀತಿಯೇ ಮಾಡೋಣ, ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ ಅವ್ರ ಬುದ್ಧಿ ಆಗಿದೆ, ಹೋದ ವರ್ಷ ಕಾಪಿ ಹೊಡೆದು ಪಾಸ್ ಆಗಿದೆ, ಈ ಸತ್ತು ಕಾಪಿ ಹೊಡೆದು ಪಾಸ್ ಆಗೋಣ, ಅದ್ರಾಗೋ ಹಾಗೆ, ಅದು ಕೆಟ್ಟ ಅಭ್ಯಾಸ ಕಂಟಿನ್ಯೂ ಮಾಡೋದು ಹಾಗೇನೆ. ಅವ್ರು ಹೇಳ್ತಾಳೆ, ಸ್ವಾಮಿ ಆಗಲ್ಲ ಮಾಡಬಾರ್ದು ಅಂದ್ರೆ ಕೇಳೋದಿಲ್ಲ ಅವನು, ಕೊನೆಗೆ ಹೇಳ್ತಾರೆ ಹೆಂಗಸರಿಗೆ ಫ್ರೀಡಮ್ ಕೊಟ್ಟರೆ ಆಗೋದು ಇಷ್ಟೇ ಅಂತ ಹೇಳ್ತಾರೆ, ಬೈದು ಬಿಡ್ತಾರೆ ಹೆಂಗಸರು ಪಾಪ ನಿರ್ವಹ ಇಲ್ಲ ಆಯಿತು ಅಂತ ಹೇಳ್ತಾರೆ. ಅದೇ ಸಾಸಿವೆ ಮಾಡ್ತಾಳೆ ಪಾಪ ತಂದು ಇಡ್ತಾರೆ, ಬ್ರಾಹ್ಮಣರು ಕರೀತಾರೆ, ಅವ್ರು ಪಾಪ ಖುಷಿಯಿಂದ ಬರ್ತಾರೆ, ಯಥಾಪ್ರಕಾರ ಸಾಸಿವೆ ಹಾಕ್ತಾರೆ. ಇವತ್ತು ತಿದ್ದು ಮಾಡಿ ಮೋಸ ಮಾಡಿದ್ನಲ್ಲ ಆ ಬಾಯಿಲಿಟ್ಕೋತಾರೆ ಬೆಂಕಿ ಅದು ಭಗವದ್ಗೀತೆಯಲ್ಲಿ ಬರುತ್ತೆ. ಕಟ್ವಾ ಮುಲ ಕಟು ಅಂತ ಕರೀತಾರೆ ಅದನ್ನು. ಅದು ರಾಯರ ಅರ್ಥ ಬರೀತಾರೆ ಕಟು ಅಂದರೆ ಯಾವುದು ಅಂದರೆ ಸಾಸಿವೆ ಅಂತ ಬರೀತಾರೆ. ಬಟ್ಟೆ ಉರಿಲಕ್ಕೆ ಶುರುವಾಗುತ್ತೆ ಇದ್ದವರಿಗೆಲ್ಲ. ಅವ್ರು ಹೇಳ್ತಾರೆ ಎಂಥ ಪಾಪಿಷ್ಟರ ಮನೆ ಬಂದಾಗ ಆಯ್ತು ನಾವೀಗ ಎಲ್ಲ ಹಾಳಾಗಿರುತ್ತೆ ಬೈದು ಹೋಗಿಬಿಡ್ತಾರೆ. ಬಿಡಿಯದು ಹೋದ್ರೆ ಹೋಗ್ಲಿ ಇದು ಉಳಿತು ಅನ್ನೋ ಪೈಕಿ ಅವರು ಇದು ಉಳಿತಾರೆ ಹೋಗ್ಲಿ ಬಿಡಿಯುತ್ತೆ ಬಿಟ್ಟುಬಿಡ್ತಾರೆ. ಅವತ್ತಿಂದ ಶುರುವಾಯಿತು ಕಾಟ ಅವರಿಗೆ. ಒಂದು 2 ತಿಂಗಳಲ್ಲಿ ಎಲ್ಲ ಪಾಪರು ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಸರ್ವ ಸಂಪತ್ತು ಹೋಯಿತು, ಗೋವುಗಳು ಹೋಯಿತು, ಮನೆ ಹೋಯಿತು, ಸಂಪತ್ತು ಸುಟ್ಟು ಮನೆ ಬೆಂಕಿ ಬಿದ್ದು ಎಲ್ಲ ಹೊರಟೋಗುತ್ತೆ. ರಾಜ ಬಂದು ಅಟ್ಯಾಕ್ ಮಾಡಿ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾನೆ, ಪೂರ್ತಿ ಬೀದಿ ಬಿಡ್ತಾನೆ. ಕೊನೆಗೆ ಅವ್ರು ಹೇಳ್ತಾರೆ, ಹೇಳ್ತೀರಿ ಸ್ವಾಮಿ ಹೇಳಿದ್ರು ಗೊತ್ತಾಗಲಿಲ್ಲ ನಿಮಗೆ, ಇದ್ದಾಗ ಏನಾದ್ರು ಮಾಡಬೇಕು, ನೀವು ಮಾಡಲಿಲ್ಲ ನೋಡಿದಿರ ಅಂತ ಹೇಳಿದ ತಕ್ಷಣ ತುಂಬ ದುಃಖ ಪಡ್ತಾರೆ. ಆಯಿತು ಏನು ಮಾಡೋಕ್ಕಾಗೋದಿಲ್ಲ, ಅರ್ಥ ಆಗ್ತದೆ, ಏನು ಉಪಯೋಗ ಇಲ್ಲ. ಆಗ ಕಾಡಿಗೆ ಹೋಗಿ ಸಾಯ್ಬೇಕು ಅಂತ ಕಾಡಿಗೆ ಹೋಗ್ತಾರೆ. ಆಗ ಅವರು ಜ್ಞಾನಿಗಳು ಬರ್ತಾರೆ, ಹಾಗೆಲ್ಲ ಮಾಡಬೇಡ, ತಪ್ಪು ತಿದ್ದುಕೋ ನಿನಗೆ, ದೇವ್ರದಿಂದ ಸಂಪತ್ತು ಕೊಟ್ಟಾಗ ಸರಿಯಾಗಿ ಉಪಯೋಗ ಮಾಡೋಕ್ಕೆ ಬರಲಿಲ್ಲ ಅಲ್ಲ, ಇದ್ಮೇಲೆ ಹಾಗೆ ಮಾಡೋದಿಲ್ಲ ತರ್ಕೋ ಒಳ್ಳೇದಾಗುತ್ತೆ ಅಂಥೇಳಿ ಮಾಡ್ತಾರೆ. ತಕ್ಷಣ ಒಳ್ಳೇದಾಗುತ್ತೆ ಅವ್ರಿಗೆ. ಇದರ ಅರ್ಥ ಏನು ಅಂದರೆ ಯಥಾಶಕ್ತಿ ಮಾಡಬೇಕು ಅಂದರೆ ದಬ್ಬ ಅರ್ಥ ಇರುವಂತೆ ಕಡಿಮೆ ಮಾಡಬೇಕು ಅಂತ ಅರ್ಥ. ಯಥಾಶಕ್ತಿ ಗೋದಾರ ಮಾಡು, ಹಿಟ್ಟಿನ ಗೋದಾರ ಮಾಡಿಬಿಡ್ತಾರೆ, ಇಷ್ಟಿಟ್ಟು ಕಡಲೆ ಇಟ್ಟು ಕರೆಸ್ತಾರೆ, ಇಟ್ಟಿಟ್ಬಿಡ್ತಾರೆ, ಅಥವಾ 10 ರೂಪಾಯಿ ಕೊಟ್ಬಿಡ್ತಾರೆ, ಇದು ಗೋದಾ ಯಥಾಶಕ್ತಿ ಅಂದರೆ ಇದು. ಅವಾಗ ಯೋಚನೆ ಮಾಡಿದೆ ಇವರು ಈ ರೀತಿ ಅರ್ಥ ಮಾಡ್ಕೋಬೇಕು. ಉದ್ಗಾರ ಮಾಡೋಕ್ಕೆ ಹೋಗಿದ್ದ ಗೋದಾರನ ಯಥಾಶಕ್ತಿ ಮಾಡಬೇಕಂತ ಅವ್ರು ಹೇಳಿದರು. ಯೋಚನೆ ಮಾಡ್ದ, ಓ ನಾನು 1 ಬಾಳಕ್ಕೆ ಬಂದಿದ್ದೆ, ಅದರ ಶಕ್ತಿ ಜಾಸ್ತಿ ಇದೆ, ಹತ್ಯೆ ಮಾಡೋಣ ಅಂತ ಯೋಚನೆ ಮಾಡಬೇಕೆ ಹೊರತು, ಅಯ್ಯೋ ಯಥಾಶಕ್ತಿ ಅಂತ 1 ಗೋದಾರ ಮಾಡೋಕ್ಕೆ ಬಂದಿದ್ದೆ ನಾನು, ಜಾಸ್ತಿ ಆಯಿತು ಅಂತ ಕಾಡುತ್ತೆ, ಅದು ಕಡಿಮೆ ಮಾಡೋಕ್ಕೆ ಹೋಗಬಾರ್ದು, ಮತ್ತೆ ಹೆಚ್ಚು ಮಾಡಬೇಕಾದ್ರೆ. ಇದು ಶಾಸ್ತ್ರ ಹೇಳಿತ್ತು. ಆ ರೀತಿ ಮಾಡದೆ ಹೋದರೆ ತಪ್ಪಾಗುತ್ತೆ ಅನ್ನೋ ನಿದರ್ಶನ. ಅದರ ಫಲವಾಗಿ ಅವ್ರಿಗೆ ಒಳ್ಳೆ ಸಿದ್ಧಿ ಬಂತು, ಇವರು ಹಾಳಾಗ್ತಾರೆ. ಇದು ಒಂದು ಪಕ್ಷ. ಸೊ ಚಾತುರ್ಭಾಷೆಯಲ್ಲಿ ಮಾಡಿ ಉದ್ಧಾರವಾದ, ಇವರು ಸಂಪತ್ತಿದ್ದಾಗ ಮಾಡದೆ ಹಾಳಾದ. ಇನ್ನೊಂದು ನೆಕ್ಸ್ಟ್, ಇಷ್ಟೆಲ್ಲ ಚಾತುರ್ಭಾಷೆ ಬಗ್ಗೆ ಕೇಳ್ತೇವಲ್ಲ, ಕೊನೆಗೆ ಹೇಳ್ತೇವೆ ಗೊತ್ತಾ, ಮುಂದಿನ ವರ್ಷ ಗ್ಯಾರಂಟಿ ಮಾಡೋಣ, ಈ ವರ್ಷ ಇಲ್ಲ ಅಂತ ಅರ್ಥ, ಮುಂದಿನ ವರ್ಷ ಗ್ಯಾರಂಟಿ ಮಾಡೋಣ ಅಂತ ಹೇಳಿಬಿಡ್ತೇವೆ. ಅದು ತಪ್ಪದು, ಆ ರೀತಿ ಮಾಡಬಾರ್ದು ಅಂತ ಮತ್ತೊಂದು ಕತೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದ, ಪಾಪ ಒಬ್ಬ ರಾಜ, ಬ್ರಾಹ್ಮಣರ ದೊಡ್ಡ ರಾಜ, ದಾನ ಮಾಡಬೇಕು ಅಂತೇಳಿ ತುಂಬ ಗೋಗಳನ್ನೆಲ್ಲ ಒಯ್ದ, ರೆಕಾರ್ಡ್ ಸಂಪತ್ತು ಒಯ್ದ, ಕುರುಕ್ಷೇತ್ರಕ್ಕೆ ಹೋದ, ಒಳ್ಳೆ ಜಾಗ ನಂಬರ್ 1 ಎಲ್ಲ ಕೂಡ. ಅಲ್ಲಿ ಹೋಗಿ ನೋಡ್ದ, ಎಲ್ಲ ಬ್ರಾಹ್ಮಣರು ಕರೆದ, ಭಾರಿ ಖುಷಿಯಾಯ್ತು ಅವರಿಗೆ. ಹೋಗಿ ಸ್ನಾನ ಮಾಡಿ ಬರ್ತಾರೆ, ದಾನ ಕೊಡೋದು ಅರ್ಜೆಂಟ್ ಹೋಗಿ, ಬ್ರಾಹ್ಮಣ ಹೇಳಿದರು, ಪಾಪ ನಾವು ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ಕೊಡು ತೊಗೊಂಡು ಹೋಗ್ತೇವೆ ಅಂತ. ಅವ್ರು ಏನು ಮಾಡ್ದ, ಇದೋ ಸಹ ಸ್ನಾನ ಮಾಡಿ ಬರ್ತೀನಿ ರೀ ಅಂತ ಕೂಡಿಸ್ದೆ, ಹೋದ, ಮುಳುಗಿದ, ಉಪಸಳೆ ಬತ್ತು ಹೇಳ್ಕೊಂಡೋಯ್ತು, ಸತ್ಯ ಹೋಗಿಬಿಟ್ಟು ದಾನ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ. ಅದಕ್ಕೇ ದೇವರು ಮನಸ್ಸು ಕೊಟ್ಟ ಕಾಲಕ್ಕೆ ಅವಕಾಶ ಕೊಟ್ಟ ಕಾಲ ಮಾಡಬೇಕೆ ಹೊರತು ನಾಳೆ ಅಂತ ಹೇಳಬಾರ್ದು, ಆಮೇಲೆ ಅಂತ ಹೇಳಬಾರ್ದು. ಇದು ಮನುಷ್ಯನ ಪದ್ಧತಿ, ಯಾವಾಗಲೂ ಮನುಷ್ಯ ಬುದ್ಧಿ ಚೇಂಜ್ ಆಗ್ತಾ ಇರುತ್ತಂತೆ. ಆ ಕಾಲಕ್ಕೆ ಮಾಡದೆ ಹೋದರೆ ಅದು ಬದಲಾಗಿಬಿಡುತ್ತೆ, ಅದರ ಫಲ ಅವ್ರು ದಾನ ಮಾಡೋ ಯೋಗ ಬರಲೇ ಇಲ್ಲ ಅವರಿಗೆ. ಆದ್ದರಿಂದ ಅವಕಾಶ ಕಳ್ಕೊಂಡ್ಬಿಟ್ಟ. ಆದ್ದರಿಂದ ನಮಗೆ ಆಮೇಲೆ ಮಾಡ್ತೇನೆ ಇಮೇಲ್ ಮಾಡ್ತೇನೆ ಅಂತ ಹೇಳೋಕ್ಕೆ ಹೋಗಬೇಡಿ, ಯಾವಾಗ ಒಳ್ಳೆ ಬುದ್ಧಿ ಹೊರತು ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅದು ಮುಂದಿನ ಅಂಶ. ಕೊನೆಗೆ ಒಂದು ಘಟ್ಟ ತರ್ತಾರೆ, ನಾವು ನಾಳೆ ಬುದ್ಧಿ ವರ್ಷ ಮಾಡ್ತೇವೆ, ಆಗ ಮಾಡ್ತೀವಿ ಮಾಡ್ತೇವೆ ಅಂತಲ್ಲ, ಸ್ವಲ್ಪ ಕೂಡ ಪೋಸ್ಟ್ ಪೋನ್ ಮಾಡೋದು ಅಂತ ಹೇಳಿದ್ರೆ ಕತೆ ಕೇಳಿದ್ದೇವೆ. ಪಾಂಡವರು ರಾಜ್ಯ ಆಡ್ತಾ ಇದ್ದಾರೆ, ಒಂದು ಮಧ್ಯರಾತ್ರಿಯ ಸಮಯ, ಧರ್ಮರಾಜ ಮಹಾರಾಜ, ಭೀಮಸೇನ ಯುವರಾಜ, ಒಬ್ಬ ಬ್ರಾಹ್ಮಣ ಬಂದ, ಧರ್ಮರಾಜ ಯಜ್ಞ ಮಾಡಬೇಕು ದುಡ್ಡು ಕೊಡು ಅಂತ ಕೇಳಿದ. ಆಗ ಧರ್ಮರಾಜ ಹೇಳಿದ, ಪ್ರಾತರ್ದದಾನಿ, ಬೆಳಗ್ಗೆ ಕೊಡ್ತೇನೆ ಅಂತ ಹೇಳಿಬಿಟ್ಟ. ತಕ್ಷಣ ಬ್ರಾಹ್ಮಣಕ್ಕೆ ನಿರಾಶೆ ಆಯಿತು, ಭೀಮಸೇನ ದೇವರ ಹತ್ರ ಬಂದ. ಈಗ ಪ್ರಸಂಗ ಇದೆ ಕೊಡು ಅಂತ ಕೇಳಿದ ತಕ್ಷಣ ಅವರೇನು ಮಾಡಿದರು, ನಾಳೆ ನಾಡಿದ್ದು ಅಂತ ಹೇಳಲಿಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋ ತರಹ, ಆ ಕ್ಷಣಕ್ಕೆ ಅದಾತ್ ನಿಜಹಸ್ತ ಭೂಷಣ ಅನರ್ಘ್ಯಂ ರತ್ನ ಪ್ರತಿಮಂ. ಭೀಮಸೇನ ದೇವರ ಕಡಗ, ಹುಣಸೆ ಬೀಜ ಕೊಟ್ಟರೆ ಏನಾಯಿತು ಗೊತ್ತಿದ್ದೀರಿ ನಮಗೆ, ಅವರು ರತ್ನದ ಕಡಗ ಕೊಟ್ಟರೆ ಏನಾಗಬೇಕೀಗ. ಸಂಪತ್ತಿನ ರಾಶಿ ಬಂತು, ಬ್ರಾಹ್ಮಣ ತೊಗೊಂಡು ಹೋಗಿಬಿಟ್ಟ ಆ ಕಡೆಗೆ. ಆಗ ನಗಾರಿ ಬಾರಿಸಿದ್ರು ಇವರು, ಧರ್ಮರಾಜರಿಗೆ ಆಶ್ಚರ್ಯವಾಯಿತು. ಆ ನಗಾರಿ ಯಾತಕ್ಕೆ ಬಾರಿಸ್ತಾರೆ ಅಂದರೆ, ವಿಜಯ ದುಂದುಭಿ ಅದು, ಶತ್ರುಗಳ ಮೇಲೆ ಗೆಲುವು ಸಾಧಿಸಿದಾಗ ಬಾರಿಸೋದು, ಅದು ಕ್ರಿಕೆಟ್ ಮ್ಯಾಚ್ಗೆ ಅದು ಪಟಕ ಹಚ್ತಾರಲ್ಲ ಹಾಗೆ, ಸೋತಾಗ ಹಚ್ಚೋದಿಲ್ಲ ಗೆದ್ದಾಗ ಹಚ್ತಾರಲ್ಲ, ಇವ್ರು ಗೆಲ್ಲೋದಿಲ್ಲ ಹಚ್ಚೋದಿಲ್ಲ, ಅದೊಂದು ಅನುಕೂಲಾಗಿರ್ತದೆ ಎಷ್ಟೋ ಸಲ. ಅಂತೂ ಹೋದರು, ಆ ಕ್ಷಣಕ್ಕೆ ಏನಾಯಿತು ಗೊತ್ತೇನು, ಧರ್ಮರಾಜರಿಗೆ ಆಶ್ಚರ್ಯ ಆಯಿತು, ಯುದ್ಧ ಇಲ್ಲಗಿದ್ದೆಲ್ಲ ಯಾಕೆ ಬಾರಿಸ್ತಾ ಇದ್ದಾರೆ ಅಂತ ಕೇಳಿ ಭೀಮಸೇನಿಗೆ ಕೇಳಿದರೆ ಅವ್ರು ಹೇಳಿದ್ರಂತೆ, ತನ್ನ ಭಾರಿ ಖುಷಿಯಾಯಿತು. ನಮ್ಮ ಅಣ್ಣ ಬೆಳಿಗ್ಗೆ ಬದುಕಿರ್ತಾರೆ ಅಂತ ಸುದ್ದಿ, ಒಳ್ಳೆ ಹ್ಯಾಪಿ ನಿಲ್ಲಿಸ್ತಾರೆ, ಅದಕ್ಕೆ ಬಾರಿಸ್ಬಿಟ್ಟೆ ಅಂತ ಹೇಳಿದ್ರಂತೆ. ಧರ್ಮರಾಜರಿಗೆ ಅರ್ಥ ಆಯ್ತಂತೆ. ಏನು ಅರ್ಥ ಆಯಿತು ಅಂದರೆ, ನಾಳೆ ಬೆಳಿಗ್ಗೆ ಕೊಡ್ತೀರಿ ಅಂತ ಬ್ರಾಹ್ಮಣರು ಹೇಳಿದ್ರಲ್ಲ, ನಮ್ಮ ಅಣ್ಣ ಎಷ್ಟು ಗ್ಯಾರಂಟಿ ತಿಳ್ಕೊಂಡಿದ್ದಾರೆ ಅಂದರೆ, ಬೆಳಿಗ್ಗೆ ಅವ್ರು ಬದುಕಿರ್ತೇನೆ ಅಂತ ತಿಳ್ಕೊಂಡಿದ್ದಾರೆ, ಅದು ಮೃತ್ಯು ಗೆದ್ದಾಗಾಯ್ತಲ್ಲ, ಅಲ್ಲಿವರೆಗೂ ಸಾವು ಗೆದ್ದಾಗಾಯ್ತಲ್ಲ, ಅದಕ್ಕೆ ಬಾರಿಸ್ಬಿಟ್ಟೆ ಅಂತ ಹೇಳಿದ್ರಂತೆ. ಇದು ಭೀಮಸೇನ ದೇವರಿಸಿಕೊಟ್ಟ ತತ್ವ. ಬೆಳಿಗ್ಗೆ ಕೊಡ್ತೀರಿ ಅಂತ ಹೇಳಿದ್ರೇ ಇಷ್ಟು, ನಾವು ಮುಂದಿನ ವರ್ಷ ಕೊಡ್ತೇವೆ, ಮುಂದಿನ ವರ್ಷ ಕೊಡ್ತೇವೆ, ರಿಟೈರ್ ಆದ್ಮೇಲೆ ಮಾಡ್ತೇವೆ ಅಂದರೆ ಎಷ್ಟು ಸಂತೋಷ ಪಡ್ಬೋದು ದೇವತೆಗಳು. ಆ ರೀತಿ ಪಡಬಾರ್ದು. ಧರ್ಮ ಅರ್ಥ ಆಯ್ತು ಅಂತ ಇನ್ಮೇಲೆ ಆ ಹೇಳೋದಿಲ್ಲ ಅಂತ ಹೇಳಿದ್ರೆ ಧರ್ಮರಾಜ ಈಗಲ್ಲ ಅದು ಕೊಡೋದಿಲ್ಲ ಅಂತ ಹೇಳಲಿಲ್ಲ, ಕೊಡ್ತೇನೆ ನಾಳೆ ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಇಷ್ಟ ಆಯಿತು. ನಾವು ಕೊಡ್ತೇನೆ ಅಂತ ಯೋಚನೆ ಕೂಡ ಮಾಡೋದಿಲ್ಲ, ಎಷ್ಟು ಬಾರಿಸ್ಬೇಕು ಅವ್ರು ಲೆಕ್ಕ ಇಟ್ಕೊಳ್ಳಿ, ಬರೀ ಬಾರಿಸ್ತಾ ಇರಬೇಕಾಗ್ತದೆ. ಹಾಗಾದ್ರೆ ಯಾವಾಗಲೂ ಬಾರಿಸ್ತಿರ್ಬೇಕು, ತಾಸು ಬಾರಿಸ್ತದೆ ಕೇಳಿ ಹರಿದಾಸರಲ್ಲ ಅದು ಪುರದರಸ ದೇವರನಾಮ. ಒಂದೊಂದು ಗಂಟೆ ಕೂಡ ಏನು ಗೊತ್ತಾ, ಭೀಮಸೇನ ದೇವರ ಜಾಗಟೆ ಇದ್ದಾಗ ಲೆಕ್ಕ ಅಂತ ಹೇಳ್ತಾರೆ. ಒಂದು ಗಂಟೆ ಆಯಿತು ನೀವು ಸಾಧನೆ ಮಾಡಿಲ್ಲ, ಎಕ್ಸಾಮ್ ಆದಲ್ಲಿ ಗಂಟೆ ಹೊಡಿತಾರೆ, ಎಷ್ಟು ಟೈಮ್ ಆಗಿದೆ ಅಂತ ಅರ್ಥ ಆಗುತ್ತೆ. ಅವರು ಇನ್ನು ಉಳಿದ್ರೆ ಅರ್ಧ ಗಂಟೆ ಕೊನೆ ಬೆಲ್ಲ ಹೊಡಿತಾರೆ, 5 ನಿಮಿಷಕ್ಕೆ ಇನ್ನೊಂದು ಬೆಲ್ಲ ಹೊಡಿತಾರೆ. ಆ ಟೈಪ್ ನಮ್ಮ ಜೀವನದಲ್ಲಿ ಯಾವಾಗಲೂ ನಗಾರಿ ಬಾರಿಸ್ತಾ ಇರ್ತಾರೆ ದೇವತೆಗಳು. ಟೈಮ್ ನೋಡಿಕೊಳ್ಳು, ಸಿನಿಮಾ ನಾಟಕಕ್ಕೆ ಟೈಮ್ ನೋಡ್ಕೋಬೇಡಿ, ಸೀರಿಯಲ್ ನೋಡೋದಕ್ಕೆ ಟೈಮ್ ನೋಡ್ಕೋಬೇಡಿ, ನಮ್ಮ ಆಯುಷ್ಯ ಎಷ್ಟಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾ. ಯಮದೇವ ಧರ್ಮರಾಜ ಯಾರು ಗೊತ್ತಾ, ನಾವೆಲ್ಲ ಯಮದೇವರಿಗೆ ಹೆದರಬೇಕು. ಯಮದೇವರೇ ಆತ ಪುಣ್ಯಾತ್ಮ, ಯಮದೇವರಿಗೆ ಪಾಠ ಹೇಳಿಕೊಟ್ಟ ಭೀಮಸೇನ ಇವರು, ಯಮದೇವರಿಗೆ ಪಾಠ ಹೇಳಿಕೊಟ್ಟ ಭೀಮಸೇನ ದೇವರು ಜೀವೋತ್ತಮರು ಪ್ರಾಣದೇವರು ಅಂತ ಅರ್ಥ. ಪ್ರಾಣಸ್ಯ ಪ್ರಾಣ. ಹೀಗೆ ನಮ್ಮ ಜೀವನದಲ್ಲಿ ಎಂದೂ ಪೋಸ್ಟ್ಪೋನ್ ಮಾಡಬಾರ್ದು. ಒಂದು ಮಾಡೋದಿಲ್ಲ ಅಂತ ಹೇಳಬಾರ್ದು, ಮಾಡ್ತೇವೆ ಅಂತಾದರೂ ಪೋಸ್ಟ್ಪೋನ್ ಮಾಡಬಾರ್ದು ಎರಡು, ಮತ್ತು ಇಲ್ಲ ಅಂತ ಸುಮ್ಮನೆ ಕೊಡಬಾರ್ದು. ಅದಕ್ಕೊಂದು ಚಿಕ್ಕ ಕತೆ ಹೇಳ್ತಾರೆ, ಕೊನೆ ಹೇಳಿ ಮುಗಿಸ್ತೇನೆ. ಒಂದು ಒಳ್ಳೆ ಗ್ರಹಣದ ಕಾಲ ಕುರುಕ್ಷೇತ್ರ, ಅದು ಕುರುಕ್ಷೇತ್ರ ಅಂದರೆ ಅದಕ್ಕಿಂತ ಪುಣ್ಯಕರ ಕ್ಷೇತ್ರನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲ, ಅದರ ಮೇಲಿದ್ದ ಗಾಳಿ ಬೀಸಿ ನಮ್ಮ ಮೇಲೆ ಬೀಸಿದರೆ ನಮ್ಮ ಎಲ್ಲ ಜನರದ್ದು ಪಾಪ ಸುಟ್ಟೋಗುತ್ತಂತ, ಅಂಥ ಶಕ್ತಿ ಇದೆ ಅಂತ ಕುರುಕ್ಷೇತ್ರದೊಳಗೆ. ವಾದಿರಾಜ ಸ್ವಾಮಿಗಳು ಬರೆದ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಎಲ್ಲ ಕೋಟ್ ಮಾಡ್ತಾರೆ. ಅಷ್ಟು ಪುಣ್ಯಕರವಾದ ಸ್ಥಳ ಅದು. ಗ್ರಹಣ ಕಾಲ ಬೇರೆ, ಕೃಷ್ಣ ಪರಮಾತ್ಮ ಅಲ್ಲಿ ಕುರುಕ್ಷೇತ್ರದಲ್ಲಿ ಹೋಗಿ ಸೂರ್ಯಗ್ರಹಣದ ಕಾಲಕ್ಕೆ ಯಾಗ ಮಾಡಿದ ಉಲ್ಲೇಖವನ್ನು ಬರೀತಾರೆ ನಿರ್ಣಯದಲ್ಲಿ, ಆಚಾರ್ಯರು ಬರೀತಾರೆ. ಇಲ್ಲಿ ತುಂಬಾ ಜನ ಬ್ರಾಹ್ಮಣರು ಸೇರಿಬಿಟ್ಟಿದ್ದಾರೆ. ನಮ್ಮಲ್ಲಿ ಅದೆಲ್ಲ ಪದ್ಧತಿ ಕಡಿಮೆ, ಗ್ರಹಣ ಕಾಲಕ್ಕೆ ಇದ್ದೇ ಹೊಡಿತಿರ್ತಾರೆ ನಮ್ಮ ಜನ. ಉತ್ತರ ಭಾರತದಲ್ಲಿ ಹಾಗಲ್ಲ, ಲಕ್ಷಾಂತರ ಜನ ಸೇರಿ, ಇವತ್ತಿಗೂ ಲಕ್ಷಾಂತರ ಜನ ಸೇರ್ತಾರೆ ಕುರುಕ್ಷೇತ್ರ. ಆ ಪ್ರಯಾಗ ಆಮೇಲೆ ದ್ವಾರಕಾ ಅಂತ ಸ್ಥಳಕ್ಕೆ ಹೋದರೆ ಗೌರ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನಗಳೆಲ್ಲ, ದೂರ ಜನ ಸಾಯ್ತಾರೆ ಎಷ್ಟೋ ಸಲ, ಆ ಸ್ಟ್ಯಾಂಪೇಡ್ ಆಗಿಬಿಟ್ಟು ಸಾಯ್ತಾರೆ, ಅಷ್ಟು ಜನ ಸೇರ್ತಾರೆ. ಉತ್ತರ ಭಾರತದ ಜನಕ್ಕೆ ಅದೊಂದು ಕಾನ್ಸೆಪ್ಟ್ ಇದೆ. ನಮ್ಮಲ್ಲಿ ಬಳಿಗೆ ನಿದ್ದೆ ಆರಾಮ ಆರ್ದು ಗೊತ್ತಾಗದ ನಿದ್ದು ಮತ್ತೆ ಊಟ ಮಾಡಲ್ಲಿ ಬಿಟ್ಟಿರ್ತಾರೆ ಅಷ್ಟೇ, ತಪ್ಪದು. ಅಲ್ಲಿ ಹೋಗಿ ಏನಾಗಿದೆ ಗೊತ್ತೇನು, ಹೋಗಿದೆ ಎಲ್ಲರೂ ದಾರ ಮಾಡ್ತಾ ಇದ್ದಾರೆ, ತಗೊಂಡು ಬ್ರಾಹ್ಮಣರೆಲ್ಲ ಬಂದಿರ್ತಾರೆ ದಾರ ಎಸ್ಕೊಳ್ಳೋಕ್ಕೆ. ಅದಕ್ಕೆ ಅಂದರೆ ಆ ಬೇಳ ನಡೆಯುತ್ತೆ ನೋಡಿದ್ರೆ, ಈಗ ಮೊನ್ನೆ ಬೇಳ ಆಯ್ತಲ್ಲ, ಇನ್ವೆಸ್ಟ್ ಮಾಡೋ ಇನ್ವೆಸ್ಟರ್ಸ್ ಬೇಳ ಇದ್ದಾಗೆ ಬ್ರಾಹ್ಮಣರೆಲ್ಲ ತೊಗೊಂಡು ಅದ್ರ ಉಪಯೋಗ ಪಡ್ತೇವೆ ಯಜ್ಞ ಆಗೋಕ್ಕೆ. ಹಿಂದಿನ ಬ್ರಾಹ್ಮಣರು ಅಂದರೆ ಸ್ವಂತಕ್ಕೆ ತೊಗೊಳ್ಳೋ ಬ್ರಾಹ್ಮಣರಲ್ಲ ಅವರು, ಎಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲ ತೊಗೊಳ್ಳೋ ಯಜ್ಞ ಮಾಡೋದು ಕೃಷ್ಣಾರ್ಪಣ ಅಂತ ಹೇಳ್ಬಿಡೋದು. ಅವರೆಲ್ಲ ಬಂದಿದ್ದು ಎಲ್ಲ ದಾರ ಮಾಡ್ತಿದ್ದಾರೆ. ಒಬ್ಬ ಬಡಗೆ ಹೋಗಿದ್ದಾರೆ, ಆ ಹೆಂಡತಿ ಅವರು ಭಾರಿ ಬಡವರು, ಸ್ನಾನಕ್ಕೆ ಅಂತ ಹೋಗಿ ಸ್ನಾನ ಮಾಡಿ ನೋಡ್ತಾರೆ ಎಲ್ಲ ದಾರ ನಡೆದುಬಿಟ್ಟಿದೆ ಸೀರಿಯಸ್ ಆಗಿ. ಅವ್ರಿಗೆ ಭಾರಿ ದುಃಖ ಆಯ್ತು ಅವರಿಗೆ, ಏನಿದು ಎಷ್ಟು ಜನ ದಾರ ಮಾಡ್ತಿದ್ದಾರೆ, ನನಗೇನು ಮಾಡೋ ಯೋಗ್ಯತೆ ಇಲ್ಲ, ಒಂದು ಜೇಬಿನಲ್ಲಿ ಏನೇನೋ ದುಡ್ಡಿಲ್ಲ, ನಾನು ಏನು ಮಾಡೋದು, ನಾನೀಗ ತುಂಬ ದುಃಖ ಪಡ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಸ್ವಾಮಿ ಯಾಕೆ ಕೊರಗ್ತೀರಿ ಸುಮ್ಮನೆ, ಅವ್ರಿಗೆ ಅವ್ರು ಏನೋ ಕೊಡ್ತಾರೆ, ಅವ್ರು ಇಲ್ಲ ಅಂತ ಯಾಕೆ ಕೊರಗಬೇಕು, ನಮ್ಮಲ್ಲಿ ಏನಿದೆ ಅದು ಕೊಟ್ಬಿಡೋಣ ಅಂತ ಹೇಳ್ತಾಳೆ. ಆಗ ಅವ್ರು ಏನು ಕೊಡಬೇಕಾಗ, ಬಡಿಗೆ ತೇದಿರುತ್ತೆ ಪಾತ್ರೆ ಮಾಡೋ ಸಾಮಾನುಗಳು ಇನ್ಸ್ಟ್ರೂಮೆಂಟ್ಸ್ ಇದ್ವಲ್ಲ, ಅವತ್ತು ಅವನ್ನೇ ಕೃಷ್ಣ ಆಡುವ ಉಪ್ಪಿಸ್ಬಿಡ್ತಾರೆ ಯಾರಿಗೆ, ಅಷ್ಟೇ. ಮುಂದೆ ಒಂದು ಕಾಲ ಬಂದು ಸತ್ತು ಹೋಗ್ತಾರೆ. ಆಮೇಲೆ ನೋಡಿದರೆ ಅವರಿಗೆ ಸ್ವರ್ಗದ ಬಾಗಿಲು ತೆಗೆದಿದೆ, ಅವರಿಗೆ ಆಶ್ಚರ್ಯ, ನಾನು ಯಾಕೆ ಸ್ವರ್ಗ ಕರ್ಕೊಂಡು ಹೋಗ್ತೀರಿ ಕೇಳಿದರೆ, ಸರ್ವಸ್ವ ದಾರ ಮಾಡಿದ್ದೆ ಅಂತ ಹೇಳಿದ್ರಂತ. ಸರ್ವಸ್ವ ದಾರ ಮಾಡಿದ್ದು ಸುಧಾಭರ ಅವಲಕ್ಕಿ ದಾರ ಇತ್ತೆ, ನಾನು ಕೊಟ್ಟಿದ್ದು ಬರೀ ಉಳಿ ಗಿಳಿ ಕೊಟ್ಟೆ, ನಮಗೇನು ಕೊಡ್ತೀರಿ ಅಂತ ಹೇಳ್ತಾರೆ. ಅಲ್ಲ, ಇದ್ದಿದ್ದು ಅಷ್ಟೇ ನಿನ್ನ ಹತ್ರ, ಅಂದೇ ಕೊಟ್ಟಿದ್ದೀಯ, ಆದ್ದರಿಂದ ಸರ್ವಸ್ವ ದಾರ ಮಾಡಿದ ಪುಣ್ಯ ಬಂತು ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ದಾರ ಕೊಡ್ಲಿಕ್ಕೆ ಅದಿಲ್ಲ ಅಂದರೆ ತಿಳ್ಕೊಳ್ಳೋಕೆ ಹೋಗಬೇಡಿ, ಇದ್ದಿದ್ದರಲ್ಲಿ ದಾರ ಮಾಡಿ ಯಥಾಶಕ್ತಿ ಮಾಡಿ ಅಂತ ಅದಕ್ಕೆ ಅರ್ಥ. ನೋಡು ಹೀಗಯ್ಯ ಮಾಡಯ್ಯ, ಇಂಥ ಕಾಲ ಬಂದಿದೆ ಕಳ್ಕೊಬಿಡಬೇಡ ಅಂತ ಹೇಳಿದಾಗ ಮಾಡಿ ಉದ್ಧಾರವಾದ ಅಂತ ಹೇಳ್ತಾರೆ. ಅದರಿಂದ ಚಾತುರ್ಭಾಷ್ಯ ಕಾಲ ಎಲ್ಲ ಪಾಪಗಳ ಕಳ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಪರ್ವಕಾಲ, ಎಲ್ಲ ಪುಣ್ಯ ಸಂಪಾದನೆ ಮಾಡೋಕ್ಕೂ ಪರ್ವಕಾಲ, ಅದು ಮಾಡ್ತಕ್ಕಂಥ ಬುದ್ಧಿಯನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಭಗವಂತ ವರಾಹ ಪುರಾಣದಲ್ಲಿ ವರಾಹ ರೂಪದಿಂದ ತಾನು ಭೂದೇವಿಗೆ ಉಪದೇಶ ಮಾಡಿದ ಭಾಗ ಇದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ. ಅದು ಸಂಬಂಧ ತುಂಬ ಕಥೆಗಳೆಲ್ಲ ಉಂಟು. ಆ ಪುಸ್ತಕ ಹೋದ ವರ್ಷ ತಯಾರಾಗಿತ್ತು, ಪಬ್ಲಿಷ್ ಆಗಿರಲಿಲ್ಲ, ಬಹುಶಃ ಇದೊಂದು 15-20 ದಿವಸದಲ್ಲಿ ಪಬ್ಲಿಷ್ ಆಗುತ್ತೆ ಪುಸ್ತಕ. ಅದರಲ್ಲೆಲ್ಲ ವಿಷಯ ಬರೆದಿದೆ, ಬೇರೆ ಪುರಾಣದ ವಾಕ್ಯಗಳು ಎಲ್ಲ ಕೊಟ್ಟಿದೆ. ಇಷ್ಟರಲ್ಲೇ ಪುಸ್ತಕ ಬರುತ್ತೆ, ಅದೇ ಹೆಚ್ಚು ವಿಷಯ ಅಲ್ಲಿ ನೋಡಬಹುದು ಅಂತ ಹೇಳ್ತಾ. ಇಲ್ಲಿ ಇವತ್ತಿನ ಚಾತುರ್ಭಾಷ್ಯ ವ್ರತದ ಮೊದಲ ದಿವಸ ತಪ್ತಮುದ್ರ ಧಾರಣೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ವರ್ಷದಲ್ಲಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಯಾವುದೇ ಷೋಡಶ ಸಂಸ್ಕಾರಗಳು ಅಂತ ಬಂದು 16 ಸಂಸ್ಕಾರ ಆಗಬೇಕು. ಪ್ರತಿ ಸಂಸ್ಕಾರಕ್ಕೂ ಮುದ್ರಾ ಧಾರಣೆ ಆಗಬೇಕು. ಉಪನಯನ, ವಿವಾಹ, ಚೌಲ, ನಾಮಕರಣ, ಪ್ರತಿಯೊಂದಕ್ಕೂ ಸೀಮಂತ, ಎಲ್ಲದಕ್ಕೂ ಮುದ್ರಾ ಧಾರಣೆ ಆಗಬೇಕು. ಅದರಲ್ಲಿ ಯಾವುದಿಲ್ಲ ಅಂತ ತಿಳ್ಕೊಂಡು ವರ್ಷಕ್ಕೊಮ್ಮೆ ಆಗಲೇಬೇಕು, ಯಾರ್ಯಾವ ರಿಲೀವಲ್ಲಿದ್ದ ಹಾಗೆ, ಟ್ಯಾಕ್ಸ್ಗೆ ಸಾಗೋ ಇದ್ದ ಹಾಗೆ ಟ್ಯಾಕ್ಸ್ ಕೊಡ್ಬೇಕಾದ ದುಃಖ ಆಗ್ತದೆ ಅವರಿಗೆ. ಮುದ್ರಾ ಧಾರಣೆ ಬಾಚಿಕೊಂಡು ಸ್ವಲ್ಪ ದುಃಖ ಆಗ್ತದೆ, ಹೋಗ್ತಾರೆ ಸ್ವಲ್ಪ ಚುರ್ರಂತದಲ್ಲ, ಅಷ್ಟು ದುಃಖ ಆದರೆ ಸಾಕು, ಅಷ್ಟು ದುಃಖಕ್ಕೆ ಪಾಪಗಳೆಲ್ಲ ಸುಟ್ಟು ಬೂದಿ ಆಗ್ತವೆ ಅಂತ ಹೇಳಿದ್ದಾರೆ. ಅಷ್ಟು ಬುಧವರ್ಷಕ್ಕೂ ಒಳ್ಳೆ ಸಿದ್ಧಿ ಬರುತ್ತೆ. ತಪ್ಪದೇ ಆಷಾಢವಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ವಾದಿರಾಜ್ರು ಯುಕ್ತಿ ಬರಲಿಕ್ಕಾದ್ರೆ ತುಂಬ ವಿಷಯ ಬರೀತಾರೆ. ಮತ್ತು ಯಾರೋ ಹಾಕೋಲ್ಲ, ಹಾಕ್ಸೋಬಾರದು, ತಾವೇ ಹಾಕೋಬಾರದು, ಗೃಹಸ್ಥರಾಗಬಾರದು, ಪರಮಹಂಸ ಗುರುಗಳೇ ಆಗಬೇಕು, ಪೀಠಾಧೀಶರೇ ಆಗಬೇಕು ಅನ್ನೋದು ವಿಶೇಷ. ಅವ್ರ ಕೈಲಿ ಮಾತ್ರ ಹಾಕ್ಸೋಬೇಕೆ ಹೊರತು ಬೇರೆಯವ್ರ ಕೈಲಿ ಮುದ್ರೆ ಹಾಕ್ಸ್ಕೋಬಾರ್ದು. ಅಂತ ಮುದ್ರೆ ಹಾಕ್ಸ್ಕೊಂಡ್ರೆ ತುಂಬ ತುಂಬ ಪ್ರಯೋಜನ ಹೇಳ್ತಾರೆ. ಮುದ್ರಾದಾರಣೆ ಬಾಡಿಸ್ಕೊಳ್ಳದೆ ಹೋದರೆ ಎಲ್ಲ ಕರ್ಮಕ್ಕೂ ಅನರ್ಹರಾಗಿಬಿಡ್ತಾರೆ. ಅದು ಬಾಡಿಸ್ಕೊಂಡ್ರೆ ಮಾತ್ರ ಅವ್ರು ಬಾಡೋ ಸದ್ಯಾವಧ್ಯಕ್ಕೂ ಬೆಲೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಮುದ್ರಾದಾರಣೆ ಬಾಡಿಸ್ಕೊಳ್ಳೋದ್ರೆ ವೈಷ್ಣವ ದೀಕ್ಷೆನೇ ಬರೋದಿಲ್ಲ. ಪ್ರತಿನಿತ್ಯ ವೈಷ್ಣವ ದೀಕ್ಷೆಗೆ ಗೋಪಿಚತರ ಧಾರಣೆ ಮುದ್ರಾಧಾರಣೆ, ವರ್ಷಕ್ಕೊಬ್ಬೆ ದೀಕ್ಷೆಗೆ ತಪ್ತ ಮುದ್ರಾಧಾರಣೆ ಆಗಬೇಕು. ಇದು ಕಂಪಲ್ಸರಿ. ಅಕಸ್ಮಾತ್ ಈಗ ಆಗದೆ ಹೋದರೆ ಭಾದ್ರಪದ ಮಾಸದ ಏಕಾದಶಿ ಅವತ್ತು ಮಾಡಿಸ್ಕೋಬಹುದು. ಅದೂ ಆಗದೆ ಹೋದರೆ ಉತ್ತಾದ್ವಾಸಿ ಹಿಂದೆ ಇದೆಯಲ್ಲ, ಅದಕ್ಕೂ ಮಾಡಿಸ್ಕೋಬಹುದು. ಈಗ ಹೇಳಿದೆ ದೇವರು ಮಲಗಿಸ್ಬೇಕು ಅಂತ ಹೇಳಿದ್ದಲ್ಲ, ಸರಿಯಾಗಿ ಅರ್ಧ ಆಗುತ್ತೆ. ಈಗ ಭಾದ್ರಪದ ಶುಕ್ಲ, ಆಷಾಢ ಶ್ರಾವಣ ಭಾದ್ರಪದ, ಆಮೇಲೆ ಆಶ್ವೀಜ ಕಾರ್ತಿಕ ಮಧ್ಯದ್ದದು. ಅವತ್ತು ದಿವಸ ದೇವರ ಪ್ರತಿಭೆ ಮಗಲು ಬದಲಾಯಿಸ್ಬೇಕಂತೆ. ಪರಿವರ್ತನೆಯ ದ್ವಾದಶಿ ಅಂತ ಹೆಸರು. ದ್ವಾದಶಿ ದಿವಸ ಪರಿವರ್ತನ, ಮಲಗಿದಾಗ ಅರ್ಧರಾತ್ರಿ ಶಿಫ್ಟ್ ಮಾಡ್ತಾರಲ್ಲ ಆ ಟೈಮ್ ಬದಲಾಯಿಸ್ಬೇಕು. ಉತ್ತಾರ ದ್ವಾದಶಿ ದೇವರು ನೆಬ್ಬಿಸ್ಬೇಕು. ಸೊ ಮೂರು ದ್ವಾ ಏಕಾದಶಿಗಳು ಕೂಡ ಭಾರಿ ಶ್ರೇಷ್ಠ. ಅದಾಗೋದಿಲ್ಲ ತಾನೆ, ಜಾತೃಭಾಷೆಯಲ್ಲಿ ಎದ್ದಾರೆ ಹಾಕಿಸ್ಕೊಳ್ಳಿ ಕೊನೆ ಪಕ್ಷ. ಆದ್ದರಿಂದ ತಾವು ಮಾತ್ರ ಹಾಕ್ಕೊಳ್ಬಾರ್ದು, ಯೋಗ್ಯರಲ್ಲಿ ಹಾಕಿಸ್ಕೋಬೇಕು. ನಮ್ಮಲ್ಲಿ ಏನಾಯಿತು ಕೊನೆಗೆ, ಅದೂ ಕಷ್ಟ ಆಗ್ಬೋದು, ವರ್ಷಕ್ಕೊಮ್ಮಾರ ಹಾಕಿಸ್ಕೊಳ್ಳಿ ಅಂತಾಗಿ. ಆದರೆ ಇವತ್ತು ಹಾಕ್ಸೋಳು ಭಾರಿ ಶ್ರೇಷ್ಠ. ತುಂಬ ಪುಣ್ಯ ಬರತಕ್ಕಂಥ ಪರ್ವಕಾಲ ಇದು. ಇವತ್ತಿನ ಸಪ್ತ ಬುದ್ಧಧಾರಣೆ ವ್ರತದ ಪ್ರಾರಂಭ, ನಾಳೆ ಪಂಚಗವ್ಯ ಪ್ರಾಶನ, ಅದೊಂದು ಮುಖ್ಯ. ಜಾಸ್ತಿ ದಿವಸ ಪಂಚಗವ್ಯ ಪ್ರಾಶನ ಮಾಡಿದರೆ ಅದೊಂದು ದೇಹ ಶುದ್ಧಿಗೆ ಅವಶ್ಯ ಭಾಗ. ಮೂರು ಕೆಲಸ ಆಯಿತು ಅಷ್ಟಂತ. ಅದೇ ಪಂಚಗವ್ಯ ಭಾರಿ ಸುಲಭ ಮಾಡ್ಕೊಳ್ಳೋದು. ಆ ರೆಡಿಮೇಡು ಸಿಗುತ್ತೆ ಬೇಕಾದ್ರೆ ಪಂಚಗವ್ಯ ಅದ್ರ ರೆಡಿಮೇಡೆ ತಿನ್ನಬಾರ್ದು, ಬಂತರಿಸ್ಬೇಕಾದ್ರೆ ಅಭಿಮಂತ್ರಣ ಮಾಡಿದರೆ ಶುದ್ಧವಾಗ್ತದೆ, ಮಾಡಿಕೊಂಡು ಉಪಯೋಗಿಸ್ಬೋದು. ಆಗ ಎಲ್ಲ ರೀತಿ ಸಾಧನೆ ಮಾಡಿಕೊಂಡು ಆದಷ್ಟು ಬೇಗ ನಾವು ಇರೋದು. ಗುರಿ ಭಾರಿ ದೊಡ್ಡದು, ದೂರ ಜಾಸ್ತಿ, ಅವಕಾಶ ಕಡಿಮೆ. ಅದು ಫುಲ್ ಅವೈಲ್ ಮಾಡ್ಕೋಬೇಕಾದ್ರೆ ಈ ಥರ ರಥ ಉಪವಾಸಗಳು ಭಾರಿ ಮುಖ್ಯ. ಕೆಲವರು ತಪ್ಪು ಮಾಡ್ತಾರೆ, ಏಕಾದಶಿ ಇರುತ್ತಾರೆ, ಮೊದಲೇ ಏಕಾದಶಿ ಮಾಡಿದರೆ ಮಾತ್ರ ಸಾಕು ಅಂತ ಕೆಲವರು, ಕೊನೆಯಲ್ಲಿ ಮಾಡಿದರೆ ಸಾಕು ಅಂತ ಕೆಲವರು, ಯಾವ್ದಾದ್ರು ಮಾಡಿದರೆ ಸಾಕು ಅಂತ ಕೆಲವರು, ಮತ್ತು ಹೇಗಾದರೂ ಮಾಡಿದರೆ ಸಾಕು ಅಂತೇಳಿ ಮಾಡೋರು ಕೆಲವರು, ಸ್ವಲ್ಪ ಊಟ ಬಿಟ್ಟರೆ ಸಾಕು ಅಂತ ಕೆಲವರು, ತಿಂಡಿ ಬಿಟ್ಟರೆ ಸಾಕು ಅಂತ. ಹಾಗೆ ಅಲ್ಲ, ನೀರು ತಗೊಳ್ಬಾರ್ದು, ಆಹಾರ ಏನೂ ತಗೊಳ್ಬಾರ್ದು. ಅಂತ ಏಕಾದಶಿ ಬರೀ ಚಾತುರ್ಭಾಷೆಯಲ್ಲ, ಎಲ್ಲ ಕಾಲಕ್ಕೂ ಮಾಡಬೇಕು. ಎಲ್ಲ ಏಕಾದಶಿ 24 ಏಕಾದಶಿನೂ ಮಾಡಬೇಕು. ಈ ಸತ್ತೆ 26 ಅಧಿಕವಾಸ ಬಂದಿದ್ದರಿಂದ 26 ಏಕಾದಶಿ, ಯಾವುದೋ ಕಾರಣಕ್ಕೂ ಅತಿರಿಕ್ತ ದ್ವಾದಶಿ ಅವೆಲ್ಲ ಬರ್ಬೋದು, ಅದನ್ನು ಮಾಡಬೇಕು. ಆಗ ಒಳ್ಳೆ ಸಿದ್ಧಿ ಬರ್ತದೆ ಅಂತ ಹೇಳ್ತಾರೆ. ಅದು ನಮ್ಮ ಸಾಧನೆ. ಈ ಹಣ ಸಂಪಾದನೆ ಕೆಲಸ ಕೆಲಸ ಎಲ್ಲ ಪಠ್ಯಪಾಡಿದ್ದಷ್ಟೇ, ಆ ಸ್ಪಿರಿಚುವಲಿ ಉಪಯೋಗಕ್ಕೆ ಬರೋದಿಲ್ಲ. ಅದು ಸ್ಪಿರಿಚುವಲಿ ಡೆವಲಪ್ ಆಗೋದು ಇದರಿಂದ, ಮೆಟೀರಿಯಲ್ ಡೆವಲಪ್ ಆಗೋದು ಅದರಿಂದ. ಸ್ಪಿರಿಚುವಲಿ ಮಾಡಿ ಎರಡೂ ಆಗುತ್ತೆ, ಮೆಟೀರಿಯಲ್ ಬರುತ್ತೆ, ಸ್ಪಿರಿಚುವಲು ಬರುತ್ತೆ. ಆದ್ದರಿಂದ ಅದೆಲ್ಲರೂ ಮಾಡೋ ಅಭ್ಯಾಸ ಮಾಡಿದರೆ ಸಾರ್ಥಕವಾಗ್ತದೆ. ಇವತ್ತಿಗೆ ಸಂಬಂಧಪಟ್ಟಂತೆ ಪ್ರವಚನವನ್ನು ಎದ್ದಿರುತ್ತೆ. ಇದಕ್ಕೆ ಸೇವಾಕರ್ತರಾಗಿ ಶ್ರೀ ಹೆಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಡಿ ಎಡ್ ಗುರುರಾಜರಾವ್ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು ಮತ್ತು ಕೆಲವು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಹರಿವಾಯುಗಳು ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಉದಿರ ಕಾರ್ಯಕ್ರಮ. ಉದಿರ ಭಾನುವಾರ ಚಿಕ್ಕಾಚಾರ್ಯ ಪಂಚಮಿ ಅವತ್ತು, ಜಯತೀರ್ಥರ ಆರಾಧನೆ ಭಾನುವಾರ ಬೇರೆ. ಜಯತೀರ್ಥರು ಅಂತ ಹೇಳಿದರೆ ಆಚಾರ್ಯ ಅನಂತರದ ಹೆಚ್ಚು ಅಪೂರ್ವ ಗ್ರಂಥ ಬರೆದ ಮಹಾ ಹಿರಿಯ ಅಂದರೆ ಜಯತೀರ್ಥರದೇನೆ. ಅಂಥವರ ಸ್ಮರಣೆಯಿಂದ ಮುಂದಿನ ಭಾನುವಾರ ಸಾಯಂಕಾಲ 7 ಗಂಟೆಗೆ ಇಲ್ಲಿರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಇಷ್ಟಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದ ವೋಚ ಮಹಬ್ದೇನ ಪ್ರಿಯತಾಂ ಕಮಲಾಲಯ. ಆಮೇಲೆ ಒಂದು ಮಾತು ಹೇಳ್ತೀರಿ ಕೇಳಿ. ಕೊನೆಗೆ ಒಂದು ಚಾತುರ್ಭಾಷೆಯಲ್ಲಿ ಭೀಷ್ಮಪಂಚಕ ಅಂತ ಬರುತ್ತೆ. ಭೀಷ್ಮಪಂಚಕ ಅದು ಜಾತಿ ಏಕಾದಶಿಯಿಂದ ಶುರು ಮಾಡಿ ಹುಟ್ಟುವವರೆಗೂ ನಾವು ಕಂಪ್ಲೀಟ್ ಉಪವಾಸ ಮಾಡಿಬಿಟ್ರೆ ಅದು ಭೀಷ್ಮಪಂಚಕ. ಅಲ್ಲಿಗೆ ಮಹಾವ್ರತ ಅದು ಅಂತ ಮಧ್ಯೆ ವಿಷ್ಣು ಪಂಚಕ ವಿಷ್ಣು ಪಂಚಕ. ಆದರೆ ಪ್ರತಿ ವರ್ಷ ಮಾಡೋದು ಭಾರಿ ಶ್ರೇಷ್ಠ. ಒಬ್ಬ ಆದರೂ ಮಾಡಬೇಕು. ಇಲ್ಲಿ ಯಾತಕ್ಕೆ ಗೊತ್ತು ಹೇಳ್ತೇನೆ ಅಂದರೆ, ಪ್ರತಿ ವರ್ಷ ಅಂತ ವ್ರತ ಮಾಡೋ ಸ್ವಾಮಿಗಳು ಅಂದರೆ ಇವರು ಪ್ರತಿ ವರ್ಷ ವಿಷ್ಣು ಪಂಚಕ ಮಾಡ್ತಾರೆ, ಪ್ರತಿ ವರ್ಷ ವಿಷ್ಣು ಪಂಚಕ ಮಾಡ್ತಾರೆ. ಅವ್ರು ಯಾವಾಗ ಊಟ ಮಾಡ್ತಾರೋ ಅವರಿಗೆ ಗೊತ್ತು. ಅದು ಭಾರಿ ಶ್ರೇಷ್ಠ. ಆದ್ದರಿಂದ ಇವತ್ತು ಅವ್ರು ಬಂದಿರೋದು ಬಹಳ ಪುಣ್ಯ. ಅಥವ್ರ ದರ್ಶನ ಮಾಡೋದೇ ದೊಡ್ಡ ಯೋಗ. ಒಂದು ಸನ್ಯಾಸ ತಗೊಂಡಿರೋದು ಬರೀ ವ್ರತ ಉಪವಾಸಕ್ಕೇನೆ, ಜ್ಞಾನ ಕಾರ್ಯಕ್ಕೆ ಹೊರತು ಬೇರೆಯೋದಕ್ಕಲ್ಲ. ಅಂಥವ್ರು ಬಂದು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಶೋಭೆ ಕೊಟ್ಟಿದ್ದಾರೆ. ಅವರಿಗೆಲ್ಲ ತಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಅವ್ರಿಗೆ ಶ್ರದ್ಧ ಮಾಡಿ ನಡ್ಕೊಂಡ್ಬಿಡ್ಬಿಡ್ತಾರೆ. ವಿದ್ಯಾಪೀಠದಲ್ಲಿ ನಡ್ಕೊಂಡ್ಬಿಡ್ಬಿಡ್ತಾರೆ. 70 ವರ್ಷ ಅವರಿಗೆ. ನಾವು ನಡ್ಕೊಂಡು ಓಡಾಡ್ತಾರೆ ಅಂತ ಹೇಳ್ಕೊಂಡು ರಥೋಪವಾಸ ಮಾಡಿದರೆ ವೀಕ್ ಆಗ್ತಾರೆ ಅಂತಾರಲ್ಲ, ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿ ಸಾಕು.